ಹೋದರೆ ಉಪವಾಸ ವ್ರತ ಮಾಡ್ತಿರ್ತಾರೆ, ಅದು ಭಾರಿ ಒಳ್ಳೆಯದು. ಪರಿಣಾಮ ಮಾತ್ರ ಗಮನಿಸಿರೋದು.
ಮತ್ತೆ ಶ್ವಾಸ ನಿರೋಧ ಗೈಸಿದ್ದಾರೆ ಏನು, ಪ್ರಾಣಾಯಾಮ ಮಾಡೋದು. ಪ್ರಾಣಾಯಾಮ ಮಾಡ್ತಕ್ಕಂಥ ಒಳ್ಳೆ ಕೆಲಸನೇ, ಆದರೆ ಪ್ರಾಣಾಯಾಮದ ಮುಖ್ಯ ಅರ್ಥ ಬರೀ ಉಸಿರುಪಿಗೆ ಹಿಡಿಯೋದು ಬಿಡೋದು ಅಲ್ಲ, ಪ್ರಾಣದೇವನ್ನ ಒಲಿಸೋದು. ಅದನ್ನು ಆಚಾರ ಹಿಡಿತಾರೆ. ಭಕ್ತ್ಯಾ ಪ್ರಾಣಂ ವಶೇ ನಿತ್ವಾ ಜಿತ ಪ್ರಾಣೋ ಭವತ್ಯುತ. ಪ್ರಾಣಾಯಾಮ ಅಂತೇಳಿ ಪ್ರಾಣದೇವರನ್ನ ಒಲಿಸೋದು. ಪ್ರಾಣಾಯಾಮ ಮಾಡ್ತಿದ್ದೇನೆ ಆಚಾರನ ಬಯಸ್ತಾನೆ, ಏನು ಉಪಯೋಗ ಅದರಿಂದ? ಪ್ರಾಣಾಯಾಮ ಮಾಡೋರೆಲ್ಲ ಶ್ರೀಮದ್ ಆಚಾರ್ಯರ ಭಕ್ತರಾಗಬೇಕು, ಶಿಷ್ಯರಾಗಬೇಕು. ನಿಜವಾದ ಪ್ರಾಣಗಳ ಆಯಾಮ, ಪ್ರಾಣಗಳ ನಿಯಂತ್ರಣ. ನಿಯಂತ್ರಣ ಅಂದರೆ ವಶ ಮಾಡಿಕೊಳ್ಳೋದು. ವಶ ಮಾಡಿಕೊಳ್ಳೋದು ಅಂದರೆ ಭಕ್ತಿಯಿಂದ ವಶ ಮಾಡಿಕೊಳ್ಳೋದು. ಸದ್ಭಕ್ತಿ ಪಾಶದಲ್ಲಿ ಕಟ್ಟುವರ ಭವ ಕಟ್ಟು ಬಿಡಿಸುವ ಅಂತ ಹೇಳಿದ್ರಲ್ಲ, ಆ ರೀತಿ ವಶ ಮಾಡ್ಕೋಬೇಕು. ಇಲ್ಲದೆ ಹೋದರೆ ಇಂಥ ಪ್ರಾಣಾಯಾಮ ಕೆಲಸಕ್ಕೆ ಬರೋದಿಲ್ಲ. ನಮ್ಮಲ್ಲಿ ಯೋಗ ಬೇರೆ, ಯೋಗಾಸನ ಬೇರೆ. ಯೋಗಾಸನ ಫಿಸಿಕಲ್ಲು, ಯೋಗ ಮೆಂಟಲ್. ಗೊತ್ತಾಯ್ತಾ? ಗೊತ್ತಿದ್ರೆ ಮೆಂಟಲ್ ಆಗ್ತಾರೆ ಎಲ್ಲರೂ, ಅರ್ಥನೇಗೂ ಆಗೋದಿಲ್ಲ. ಮತ್ತು ಯೋಗಾಸನ ಹಾಕಿ ಯೋಗಿಗಳಾಗಕ್ಕೆ ಬರೋದಿಲ್ಲ. ಮತ್ತು 99 ಪಾದ ಯೋಗ ಮಾಡ್ತೇವೆ, ಯೋಗ ಮಾಡ್ತೇವೆ, ಯೋಗಾಸನ ಆಗ್ತಾರೆ ಅಷ್ಟೇ. ಯೋಗ ಅಲ್ಲ ಅದು. ಯೋಗ ಅಂದರೆ ಮನೋಯೋಗ. ಮನಸ್ಸನ್ನು ದೇವ್ರ ಕಡೆಗೆ ಹಾಕಿದರೆ ಯೋಗ ಅಂತಾರೆ ಹೊರತು, ಬರೀ ನೀವು ಆಸನ ಹಾಕಿದರೆ ಯೋಗ ಅಂತ ಕರೆಯೋದಿಲ್ಲ. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಜನ ತಪ್ಪು ತಿಳ್ಕೊಂಬಿಟ್ಟಿದ್ದಾರೆ. ಮತ್ತು ಯೋಗ ಅದು ಪತಂಜಲಿ ಯೋಗ ಬೇರೆ, ಅದು ಕೂಡ ಅದು ಶಾಸ್ತ್ರೀಯವಾದದ್ದಲ್ಲ. ದತ್ತಾತ್ರೇಯ ಯೋಗ ಅಂತ ಆಚಾರ್ಯ ರಿಪೋರ್ಟ್ ಮಾಡ್ತಾರೆ. ಇದು ದತ್ತಾತ್ರೇಯ ಯೋಗಿ. ಸಾಂಖ್ಯ ಅಂದರೆ ಕಪಿಲ ಸಾಂಖ್ಯ, ಭಗವಂತ ಕಪಿಲ, ವಾಸುದೇವ ಕಪಿಲನ ಸಾಂಖ್ಯ. ಯೋಗ ಅಂದರೆ ದತ್ತಾತ್ರೇಯ ಯೋಗ. ದತ್ತಾತ್ರೇಯ ಅಂದರೆ ಮತ್ತೆ ಮೂರ್ತಲೆ ದತ್ತಾತ್ರೇಯ ಅಲ್ಲ, ತ್ರಿಮೂರ್ತಿ ರೂಪ ದತ್ತಾತ್ರೇಯ ಅಲ್ಲ, ಸುಳ್ಳು ದತ್ತಾತ್ರೇಯ. ನಿಜವಾದ ದತ್ತಾತ್ರೇಯ ಸಾಕ್ಷಾತ್ ನಾರಾಯಣ. ಅಂಥ ಯೋಗ ಮಾಡಬೇಕೇ ಹೊರತು, ಇಲ್ಲದೆ ಹೋದರೆ ಶ್ವಾಸ ನಿರೋಧ ಗೈಸಿದ್ದಾರೆ ಏನು, ಏನು ಆರೋಗ್ಯ ಇಂಪ್ರೂವ್ ಆಗ್ಬೋದೇ ಹೊರತು ಮನಸ್ಸು ಏನು ಅದರಿಂದ ಬೆನಿಫಿಟ್ ಇಲ್ಲ. ಇವತ್ತು ಪರೀಕ್ಷೆ ಇದ್ದರೆ ಜಿಮ್ಗೆ ಹೋಗ್ತಿದ್ರೆ ಪರೀಕ್ಷೆ ಪಾಸ್ ಆಗಿಬಿಡ್ತಾನ? ಜಿಮ್ಗೆ ಹೋದರೆ ಪರೀಕ್ಷೆ ಪಾಸ್ ಆಗ್ತಾನ? ಸಾಧ್ಯ ಇಲ್ಲ. ಓದಬೇಕು, ಪಾಸ್ ಆಗಬೇಕಾದ. ಜಿಮ್ ಹೋದ್ರೆ ಹೆಲ್ತ್ ಸರಿಯಾಗಿರ್ತದೆ ಅಷ್ಟೇ ಹೊರತು, ಅದರಿಂದ ನಿಮಗೆ ಓದಿ ಸಬ್ಸ್ಟ್ಯೂಟ್ ಅಲ್ಲ. ಪಾಠ ಪ್ರವಚನಕ್ಕೆ ಯೋಗಾಸನಗಳು ಸಬ್ಸ್ಟ್ಯೂಟ್ ಅಲ್ಲ, ಪಾಠ ಪ್ರವಚನೇ ಆಗಬೇಕೇ ಹೊರತು. ತದ್ವಿ ತಪಃ, ತದ್ ಕೇಳಿದಾರೇನು, ನೋಡಿದಾರೇನು, ಓದಿದಾರೇನು, ಬೇಡಿದಾರೇನು, ಹಾಡಿದಾರೇನು, ಮಾಡಿದಾರೇನು, ದಿನ ದಿನದಿ ಎಷ್ಟು ಸಾಧನೆ ಮಾಡಿದರೂ ಕೂಡ ಅಷ್ಟೇ. ದುರ್ಯೋಧನ ಎಷ್ಟೆಷ್ಟು ಕಷ್ಟಪಟ್ಟ, ಎಲ್ಲ ಹಿರಣ್ಯಕಶಿಪು ಎಂಥ ತಪಸ್ಸು ಮಾಡಿದೆ ಗೊತ್ತಾ ಅವನು? ತಪಸ್ಸನ್ನು ಇಮ್ಯಾಜಿನ್ ಮಾಡೋಕ್ಕೆ ನಮ್ಮ ಕೈಯಲ್ಲಿ ಆಗೋದಿಲ್ಲ. ಒಂದು ಕಾಲ ಮೇಲೆ ನಿಂತಿದ್ದಾನೆ, ಒಂದು ಕಾಲ ಮೇಲೆ ಪೂರ್ತಿ ಅಲ್ಲ, ಒಂದು ಹೆಬ್ಬೆರಡು ಮೇಲೆ. ಅದು ಒಂದು ದಿವಸ ಒಂದು ಗಂಟೆ ಅಲ್ಲ, ವರ್ಷ ಎರಡು ವರ್ಷ ಅಲ್ಲ, 100,000 ಅಲ್ಲ, 36,000 ವರ್ಷ ನಿಂತಿದ್ದಾನೆ. ಎಷ್ಟು ಕಷ್ಟಪಟ್ಟಿದ್ದಾನೆ, 5 ವರ್ಷಕ್ಕೆ ಸತ್ತೋಗ್ತಾನೆ, ಏನು ಉಪಯೋಗ ಅದರಿಂದ? ಮಾತೆಲ್ಲ ನಾವು ಎಕ್ಸಾಂಪಲ್ಸ್ ಇರೋದೇ ಅಲ್ಲೇ ಇದೆ. ದುರ್ಯೋಧನ ಎಷ್ಟು ಕಷ್ಟಪಟ್ಟ, ಪಾಪಿಗಳು ಎಷ್ಟು ಭಸ್ಮಾಸರು ಎಷ್ಟು ಕಷ್ಟಪಟ್ಟ, ತಲೆನೇ ಕತ್ತರಿಸ್ಕೊಂಡು ಹೋಗ್ತಾನೆ, ತಲೆನೇ ಕತ್ತರಿಸ್ತಾನೆ, ಅವ ತಲೆನೇ ಕಳ್ಕೊಂಡ್ಬಿಡ್ತೇವೆ, ಎರಡೂ ಆಗುತ್ತೆ. ತಲೆ ಕತ್ತರಿಸ್ಕೊಂಡು ಪೂಜೆ ಮಾಡಿದ ತಲೆ ಮೇಲೆ ಕೈಕೊಂಡು ಢಬ ಅಂತ ಹೋಗಿಬಿಟ್ಟ. ಅವನು ಧ್ರುವ ತಲೆ ಕತ್ತರಿಸ್ಕೊಳ್ಳಿಲ್ಲ, ಗೊತ್ತಾಯ್ತಾ? ಧ್ರುವ ಏನು ಕಷ್ಟಪಡಲಿಲ್ಲ, ಆತನ ಕಷ್ಟ ಎಲ್ಲ ದೇವರ ಕಡೆ ಮನಸ್ಸು ಹಾಕಿ, ಅದು ಇಂಪಾರ್ಟೆಂಟ್. ಇವತ್ತು ಎಷ್ಟೊತ್ತೊತ್ತಾನೆ ಕೌಂಟ್ ಆಗೋದಿಲ್ಲ, ಎಷ್ಟು ಅರ್ಥ ಮಾಡ್ಕೊತಾನೆ ಕೌಂಟ್ ಆಗ, ಎಷ್ಟೋ ಟೈಮ್ ಓದಿದ್ದೇನೆ ಅಂತ ರೆಕಾರ್ಡ್ ಮಾಡಿದರೆ ಅವನು ಪಾಸ್ ಆಗೋದಿಲ್ಲ, ಅದು ಬರೆದ್ರೆ ಪಾಸ್ ಆಗ್ತಾನೆ ಹೊರತು ಬೇರೆ ಅಲ್ಲ. ಅದಕ್ಕೆ ಏನು ಕೇಳಿದಾರೇನು, ನೋಡಿದಾರೇನು, ಓದಿದಾರೇನು, ಬೇಡಿದಾರೇನು, ಪಾಡಿದಾರೇನು, ಮಾಡಿದಾರೇನು, ದಿನ ದಿನದಿ. ಶ್ರೀನಿವಾಸನ ಜನ್ಮ ಕರ್ಮ ಸದಾನುರಾಗದೆ ನೆನೆದು ತತ್ತತ್ಸ್ಥಾನದಲ್ಲಿ ತದ್ರೂಪ ತನ್ನಾಮಕನ ಸ್ಮರಿಸದವ. ಮಾಡಿದ ಫಲ ಏನು ಅಂದರೆ, ಶ್ರೀನಿವಾಸನ ಜನ್ಮ ಕರ್ಮ ಸದಾನುರಾಗದೆ ನೆನೆದು, ಸದಾ ಅನುರಾಗದಿ ನೆನೆದು, ಸದಾ ಯಾವಾಗಲೂ ಕೂಡ. ಅನುರಾಗ ಅಂದರೆ ಭಕ್ತಿ, ಭಕ್ತಿಯಿಂದ ನೆನೆದು ತತ್ತ ಸ್ಥಾನದಲ್ಲಿ ತದ್ರೂಪ ತನ್ನಾಮಕನ ಸ್ಮರಿಸದವ. ಆ ಸ್ಥಾನ, ತದ್ರೂಪ ಮತ್ತು ಆ ಒಂದು ಹೆಸರು, ಮೂರು ಬೇಕು ನಮಗೆ, ವಸ್ತು, ರೂಪ, ನಾಮ. ಅನ್ನ ವಸ್ತು, ಅಲ್ಲಿ ಕೇಶವ ರೂಪದಲ್ಲಿ ಇದ್ದಾನೆ ಭಗವಂತ. ಚಂದ್ರನಿಗೆ ಯಾವ ಚಂದ್ರ ಅಭಿಮಾನಿ ದೇವತೆ, ಕೇಶವನಾಮಕ ಭಗವಂತ ಇದ್ದಾನೆ. ಆ ಚಿಂತನೆ ಬರದೆ ಹೋದರೆ ಎಷ್ಟಿವನು ಮಾತಾಡಿದ್ರು ಅಷ್ಟು ಅರ್ಥ ಇಲ್ಲ ಅದರೊಳಗೆ. ನೋಡಿದ ತಕ್ಷಣ ನಮ್ಗೆ ನೋಡಿದ ತಕ್ಷಣ ಓ ಮೊಬೈಲ್ ಅಂತ ಅರ್ಥ ಆಗುತ್ತೆ, ಲ್ಯಾಂಡ್ ಲೈನ್ ಅಂತ ಅರ್ಥ ಆಗುತ್ತೆ. ಆ ರೀತಿ ದೇವ್ರ ಬಗ್ಗೆ ನಮ್ಗೆ ಅರ್ಥ ಆಗಬೇಕು. ಮತ್ತು ಫ್ಯಾನು ಎಲ್ಲ ಮಕ್ಕಳನ್ನೆಲ್ಲ ಕೇಳ್ತಿರ್ತಾರೆ, ಇದು ಫ್ಯಾನು ಟ್ಯೂಬ್ ಅಂತ, ತಾನೇ ಟ್ಯೂಬ್ಲೈಟ್ ಇದ್ದಾಗಿರ್ತಾನೆ, ಏನು ಉಪಯೋಗ? ವಯಸ್ಸಾದ ಅರ್ಥ ಮಾಡ್ಕೋಬೇಕಲ್ಲ. ಯಾವ ರೂಪ ಅದು? ತಿರುಪತಿ ಸಿಂಹಾಸ್ತಿಯನ್ನು ಎಷ್ಟೋ ಜನ ಹೋಗಿ ಬರ್ತಾರೆ, ಯಾರು ಅದು ವಿಷ್ಣು ಅಂತಲೇ ಗೊತ್ತಿರೋದಿಲ್ಲ. ಅವ್ರ ಬಗ್ಗೆ ತುಂಬ ಗೊತ್ತಿಲ್ಲದೆ ಕ್ಯೂ ನಿಂತು ಬರೋರು ಇರ್ತಾರೆ, ಮತ್ತೆ ಅದು ಸಂದ ಗೊತ್ತಿಲ್ಲದೆ ಬರ್ತಾರೆ. ಎಲ್ಲ ರೂಪಗಳು ಒಂದೇ ಅಲ್ಲ, ದೇವರ ರೂಪಗಳು ಸನ್ನಿಧಾನ ಒಂದೇ ಅಲ್ಲ, ಮತ್ತೆ ಸ್ವಾಮ್ಯದಲ್ಲಿ ಸನ್ನಿಧಾನನೇ ಬೇರೆ, ಪ್ರತಿಷ್ಠಾಪನೆಯಲ್ಲಿ ಸನ್ನಿಧಾನನೇ ಬೇರೆ. ಪ್ರತಿಮಾಯಾಂತು ಸಾನ್ನಿಧ್ಯಂ ಅರ್ಚಕಶ್ಯ ತಪೋಬಲ. ಪ್ರತಿಷ್ಠಾಪಕರ ಸಾಮರ್ಥ್ಯದ ಮೇಲೆ ಸನ್ನಿಧಾನ ಬಂದಿರೋದು. ಆ ವಿವೇಕ ಇಲ್ಲದೇನೆ ಎಲ್ಲವೂ ಸಮ ಅಂತ ಹೇಳೋದಕ್ಕೆ ಬರೋದಿಲ್ಲ. ಅದನ್ನೆಲ್ಲ ತಿಳ್ಕೊಳ್ಳದೆ ಹೋದರೆ ತತ್ತತ್ಸ್ಥಾನ ತದ್ರೂಪ ತನ್ನಾಮಕ, ವಿದ್ಯಾವನಿಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಶುನಿ ಚೈವ ಶ್ವಪಾಕೇಚ ಪಂಡಿತಾಹ ಸಮದರ್ಶಿನ. ಪರಮಾತ್ಮ ನಾಯಿಯಲ್ಲಿದ್ದಾನೆ, ಹಸುವಿನಲ್ಲಿದ್ದಾನೆ, ಬ್ರಾಹ್ಮಣರಲ್ಲಿದ್ದಾನೆ, ನಾಯಿಯಲ್ಲಿದ್ದಾನೆ, ಶ್ವಪಾಕನಲ್ಲಿದ್ದಾನೆ. ಆದರೆ ಯಾವ ರೀತಿ ಇದ್ದಾನೆ? ನಿರ್ಲೇಪನಾಗಿದ್ದಾನೆ, ಬಿಂಬರೂಪಿಯಾಗಿ ಇದ್ದಾನೆ, ಯಾವುದೇ ವಿಧವಾದ ದೋಷದ ಹೆಸರಿನಲ್ಲಿ ಗುಣಪೂರ್ಣನಾಗಿದ್ದು. ಎಷ್ಟು ಗುಣಪೂರ್ಣ ಅಂದರೆ ಪೂರ್ಣಮದ ಪೂರ್ಣಮಿದ, ಮೂಲ ರೂಪ ಎಷ್ಟು ಪೂರ್ಣನ ಅವತಾರೂಪನ ಅಷ್ಟೇ ಪೂರ್ಣನಾಗಿದ್ದಾನೆ. ಆ ಎಚ್ಚರ ಇಲ್ಲದೆ ಹೋದರೆ ನಾವು ಮಾಡಿದ ಸಾಧನೆಗೆ ಬೆಲೆ ಇರೋದಿಲ್ಲ. ಇದನ್ನೆಲ್ಲ ದಿವಸ ಅಭ್ಯಾಸ ಮಾಡಿದ್ರೆ, ಊಟ ಗಂಟೆ ಒಟ್ಟು ಊಟ ಮಾಡಿದೆ, ಹೊಟ್ಟೆನೇ ತುಂಬಲಿಲ್ಲ, ಏನು ಪ್ರಯೋಜನ ಅದರಿಂದ? ಊಟದ ಉದ್ದೇಶ ಅದು ಹೊಟ್ಟೆ ತುಂಬಿ ಮುಂದೆ ಆ್ಯಕ್ಟಿವ್ ಆಗಬೇಕು. ಸುಮ್ಮನೆ ತಿಂದರೆ ದೇವತೆಯಿಂದ ತಿಂತಾನಂತಾರೆ, ಅಷ್ಟೊಂದು ಪ್ರಯೋಜನ ಬರಲಿಲ್ಲ. ಊಟದ ಫಲ ಅವನ ದೇಹಕ್ಕೆ ಮುಟ್ಟಿ ಸಂಭನನ ಉಪಚಯ, ದೇಹಕ್ಕೆ ದಾರ್ಢ್ಯ ಬರಬೇಕು, ಹಸಿವು ಹೋಗಬೇಕು, ಮತ್ತು ಅನಿಮಿಷರಿಗೆ ಆತ್ಮಪ್ರದರ್ಶನ ಸುಖವ ನೀವಹರಿ. ಅನುಸಂಧಾನ ಇಲ್ಲದೆ ಹೋದರೆ ತಿಂದು ಏನು ಪ್ರಯೋಜನ? ಪೆಟ್ರೋಲ್ ಹಾಕ್ತಾನೆ ಇದ್ದಾನೆ, ಕಾರ್ ಮುಂದಕ್ಕೆ ಹೋಗ್ತಾನೆ ಇಲ್ಲ ಅಂದರೆ ಇದು ಸರಿಯಾದ ರೀತಿ, ಎಲ್ಲೋ ಬೇರೆ ಕಡೆ ತಪ್ಪಿದೆ. ಇದ್ರ ತಪ್ಪಲ್ಲ, ಬೇರೆ ಇಲ್ಲ, ಸೋರಿ ಹೋಗ್ತಾ ಇದೆ, ಏನೋ ಆಗ್ತಿದೆ ಅಂತ ಮುಂದುವರೆಸಿರ್ತಾರೆ. ಬುದ್ಧಿ ವಿದ್ಯಾಬಲದಿ ಬೇಡಿದ ಶುದ್ಧ ಕಾವ್ಯವಿದಲ್ಲ, ತತ್ವ ಸುಪದ್ಧತೆಗಳನ್ನು ತಿಳಿದ ಮಾನವನಲ್ಲ ಬುಧರಿಂದ, ಮಧ್ವಬಲ್ಲಭ ತಾನೇ ಹೃದಯದೊಡಿದ್ದು ನುಡಿದಂದದಲ್ಲಿ, ನುಡಿದೇನು ಅಬದ್ಧಗಳ ನೋಡದಲ್ಲಿ ಕಿವಿಗೊಟ್ಟಾದಿಬುದು ಬುಧರು. ಬುದ್ಧಿ ವಿದ್ಯಾಬಲದಿ ಬೇಡಿದ ಶುದ್ಧ ಕಾವ್ಯವಿದಲ್ಲ. ದಾಸರು ನಾನು ನನ್ನದು ಬಿಡಬೇಕು ಅಂತ ಹೇಳಿದ್ರಲ್ಲ, ತಾವೇ ಬಿಟ್ಟು ತೋರಿಸ್ತಾರೆ. ನಾವು ಬರೆದಿದ್ದೇವಲ್ಲ, ಅಹಂಕಾರದಿಂದ ಬರೆದಿಲ್ಲ ಅಂತ ಅನುಸಂಧಾನ ಅಲ್ಲೇ ಮಾಡ್ತಿದ್ದಾರೆ. ಬುದ್ಧಿಬಲ ವಿದ್ಯಾಬಲದಿಂದ ಪಡೆದ ಕಾವ್ಯ ಅಲ್ಲ ಇದು. ಆಮೇಲೆ ತತ್ವ ಸುಪದ್ಧತೆಗಳನ್ನು ತಿಳಿದ ಮಾನವನಲ್ಲ ಬುಧರಿಂದ, ತತ್ವವನ್ನು ತಿಳಿದಿದ್ದೇನೆ ಅಂತ ಅಹಂಕಾರ ನನಗಿಲ್ಲ ಅಂತ ಅರ್ಥ. ತತ್ವ ತಿಳಿದಿದ್ದಾರೆ, ನಾನು ಮಾಡಿ ತಿಳಿದು ಬಿಟ್ಟಿದ್ದೇನೆ ಅಂತ ಅಹಂಕಾರ ನನಗಿಲ್ಲ. ಮಧ್ವವಲ್ಲಭ ತಾನೇ ಹೃದಯದೊಡಿದ್ದು ನುಡಿದಂದದಲ್ಲಿ, ಮಧ್ವವಲ್ಲಭ ಅಂದರೆ ವಾಯುದೇವರ ಭಾರತೀಯ ರೋಣ ಮುಖ್ಯ ಪ್ರಾಣಾಂತರ್ಗತನಾದ ಶ್ರೀಹರಿ ಏನಿದ್ದಾನೆ, ಆತ ಹೃದಯದೊಳಗಿದ್ದು ಬಿಂಬರೂಪ ಇರೋ ಹೃದಯದೊಳಗೇನೆ, ಹೃದಯದೊಡೆಯಿದ್ದು ನಡೆದಂದದಲ್ಲಿ ನುಡಿದೇನು ಅಬದ್ಧಗಳ ನೋಡದಲ್ಲಿ ಕಿವಿಗೊಟ್ಟಾಲಿಪೋದು ಉಸರು. ಅದರಲ್ಲಿ ಸಪ್ಪುಡುಕ್ಲಕ್ಕೆ ಹೋಗಬೇಡಿ, ಇದರಲ್ಲಿದ್ದ ವಿಷಯಗಳನ್ನು ಗ್ರಹಣ ಮಾಡಿ ಅಂತ ಹೇಳ್ತಾ, ಬುದ್ಧಿ ವಿದ್ಯಾಬಲದಿಂದ ಇಂಥ ಕಾವ್ಯ ಬರೋದಿಲ್ಲ. ಬುದ್ಧಿವಂತರಲ್ಲೇ ಅಂತ ಕೃತಿ ಬರೀತಾರಾ? ವಿದ್ಯಾವಂತರೆಲ್ಲ ಬರದಾಗಿದೆಯಾ? ಸಾಧ್ಯ ಈ ಮಾತನ್ನು ಬರಿಬೇಕಾದರೂ ದಾಸರು ಸ್ವಂತ ಮಾತಲ್ಲ, ಟೀಕಾಯರಾಯನ ಮಾತ್ರ ಕನ್ನಡದಲ್ಲಿ ಹೇಳ್ತಾರಷ್ಟೇ. ನ ಶಬ್ದಾಬ್ಧೌ ಗಾಢಾಹ, ನ ಚ ನಿಗಮ ಚರ್ಚಾಸು ಚತುರಾಹ, ನ ಚ ನ್ಯಾಯೇ ಪ್ರೌಢಾಹ, ನ ಚ ವಿದಿತ ವೇದ್ಯ ಅಪಿ ವಯಂ ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಹ ಮಾನ್ಯಾ ಸ್ಮಃ ಕಿಮಪಿ ಚ ವದಂತೋಪಿ ಮಹತ. ಟೀಕಾರಾಯರ ಮಾತು ಎಲ್ಲರಿಗೂ ಮಂತ್ರದಂಥ ಮಾತದು, ವಿನಯ ಹೇಗೆ ತೋರಿಸ್ಬೇಕು ಅನ್ನೋದಕ್ಕೆ ಅದು ಅಲ್ಟಿಮೇಟ್ ಆಗಿರೋ ಮಾತನ್ನು ಟೀಕಾರಾಯರು ಬರೀತಾರೆ. ಅಶಬ್ದಾಬ್ಧವು ಗಾಢಾಹ, ಆ ಮಾತಿನ ಅರ್ಥನೇ ಬುದ್ಧಿ ವಿದ್ಯಾಬಲದಿ ಬೇಡಿದ ಶುದ್ಧ ಕಾವ್ಯವಿದಲ್ಲ. ಆ ಮಾತಿನಲ್ಲಿ ನಾವು ಅಹಂಕಾರದಿಂದ ಶಬ್ದ, ನಾನು ಶಬ್ದಾಬ್ಧಿಯಲ್ಲಿ ಗಾಢನಲ್ಲ, ವ್ಯಾಕರಣದಲ್ಲಿ ಭಾರಿ ಪಂಡಿತನಲ್ಲ ಅಂತ ಹೇಳ್ಕೊಂಡ್ಬಿಟ್ಟು ಅರ್ಥಗಳು ಬೇರೆ ಅವೆಲ್ಲ ಬೇಡ. ಈಗ ಬರೀ ವ್ಯಾಕರಣ ಬಂದು ಬರದ ಗ್ರಂಥ ಅಲ್ಲ, ವ್ಯಾಕರಣ ಗೊತ್ತಿದೆ, ಇದರ ರಚನೆಗೆ ಅದೊಂದೇ ಕಾರಣ ಅಲ್ಲ ಗೊತ್ತು. ವ್ಯಾಕರಣ ಬರದ ಪಾಣಿನಿಗೆ ಇಲ್ಲದ ಗೌರವ ಜೈತೀರ್ಥರಿಗಿದೆ. ಯಾರು ಪಾಣಿನಿ ಪಂಚಾಮೃತ ಆರಾಧನೆ ಯಾರ್ಯಾರು ಒಬ್ಬೊಬ್ಬರು ಮಾಡಿದ್ದು ಯಾರೂ ನೋಡಿಲ್ಲ. ವ್ಯಾಕರಣ ಶಾಸ್ತ್ರ ಬರೆದವರಿಗೆ ಇಲ್ಲ, ಟೀಕಾರಾಯರಿಗೆ ಅಷ್ಟು ಗೌರವ ಇದೆ. ಯಾಕೆ? ಅದು ವ್ಯಾಕರಣ ಅಷ್ಟೇ, ಇಲ್ಲಿ ಪರಿಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿ ಇದೆ, ಅಲ್ಲಿ ಅದಿಲ್ಲ. ಅದಕ್ಕೇನೆ ಇದ್ರ ಗ್ರಾಹ್ಯತ್ವ ಅದಕ್ಕೆ ಬರಲಿಲ್ಲ ಅಂತ ಹೇಳಿದ್ದಾರೆ. ನಚ ನ್ಯಾಯೇ ಪ್ರೌಢಾಹ, ಉದಯನಾದ ತರ್ಕಶಾಸ್ತ್ರನೇ ಬರೆದವರು, ಅವ್ರ ಹೆಸರು ಕೂಡ ಅವ್ರು ಹೇಳಿದರೆ ಆ ಶಾಸ್ತ್ರ ಓದಿದರೆ ನಮಗೆ ನರಿಜನ್ಮ ಬರುತ್ತೆ ಅಂತ ಹೇಳ್ತಾರೆ. ಮಹಾಭಾರತದಲ್ಲಿ ಆಚಾರ ಮಾತನ್ನು ಕೋಟ್ ಮಾಡ್ತಾರೆ. ಆದರೆ ಟೀಕಾರಾಯರ ತರ್ಕಾರ ಬ್ರಹ್ಮ ತರ್ಕ ಇದೆ. ಮೀಮಾಂಸ ಅಂದರೆ ಶುದ್ಧ ಜೈಮಿನಿಯ ಮೀಮಾಂಸಕ್ಕಿಂತ ಮೀರಿದ ವಿಶಿಷ್ಟವಾದಂತಹ ಬ್ರಹ್ಮ ಮೀಮಾಂಸೆ ಎಂದು ತಿಳಿದು ಹೇಳುತ್ತಾರೆ. ಇದೆಲ್ಲದರ ಹಿನ್ನೆಲೆಯಲ್ಲಿ ಅನುಗ್ರಹ ಇದೆ ಅಂತ ಹೇಳ್ತಾರೆ. ಆಚಾರ ಅನುಗ್ರಹ ಇರೋದ್ರಿಂದ ನಾವು ಹೇಳಿದ ಮಾತೆಲ್ಲ ಮಾನ್ಯಾಸ್ಮಃ, ಹೇಳಿದ್ದಕ್ಕೆಲ್ಲ ತಲೆ ಬರ್ತಾರೆ. ಅನುಗ್ರಹ ಇಲ್ಲದೆ ಹೋಗಿದ್ರೆ ಆ ಮಹತ್ವ ಬರ್ತಿರಲಿಲ್ಲ. ಬಹಳ ಸಿಂಪಲ್, ಒಂದು 100 ಬಾಳೆಹಣ್ಣು ಇಟ್ಕೊಂಡಿದ್ದಾರೆ, 100 ಬಾಳೆಹಣ್ಣು ಇದೆ, ಒಬ್ಬನ ಹತ್ರ ಒಂದೇ ಬಾಳೆಹಣ್ಣಿದೆ, 100 ಬಾಯಿ ಯಾವ ಇನ್ನೊಬ್ಬರು ಎಲ್ಲ ಬಂದಿದ್ದಾರೆ, ನಾನು ಕೊಡೋದು ನಾನು ಕೊಡು ಅಂತ ಕೇಳ್ತಾರೆ. 100 ಬಾಯಿ ಯಾರು ಹೋಗ್ತಾ ಇಲ್ಲ, ಯಾಕೆ ಹೋಗ್ತಾ ಇದೆ? ನೈವೇದ್ಯ ಮಾಡಿದ ಪ್ರಸಾದ ಇದೆ, ಅದು ಅಂಗಡಿಯಿಂದ ತಂದಿರೋದಷ್ಟೇ. ಫ್ರೆಶ್ ಆಗಿ ತಂದಿದ್ದಾರೆ, 100 ಇದೆ, ಅದು ಬರೀ ಹಣ್ಣು ಅಂತ ಕರೀತಾರೆ, ಇದು ಪ್ರಸಾದ ಅಂತ ಕರೀತಾರೆ. ಪ್ರಸಾದದ ವ್ಯಾಲ್ಯೂನೇ ಬೇರೆ, ಹಣ್ಣಿನ ವ್ಯಾಲ್ಯೂನೇ ಬೇರೆ. ಹಣ್ಣು ಅಂಗಡಿಯೊಳಗೆ ಸಿಗುತ್ತೆ, ಪ್ರಸಾದ ಹಾಗೆಲ್ಲ ಸಿಗೋದಿಲ್ಲ. ಅದು ನೈವೇದ್ಯ ಆಗಿರಬೇಕು, ಮಾಡಬಲ್ಲವರು ಮಾಡಿರಬೇಕು, ಅದನ್ನು ನೀವು ತಗೊಂಡಿರ್ತಾರೆ. ಇದು ಕೊಳತದ್ದು ಬೇರೆ, ಒಟ್ಟು ಇದೆಲ್ಲ ಗಿಜಿಗಿಜಿ ಆಗೋಗಿರುತ್ತೆ, ಅದಕ್ಕೆ ಸ್ವಲ್ಪ ಕೊಡು ಸ್ವಲ್ಪ ಕೊಡು ಅಂತ ಕೇಳ್ತಿರ್ತಾರೆ. ಯಾಕೆ? ಇದ್ರ ವ್ಯಾಲ್ಯೂ ಬೇರೆ ರೀತಿ ಕಟ್ಟಲಿಕ್ಕೆ ಬರೋದಿಲ್ಲ. ಟೀಕಾರಾಯರ ಮಾತುಗಳೆಲ್ಲ ಅದು ಅನುಗ್ರಹ, ಶ್ರೀಮದಾಚ ಅನುಗ್ರಹದ ಮಾತುಗಳಾದ್ದರಿಂದ ಅದಕ್ಕಿರೋ ಮಹತ್ವನೇ ಬೇರೆ. ಅದಕ್ಕೆ ಇವರು ಗುರುಗಳ ಕರುಣದಿಂದ ಬರೆದಿರೋದ್ರಿಂದ ಗುರುಗಳ ಕರುಣದಿಂದ ಆಪನಿತು ಬೇಡುವೆ ಪರಮ ಭಗವದ್ ಭಕ್ತರಿದನು ಆದರದಿ ಕೇಳುವುದು. ಆ ಹಿನ್ನೆಲೆಯಲ್ಲಿ ನಾನು ಬರೆದಿದ್ದೇನೆ, ಅಹಂಕಾರ ಇಲ್ಲ, ಕಿವಿಗೊಟ್ಟಾದಿಬಹುದು ಬುಧರು, ಕಿವಿಗೊಟ್ಟು ಕೇಳಿ, ಗಮನ ಇಟ್ಟು ಕೇಳಿ. ಈ ಮಾತಿನಿಂದ ಉಪಯೋಗ ಆಗುತ್ತೆ. ನಾನು ಸ್ವಂತ ಮಾತುಗಳೆಲ್ಲ ತಿಳಿಸಿದ್ದೆ. ಕಬ್ಬಿನೊಳಗಿಹ ರಸ ವಿದಂತನಿಗಬ್ಬ ಬಲ್ಲುದೆ, ಭಾಗ್ಯ ಯೌವನ ಮಬ್ಬಿನಲ್ಲಿ ಮೈ ಮರೆದವೆಗೆ ಹರಿ ಸುಚರಿತಾಮೃತವು ಲಭ್ಯವಾದದು. ಹರಿಪದಾಬ್ಜದಿ ಹಬ್ಬಿದ ಅತಿ ಸದ್ಭಕ್ತಿ ರಸ ಉಂಡು ಉಬ್ಬಿ ಕೊಬ್ಬಿ ಸುಖಾಬ್ಧಿಯೊಳಗಾಡುವವಗಲ್ಲದಲಿ. ಇಷ್ಟೆಲ್ಲ ಬರೆದಿದ್ದೀರಿ, ಎಷ್ಟು ಜನ ಮಹಾ ಓದ್ತಾರೆ ಅಂದರೆ, ಎಲ್ಲರಿಗೋಸ್ಕರ ಬರೆದಿಲ್ಲ ಅಂತ ಹೇಳಿದ್ದ. ಎಲ್ಲರಿಗೋಸ್ಕರ ಬರೆದಿದ್ದಲ್ಲ ಇದು. ಕಬ್ಬಿನೊಳಗೆ ರಸ ವಿದಂತನಿಗೆ ಹಬ್ಬ ಬಲ್ಲುದೆ. ತ್ರಿಕಥಾಂಸಾರ ಭಾರಿ ಒಳ್ಳೆಯ ಗ್ರಂಥ. ಇವತ್ತು ಎಷ್ಟು ಜನ ಓದ್ತಾರೆ ಅದನ್ನು? ಇವತ್ತು ಮಾಧ್ಯಮದಲ್ಲೇ ಓದೋರು ಎಷ್ಟು ಜನ ಸಿಗ್ತಾರೆ ನಿಮಗೀಗ? ನೋಡೋದಕ್ಕೆ ಭಾರಿ ನಂಬರ್ ಕಂಡರೂ ಕೂಡ ಅದ್ರ ಬಗ್ಗೆ ನಿಜವಾದ ಶ್ರದ್ಧೆಯಿಂದ ಓದೋರ ಸಂಖ್ಯೆ ತುಂಬ ಕಡಿಮೆನೆ. ಅದರ ನಿಜವಾದ ಅರ್ಥ ಯಾತ್ರ ತಿಳಿಯೋದಿಲ್ಲ ಅಂದರೆ, ಇವತ್ತು ಅಧ್ಯಾತ್ಮದ ಬಗ್ಗೆ, ಆಚಾರ ಶಾಸ್ತ್ರದ ಬಗ್ಗೆ, ದೇವರ ಬಗ್ಗೆ 99% ಜನಗಳಿಗೆ ಆಸ್ತಿ ತಿಳುವಳಿಕೆನೋ ಇಲ್ಲ, ಆಧಾರನೂ ಇಲ್ಲ. ಮಾಧ್ಯಮರಲ್ಲೇ ಭಾಳ ಜನಕ್ಕಿಲ್ಲ. ಯಾತಕ್ಕೆ ಅಂದರೆ ಕಾರಣ ಕೊಡ್ತಾರೆ, ಕಬ್ಬಿನೊಳಗೆ ರಸ ಇದೆ, ತಗೊಳ್ಳೋ ಶಕ್ತಿ ಬೇಕಲ್ಲ ಇವನಿಗೆ. ಶಕ್ತಿ ಯಾರಿಗಿರ್ತದೆ? ಅವನಿಗೆ ದಂತ ಇರಬೇಕು, ಹಲ್ಲಿರಬೇಕು. ವಿದಂತ ಅಂದರೆ ಏನು? ದಂತ ಇಲ್ಲದವನು. ವಿದಂತ ಅವನು ದಂತ ವಿಧುರ ಇದ್ದ ಹಾಗೆ ವಿದಂತ. ದಂತ ಇಲ್ಲದವನಿಗೆ ಕಬ್ಬಿನೊಳಗೆ ರಸ ಏನು ಮಾಡ್ತಾನೆ? ನೆಕ್ಕಿದ್ರೆ ಗೊತ್ತಾಗೋದಿಲ್ಲ, ಅದನ್ನು ಅಗತ್ ತಿನ್ನಬೇಕು. ನೆಕ್ಕಿದರೆ ಬಾಯಿ ನೋವಾಗುತ್ತೆ, ನಾರಿಗೆ ನೋವಾಗುತ್ತೆ ಹೊರತು ಅದನ್ನು ಅಗಿಬೇಕು. ಅಗಿರಕ್ಕೆ ಹಲ್ಲೇ ಇಲ್ಲ ಅವನು, ಹಲ್ಲು ಇಲ್ಲದೇ ಇದ್ದವನಿಗೆ ಹೇಗೆ ಕಬ್ಬಿನೊಳಗಿನ ರಸ ಅವನಿಗೆ ಅರ್ಥ ಆಗೋದಿಲ್ವೋ ಹಾಗೆ ಇಲ್ಲಿ ದಂತ ಅಂದರೆ ಏನು? ಇಲ್ಲಿ ವಿಚಾರ ಮಾಡೋದು ಅಂತ ಅಗಿಬೇಕು. ಇಲ್ಲಿ ಮೆಲುಕು ಹಾಕಬೇಕು, ಶಾಸ್ತ್ರವನ್ನು ಮತ್ತೆ ಮತ್ತೆ ಮೆಲುಕು ಹಾಕಬೇಕು. ಆ ಮೆಲುಕು ಹಾಕೋದಕ್ಕೆ ಬೊಂಡುಣಿಯ ಬಹುಲ್ ಅಂತ ಕರೆದಿದ್ದಾರೆ. ಚಂಚರೀಕತಿ ಮೇ ಮನಃ ಪುನಃ ಪುನಃ ಜ್ಞಾನ ಬಲಕ್ಕೆ. ಯಾರೋ ಮೈಸೂರು ಪಾಕ್ ಕೊಡ್ತಾರೆ, ಜ್ಯೂಸ್ ಪಾಕ್ ಕುಡಿದ್ಬಿಟ್ರೆ ರುಚಿ ಗೊತ್ತಾಗುತ್ತಾ? ಆ ತಿನ್ನೋರಿಗೆ ಆ ಕಾಫಿ ಒಂದೇ ಗುಟ್ಟಿಗೆ ಕುಡಿದ್ಬಿಟ್ರೆ ಕಾಫಿ ಎಲ್ಲ ಕುಡಿತಿರಬೇಕು, ಯಾರಾದ್ರು ಬೈತಿರಬೇಕು, ನ್ಯೂಸ್ ಪೇಪರ್ ಓದ್ತಿರಬೇಕು, ಅವಾಗ ಅದರ ಆನಂದ. ಸುಮ್ಮನೆ ಘಟ ಘಟ ಕುಡಿದ್ರೆ ಕಾಫಿ ಅಲ್ಲ, ಅದು ಕುಡಿಲಕ್ಕೆ ಒಂದು ಮೆಥಡ್ ಇರ್ತದೆ. ಪ್ರತಿಯೊಂದು ಯಾರು ಹಾಕ್ಕೊಳ್ಳೆ ಬರಲೇ ಬರದೇ ಇಲ್ಲ ಅವನಿಗೆ ಅಂತ ಹೇಳಿಬಿಡ್ತಾ. ಈ ಗಂಧ ಹೀಗಂದ್ರೆ ಗಂಧ ಬಂದ್ಬಿಡುತ್ತಾ? ಎಷ್ಟು ಸತ್ಯ ತಿರುಗಿದು ಮತ್ತೆ ಮತ್ತೆ ಅದು ಆವೃತ್ತಿ ಅಸಕೃತ ಉಪದೇಶ ಆತು. ಒಂದು ಗಂಧ ಹೀಗಂತಷ್ಟ ಗಂಧದ ಕರಡು ಚೆನ್ನಾಗಿದೆ, ಸಾಣೆಕಲ್ಲು ಚೆನ್ನಾಗಿದೆ, ಇವನು ಭಾರಿ ಸ್ಟ್ರಾಂಗ್ ಇದ್ದಾನೆ, ಇಷ್ಟಂದ್ರೆ ಬರೋದಿಲ್ಲ ಅದು. ತುಂಬ ಸರ್ತಿಗೆ ಅನ್ಬೇಕು, ಆಗ ಮಾತ್ರ ಬರೋದು. ಅದು ಆವೃತ್ತಿಯನ್ನು ಮಾಡಬೇಕು. ಅದನ್ನೇ ಹರಿಕಥೆಯನ್ನು ಕೇಳು, ಕೇಳಿದ್ದೇ ಕೇಳು. ಆವೃತ್ತಿ ಅಸಕೃತ ಉಪದೇಶ ಬ್ರಹ್ಮಸೂತ್ರ ಅದು. ಇದು ಕನ್ನಡದಲ್ಲಿ ಹೇಳಿದ ಮಾತು. ಆವೃತ್ತಿ ಮಾಡ್ತಾ ಹೋಗಬೇಕು ಮತ್ತೆ ಮತ್ತೆ. ಆ ರೀತಿ ಮಾಡಿದರೆ ಸಾಧ್ಯ. ಬೇಸಿಕಲಿ ಅವನಿಗೇನಿಲ್ಲ, ಅವನಿಗೆ ದಂತನೇ ಇಲ್ಲ ಅಂದೇನೆ. ಕಬ್ಬಿನೊಳಗೆ ರಸ, ಚಂದ್ರಿಕಾಚಾರ್ಯ ಬರೀತಾರೆ, ಕಬ್ಬಿನೊಳಗೆ ರಸ ನೆಕ್ಕಿದ್ರೆ ಗೊತ್ತಾಗೋದಿಲ್ಲ ಅಂತ ಹೇಳ್ತಾರೆ. ನೆಕ್ಕಿದ್ರೆ ಕಬ್ಬಿನ ರಸ ಗೊತ್ತಾಗೋದಿಲ್ಲ, ಅದಕ್ಕೆ ಅಗದ್ರೆ ಮಾತ್ರ ಗೊತ್ತಾಗುತ್ತೆ. ಈ ಹರಿಕಥಾಮೃತ ಸಾರದ ಮಹತ್ವ ಗೊತ್ತಾಗುತ್ತೆ, ವಿಚಾರ ಮಾಡಿದರೆ ಮಾತ್ರ ಗೊತ್ತಾಗುತ್ತೆ. ತುಂಬ ಜನ ಗೊತ್ತಾಗಿದೆ, ವಿಚಾರ ಮಾಡ್ತಾ ಇಲ್ಲ ಅಂತ ಅರ್ಥ. ವಿಚಾರ ಮಾಡಿದರೆ ಗೊತ್ತಾಗ್ತಾಯಿದೆ. ಭಾಗ್ಯ ಯೌವನ ಮಬ್ಬಿನಲ್ಲಿ ಮೈ ಮರೆಯದವಾಗೆ ಹರಿ ಸುಚರಿತಾಮೃತವು ಲಭ್ಯವಾದದು. ನಮಗೆ ಎರಡು ಮಬ್ಬಿದೆ ಅಂತ ಹೇಳಿದ್ರು. ಮಬ್ಬು ಅಂದರೆ ಮೊಂಕುತನ. ನಮಗೆ ಕಣ್ಣು ಮಬ್ಬಾಗಿದೆ ಅಂತಾರೆ, ಸರಿಯಾಗಿ ಕಾಣೋದಿಲ್ಲ ಅಂತಾರೆ. ಕಣ್ಣು ಮಬ್ಬಾಗಿದೆ, ನಮ್ಮ ಬುದ್ಧಿನೇ ಮಬ್ಬಾದವರು ಇದ್ದಾರೆ, ಕಣ್ಣಲ್ಲ ಬುದ್ಧಿನೇ ಮಬ್ಬಾಗಿರೋದು. ಮಬ್ಬು ಕಣ್ಣು ಯಾತಕ್ಕೆ ಕಾಣೋದಿಲ್ಲ? ಕ್ಯಾಟ್ರಾಕ್ಟ್ ಬಂದರೆ ತೆರೆ ಬಂದ್ಬಿಡುತ್ತೆ, ತೆರೆ ಆದಾಗ ಆಗುತ್ತೆ. ನಮಗೆ ಎರಡು ತೆರೆ ಇದೆ. ಮೊದಲೇ ಬುದ್ಧಿನೇ ಕಡಿಮೆ, ಭಾಗ್ಯ ಮತ್ತು ಯೌವನ ಎರಡು ನಮಗೆ ಅಡ್ಡಿಯಾಗಿದೆ. ಸಂಪತ್ತಿನಿಂದ ಮೈ ಮರೀತಾರೆ, ಯೌವನದಲ್ಲಿ ಮೈ ಮರೀತಾರೆ. ಯೌವನದೊಳಗೆ ಜಗತ್ತಿಗೆ ತಾನು ಬಿಟ್ಟರೆ ಜಗತ್ತೇ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಅಷ್ಟು ಅಹಂಕಾರ ಇರ್ತದೆ ಅವ್ರಿಗೆ. ಯಾರು ಜಗತ್ತಲ್ಲಿ ತನ್ನ ಸಮಾನ ಇಲ್ಲ ಅನ್ನೋ ಭ್ರಮೆಗೊಳಗಾಕ ಮೂರ್ಖರಿರ್ತಾರೆ. ಯೌವನಂ ಧನ ಸಂಪತ್ತಿ ಪ್ರಭುತ್ವಂ ಅವಿವೇಕತಾ ಏಕೈಕಮ ತನರ್ಥಾಯ ಕಿಮು ಯತ್ರ ಚತುಷ್ಟಯಂ ಅಂತ ಸುಭಾಷಿತ. ಇಲ್ಲಿ ಯೌವನ ಅಂದರೆ ಯೌವನ ಅಷ್ಟೇ ತಗೋಬಾರ್ದು, ಉಳಿದೆಲ್ಲ ತಗೋಬೇಕು. ಯೌವನಂ ಧನ ಸಂಪತ್ತಿ ಭಾಗ್ಯ ಮತ್ತು ಪ್ರಭುತ್ವಂ ಅಧಿಕಾರ, ಪ್ರಭುತ್ವ ಅಂದರೆ ಅಧಿಕಾರ, ಅವಿವೇಕತ ಮೂರ್ಖತನ, ಇವೆಲ್ಲ ಒಂದೊಂದು ಸಾಕು ಹಾಡು ಮಾಡಲಿಕ್ಕೆ. ನಾಲ್ಕು ಸೇರಿಬಿಟ್ರೆ ಹೇಗಿರ್ಬೋದು ಅಂತ ಹೇಳ್ತಾರೆ. ನಾಲ್ಕು ಹಾವಿನ ವಿಷ ಪಾಲಿಡಾಲು ಎಲ್ಲ ಮಿಕ್ಸ್ ಮಾಡಿಬಿಟ್ಕೊಟ್ಬಿಟ್ರೆ ಹೇಗೋ ಹಾಗೆ, ಒಂದೊಂದು ಕೊಲ್ಲುತ್ತೆ, ಎಲ್ಲ ಸೇರಿಸ್ಕೊಂಡು ಬಿಟ್ಟರೆ ಹೇಗಿರಬಹುದು. ಕಬ್ಬಿನೊಳಗೆ ರಸ ವಿದಂತನಿಗೆ ಹಬ್ಬ ಬಲ್ಲುದೆ, ಭಾಗ್ಯ ಯೌವನ ಮಬ್ಬಿನಲ್ಲಿ ಮೈ ಮರೆದವಾಗೆ ಹರಿ ಸುಚರಿತಾಮೃತವು ಸದಸುಗುದೇ. ಸದಸಕ್ಕೆ ಸಾಧ್ಯ ಇಲ್ಲ. ಭಾಗ್ಯದ ಮತವನ್ನು ಬಿಡಬೇಕು. ಇವತ್ತು ಇತ್ತೀಚೆಗೆ ಏನಾಯಿತು ಅಂದರೆ, ಸಿಕ್ಕಾಪಟ್ಟೆ ದುಡ್ಡು ಬರಲು ಶುರುವಾಗಬೇಕು. ಸಿಕ್ಕಾಪಟ್ಟೆ ದುಡ್ಡು, ಮನುಷ್ಯನಿಗೆ ಕಣ್ಣೇ ಕಾಣದ ಸ್ಥಿತಿ ಬಂದುಬಿಟ್ಟಿತ್ತು. ಲಕ್ಷಗಟ್ಟಲೆ ದುಡ್ಡು, ಲಕ್ಷಗಟ್ಟಲೆ ಲಕ್ಷ ಇಲ್ಲದೆ ಬದುಕು. ದೇವರ ಕಡೆ ಲಕ್ಷ ಕೂಡ ಇಲ್ಲದೆ ಬದುಕ್ತಾನಲ್ಲ. ಇವತ್ತು ಎಂಥ ಜನ ಇರ್ತಾರೆ, ಒಳ್ಳೆಯವರಿದ್ದಾರೆ ಇಲ್ಲ ಅಂತಲ್ಲ, ಆದರೆ ಅವರಿಗೆ ದಾರಿ ತಪ್ಪಿಸ್ದಕ್ಕೆ ದುಡ್ಡು ಕಾಸುಗಳು ಕೈಲಿ ಸಿಕ್ಕರೆ ಎಂಥವನ್ನೂ ದಾರಿ ತಪ್ಪಿ ಹೋಗ್ತಾರೆ. ತುಂಬಾ ಜನಕ್ಕೆ ಇವತ್ತು ಭಾಗ್ಯ ಬಂದು ಹಾಳಾಗ್ತಿದ್ದಾರೆ. ಹಿಂದೆ ಎಷ್ಟೋ ಜನ ಭಾಗ್ಯ ಇರಲಿಲ್ಲ, ಮನೆಗೆ ಯಾರಾದರೂ ಬಂದರೆ ಎಷ್ಟು ಜನ ಬಂದರೂ ಕೂಡ ಅವರಿಗೆ ಆತಿಥ್ಯ ಮಾಡ್ತಿದ್ರು, ದುಡ್ಡು ಸತ್ತಿರಲಿಲ್ಲ. ಮತ್ತೆ ಏನು ಮಾಡಿದ್ರು, ಅನ್ನ ಮಾರಷ್ಟು ನಮಗೆ ದಾರಿದ್ರ ಬಂದಿಲ್ಲ ಅಂತ ಹೇಳ್ತಿದ್ರು. ಅನ್ನ ಮಾರಿ ದುಡ್ಡು ತಿನ್ನೋಷ್ಟು ದಾರಿದ್ರ ಬಂದಿಲ್ಲ ಅಂತ. ಅನ್ನ ಫ್ರೀ ಕೊಡ್ಲಕ್ಕೆ ನಾವೇ ಬುದ್ಧಿ ಇಲ್ಲದವರಲ್ಲ ಅಂತ ಹೀಗಂತಾನೆ. ಅನ್ನ ಇರ್ತದೆ, ಅದು ಕೊಡ್ಲಕ್ಕೆ ತಯಾರಿಲ್ಲ. ಇಷ್ಟೊಂದು ತಂದೆ ತಾಯಿಗೆ ಇವತ್ತು ಚಾರ್ಜ್ ಮಾಡ್ತಾರೆ ಗೊತ್ತಾ ನಿಮಗೆ? ತಂದೆ ತಾಯಿಗಳಿಗೆ ರಿಟೈರ್ ಆದ ತಂದೆ ತಾಯಿಗಳು ಪೆನ್ಷನ್ ಕೊಟ್ಟರೆ ಊಟ ಅಂದರೆ ಊಟ ಹಾಕಲ್ಲ ನಮ್ಮ ಮಕ್ಕಳವರು. ಇನ್ನು ಅತಿಥಿಗಳು ಪಾಠ ಹಾಳಾಗಿ ಹೋಗಲಿ. ತಂದೆ ತಾಯಿಗಳ ಸ್ಥಿತಿ ಹೀಗಾದರೆ ಉಳಿದವ್ರನ್ನೇ ನೋಡ್ತಾನೆ. ಇನ್ನು ಇನ್ನೊಬ್ಬರಿಗೆ ಅನ್ನ ಹಾಕೋದು ಅಂದರೆ ನಮ್ಮ ಜೀವನ ವ್ರತ ಇದ್ದಾಗಿರ್ತೀವಿ. ನಾವು ಯಾತಕ್ಕೆ ತಿನ್ನಬೇಕು ಅಂದರೆ ಉಳಿದವ್ರಿಗೆ ಅನ್ನ ಹಾಕೋ ಶಕ್ತಿ ನಮಗೆ ಬರಲಿ ಅಂತ ಅಷ್ಟೇ ಹೊರತು ನಮ್ಮ ತಿನ್ನೋದೇ ಗುರಿ ಆಗಿರಲಿಲ್ಲ. ಧರ್ಮರಾಜ ಮಾಡೋದನ್ನು ಹೇಳ್ತಾರೆ ಆಚಾರ್ಯ ನಿರ್ಣಯದಲ್ಲಿ ಬರೀತಾರೆ. ಎಷ್ಟು ಜನ ಇದ್ದರು ಗೊತ್ತಾ? 90,000+1,00,000 ಜನ ಸನ್ಯಾಸಿಗಳು, ಗೊತ್ತಾಯ್ತಾ? ಆಮೇಲೆ ಋಷಿಗಳು ಒಬ್ಬೊಬ್ಬರಿಗೆ 300 ಜನ ಪರಿವಾರ. ಪಾಂಡವರದ್ದು ಮನೆಯಲ್ಲಲ್ಲ, ವನದಲ್ಲಿದ್ದಾರೆ. ದೊಡ್ಡ ಪರಿವಾರ ಇದೆ, ಲಕ್ಷಾಂತರ ಜನ ಊಟ ಆಗಬೇಕು. ಅಂತ ಹೊತ್ತಲ್ಲಿ ಧರ್ಮರಾಜ ಎಲ್ಲರಿಗೂ ಊಟಕ್ಕೆ ಹಾಕಿ, ಆಮೇಲೆ ಭೀಮಸೇನ ಅರ್ಜುನ ನಕಲ ಸಹದೇವರಿಗೆ ಹಾಕಿ, ತಾನು ಆಮೇಲೆ ಊಟ ಮಾಡ್ತಿದ್ದ. ಮಹಾರಾಜ ಕೊನೆಗೆ ಊಟ ಮಾಡ್ತಿದ್ದ. ಯಜಮಾನಿ ದ್ರೌಪದಿ ದೇವಿ ಲಾಸ್ಟ್ ಅಂದ್ರೆ ಆ ದ್ರೌಪದಿ ದೇವಿ. ಆಚಾರ್ಯ ಬರೀತಾರೆ, ಕೃಷ್ಣೈಕಾ ಭುಂಜತೆ ಸದಾ, ಕೊನೆಗೆ ದ್ರೌಪದಿ ಊಟ. ಇವತ್ತು ಯಜಮಾನಿ ಊಟ ಫಸ್ಟೇ ಅಡುಗೆ ಮಾಡ್ತಾ ಮಾಡ್ತಾ ಮುಗಿಸಿಬಿಟ್ಟಿರ್ತಾರಾಗಲೇ. ಈ ಸ್ಥಿತಿ ಇದ್ರೆ ಹಿಂದಕ್ಕೆ ಎಷ್ಟು ಡಿಫರೆನ್ಸ್ ಇದೆ ಯೋಚನೆ ಮಾಡಬೇಕು. ಇದೇನಿದು ಭಾಗ್ಯ ಯೌವೇನ ಮೈಲಿ ಬಂದಿದ್ದ ಮೊಬ್ಬಿದು. ಅದು ನಾವು ಇನ್ನೊಬ್ಬರಿಗೋಸ್ಕರ ನಮ್ಮ ಬದುಕು ಅನ್ನೋ ಕಾನ್ಸೆಪ್ಟೇ ಇಲ್ಲ. ದೇವರಿಗೋಸ್ಕರ ನಮ್ಮ ಬದುಕು ಅನ್ನೋ ಎಚ್ಚರ ಇದ್ರೆ ಅವಾಗ ನಮಗೆ ಅರ್ಥ ಆಗುತ್ತೆ. ಅಲ್ಲಿ ನೋಡಬೇಕು, ಮೈ ಕ್ಯಾಶಿಯರ್ ಇರ್ತಾನೆ, ಎಲ್ಲರಿಗೂ ಸಂಬಳ ಕೊಟ್ಟು ಆಮೇಲೆ ತಾನು ಸಂಬಳ ತಗೋತಾನೆ. ಎಲ್ಲರಿಗೂ ಬಟವಾಡೆ ಮಾಡಿ ತನ್ನ ಸಂಬಳ ಹೇಗೆ ತಗೋತಾನೋ, ನಾವೆಲ್ಲರಿಗೂ ಅನ್ನ ಹಾಕಿ ಆಮೇಲೆ ಊಟ ಮಾಡಿದರೆ ಅದು ಅಮೃತ. ಊಟ ಅಂತ ಕರೆಯೋದಿಲ್ಲ, ಅಮೃತ ಅಂತ ಕರೀತಾರೆ. ಯಜ್ಞಶಿಷ್ಟಾಶಿನ ಸಂತಹ ಮುಚ್ಚಂತೆ ಸಲ್ವ ಕಿಲ್ಬಿಷೈ ಅಂತ ಭಗವಂತನ ಮಾತು. ಇಲ್ಲದೆ ಹೋದರೆ ಭುಂಜತೆ ತೇ ತ್ವಗಂ ಪಾಪಾಹ ಏ ಪಚಂತಿ ಆತ್ಮ ಕಾರಣ. ಅದು ಅನ್ನ ಅಲ್ಲ, ಪಾಪದ ರಾಶಿ ಅಂತ ಹೇಳ್ತಾರೆ. ಬಿಳಿ ಹುಳ ಅಂತಾರಲ್ಲ ಹಾಗೆ, ಬಿಳಿ ಹುಳುಗಳಿದ್ದ ಹಾಗೆ ಅದು ಅನ್ನ ಅಲ್ಲ. ಪರಿಪದಾಬ್ಜತಿ ಹಬ್ಬಿದತಿ ಸದ್ಭಕ್ತಿ ರಸ ಉಂಡುಬ್ಬಿ ಕೊಬ್ಬಿ ಸುಖಾಬ್ಧಿಯೊಳಗೆ ಆಡುವಾಗಲ್ಲದಲ್ಲಿ ಏನಾಗಿರ್ಬೇಕು ಅವನು? ಹರಿಭಕ್ತಿ ಹರಿಪದಾಬ್ಜದಿಂದ ಇರತಕ್ಕಂಥ ಹಬ್ಬಿದ ಅದು ವ್ಯಾಪಿಸಿದ ಅತಿ ಸದ್ಭಕ್ತಿ ರಸ ಉಂಡು ಉಬ್ಬಿ ಕೊಬ್ಬಿ ಸುಖಾಬ್ಧಿಯೊಳಗೆ ಆಡುವಾಗಲ್ಲದಲ್ಲಿ ಅಂಥ ಒಂದು ಸ್ಥಿತಿ ರೀಚ್ ಆಗುತ್ತೆ. ಆ ಸ್ಥಿತಿಯಲ್ಲಿದ್ದಾಗಲೇ ನಗುವರು ರೋಜಿಸುವರು ನಾಟ್ಯವಾಡೋರು ಬಗೆಯರೋ ಬಗೆತನ ಬಡತನ ಭಾಗ್ಯ ಭಾಗವತರು ತೆಗೆಯರೋ ನಿನ್ನಲ್ಲಿ ಮನವ ಒಮ್ಮೆಗಾದರು ಜಗನ್ನಾಥ ವಿಠಲ ನಿನ್ನವರೇನು ಧನ್ಯರೋ. ಆ ಸ್ಟೆಪ್ ರೀಚ್ ಆಗ್ತಾರೆ. ಇವತ್ತು ನಾಳೆ ಪರೀಕ್ಷೆ ಇದೆ, ಇವತ್ತು ಕ್ರಿಕೆಟ್ ಮ್ಯಾಚ್ಗೆ ಹೋಗಿ ಕೂತಿರ್ತಾರೆ. ಇವನು ಸ್ಟ್ಯಾಂಡರ್ಡ್ ಹೇಗಿರ್ಬೋದು? ಓದ್ತಾ ಕೂತಿಲ್ಲ, ಕ್ರಿಕೆಟ್ ಮ್ಯಾಚ್ ನೋಡ್ತಾ ಕೂತಿದ್ದಾನೆ ಅಂದರೆ ಇವನಿಗೇನು ಜ್ಞಾನದ ವಿಷಯ ಏನಾದ್ರು ಅರ್ಥ ಇದೆಯಾ? ಏನೂ ಗೊತ್ತಿಲ್ಲ. ಇನ್ನೊಬ್ಬರು ಇರ್ತಾನೆ ಪಕ್ಕದಲ್ಲಿ ಕೂಡ ನಗಾರಿ ಭಾಷೆಯಲ್ಲಿ ಕೇಳಿಸೋದಿಲ್ಲ, ಓದ್ತಾ ಕೂತಿರ್ತಾನೆ. ಅವನ ಇನ್ವಾಲ್ವ್ಮೆಂಟ್ ಆಗಿರುತ್ತೆ, ಅವನೇ ಆಗಿರುತ್ತೆ. ಆ ಥರ ಏಕಾಗ್ರತೆ ಬರದೆ ಹೋದರೆ ಉಳಿದವರಿಗೆ ಮಹತ್ವ ಗೊತ್ತಾಗೋದಿಲ್ಲ. ಜ್ಞಾನದ ರುಚಿ ಸಿಗೋದು ಕಷ್ಟ, ತಿಳಿದ ಮೇಲೆ ಅದನ್ನು ಬಿಡಲಿಕ್ಕೆ ಸಾಧ್ಯವೇ ಇಲ್ಲ. ಒಂದ್ಸರ್ತಿ ದೇವರ ಹತ್ರ ಮನಸ್ಸು ಹೋಯಿತು ಅಂದರೆ ಅವನ ವಾರ್ತೆ ಕೇಳಿದವರು ಎಲ್ಲರೂ ಸಂಸಾರವನ್ನು, ದೇವರ ಕಥೆ ಕೇಳಿದ ಮೇಲೆ ಬೇರೆ ಎಲ್ಲ ಡಲ್ ಆಗಿಬಿಡ್ತದೆ. ಈ ಮೌಂಟ್ ಎವರೆಸ್ಟ್ ನೋಡಿದವರಿಗೆ ಯಾವ ಗುಡ್ಡನ್ನು ದೊಡ್ಡದು ಅಂತ ಅನಿಸೋದಿಲ್ಲ, ಅಯ್ಯ ಅದ್ರ ಮುಂದೆ ಇದೆಲ್ಲ ಏನು ಅಂತ ಹೇಳ್ತಾನೆ. ದೇವರ ಕಥೆ ಕೇಳಿದವರಿಗೆ ನಿರ್ದೋಷನಾದವನ ಕಥೆ ಅದು ಹೇಗಿರುತ್ತದೆ? ಗುಣಪೂರ್ಣನಾದವನ ಕಥೆ ಅದಕ್ಕೆ ಇನ್ನೊಂದು ಮ್ಯಾಚ್ ಆಗ್ತದ? ಸಾಧ್ಯನೇ. ಅಂಥ ವ್ಯಕ್ತಿಯ ಕಲ್ಪನೆಯನ್ನು ಯೋಚನೆ ಮಾಡೋಕ್ಕೆ ಶಾಸ್ತ್ರ ನೋಡದೆ ಹೋದರೆ ಅಂಥ ಭಗವಂತನ ಚಿತ್ರವನ್ನು ಕೊಡೋ ಶಕ್ತಿ ಯಾರಿಗೂ ಇಲ್ಲ. ಶಾಸ್ತ್ರ ಯೋನಿತ್ವ ತನ್ನ ಪದ ಅದಕ್ಕೆ ಬಂದಿದೆ. ಯಾರು ಶಾಸ್ತ್ರಗಳನ್ನು ಓದೋದಿಲ್ಲ. ಕೃಷ್ಣನ ಕಥೆ ಕೇಳಿದ ಎಂಥ ಅದ್ಭುತದ ಸರಮಾನ್ಯ ಕೃಷ್ಣನದು. ಒಂದು ಕೈಯಲ್ಲಿ ಎತ್ತಾನಲ್ಲ ಗೋವರ್ಧನವನ್ನು, ಯಾರು ಮಾಡ್ತಾರೆ ಆ ಕೆಲಸನ? ಹನುಮಂತ ದೇವರು ಸರ್ವೋತ್ತಮನಾಗಿ ಕೃಷ್ಣ ಒಂದು ಕೈಯಲ್ಲಿ ಗೋವರ್ಧನ ಎತ್ತಿರ್ತಾರೆ, ಜೀವೋತ್ತಮನಾಗಿ ಹನುಮಂತ ಒಂದು ಕೈಯಲ್ಲಿ ಸಂಜೀವನ ಎತ್ತಿರ್ತಾರೆ. ಎಂಥ ಹರಿ ಎಂಥ ವಾಯು, ಆ ಕಥೆ ಕೇಳಿದವರಿಗೆ ಯಾವ ಆಟನೂ ಅನ್ನಿಸೋದಿಲ್ಲ. ಆಮೇಲೆ ಇಂಥ ಆಟಗಾರ ಬಾಲ್ ಹಿಡ್ಕೋಬೇಕಾದ್ರೆ ಅಡುಗೆ ಹೀಗೆ ಮಾಡ್ಕೊಂಡು ಬಂದು ನೋ ಬಾಲ್ ಮಾಡಿಬಿಡ್ತಾರೆ ಪಾಪ. ಇವೆಲ್ಲ ಹೋಗಿ ಎಲ್ಲ ಹೋಗಿಬಿಟ್ಟಿರ್ತಾರೆ. ಆದರೆ ಅವ್ರು ಹೇಗೆ ತಂದರು, ಎಷ್ಟೊತ್ತಿಗೆ ತಂದರು? ಒಂದು ಕ್ಷಣದೊಳಗೆ. ವಾಯುಸ್ಥಿತಿಯರು ಹೇಳ್ತಾರೆ, ಏಕಕ್ಷಣೇ ತ್ವಾಂ ಹಿ ಲೋಕಃ. ಅದೆಲ್ಲ ಕಥೆ ಕೇಳಿದಾಗ ಈ ಕಡೆ ಮನಸ್ಸು ಹೋಗೋ ಚಾನ್ಸಸ್ ಇರೋದಿಲ್ಲ. ತುಂಬ ಒಳ್ಳೆಯದನ್ನು ನೋಡಿದವರಿಗೆ ಕೆಟ್ಟದ್ರ ಬಗ್ಗೆ ಅಟ್ರಾಕ್ಷನ್ ಬರೋದಿಲ್ಲ. ನಾವು ಕೆಟ್ಟದ್ದು ನೋಡಿ ನೋಡಿ ಅಭ್ಯಾಸ ಆಗಿರೋದ್ರಿಂದ ಒಳ್ಳೆ ಕಡೆ ಗೊತ್ತಾಗೋದಿಲ್ಲ. ಸಾಮಾನ್ಯವಾಗಿ ನೀವು ಕಡೆ ಮೀನಿನ ವಾಸನೆ ಇರುತ್ತಲ್ಲ, ಮಲ್ಪೆ ಗಿಲ್ಪೆ ಕಡೆ ಹೋಗಿಬಿಡಿ, ನಮಗೆ ಹೋಗೋಕ್ಕಾಗಲ್ಲ, ಅಷ್ಟು ವಾಸನೆ ಹೊಡಿತೇನೆ. ಅಲ್ಲಿಯವರು ಕೇಳಿ ಎಲ್ಲಿದೆ ವಾಸನೆ ಅಂತ ಕೇಳ್ತಾರೆ. ಎಲ್ಲಿದೆ ವಾಸನೆ? ನಮಗನ್ನಿಸುತ್ತೆ ವಾಸನೆ, ಯಾಕೆ ಅಲ್ಲಿ ಇದು ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ. ಅದಕ್ಕಾಗಲೇ ನಮಗೆ ಸಂಸಾರ ಅಡ್ಜಸ್ಟ್ ಆಗಿರೋದ್ರಿಂದ ದೇವ್ರ ಕಡೆ ಹೋಗೋ ಮನಸ್ಸೇ ಬರ್ತಾ ಇದೆ. ಆ ಕಡೆ ಒಂದ್ಸರ್ತಿ ಹೋದ ಮೇಲೆ ಮಾತ್ರ ಆ ಕಡೆ ಮತ್ತಿರೋ ಅಯ್ಯೋ ಅಲ್ಲಿ ಹೋಗಲು ಸಾಧ್ಯವೇ ಇಲ್ಲ ಅಂತ ಹೇಳಿ. ಇದು ವಾಸನೆ ಅಂದರೆ ಜನ್ಮ ಜನ್ಮದ ಸಂಸ್ಕಾರ. ವಾಸನೆ ಈ ವಾಸನೆ ಮುಗಿ ಹೊಡೆಯ ವಾಸನೆ ಬೇರೆ, ಈ ಸಂಸ್ಕಾರದ ವಾಸನೆ ಗಂಟು ಬಿಡುತ್ತೆ. ಅದಕ್ಕಾಗಿ ಒಬ್ಬೆ ಸುಖಾಬ್ಧಿಯೊಳಗೆ ಆಡುವವಾಗಲ್ಲದಲ್ಲಿ ಒಂದ್ಸತ್ತು ದೇವರ ಮಹಿಮೆ ಕೇಳಿದವರಿಗೆ ಬೇರೆ ಕಡೆ ಮನಸ್ಸು ಹೋಗೋ ಚಾನ್ಸಸ್ಸೇ ಇರೋದಿಲ್ಲ. ಅದಿಲ್ಲದೆ ಹೋಗಿ ಓದಿದರೆ ಏನೂ ಅರ್ಥನೂ ಆಗೋದಿಲ್ಲ. ನತಸ್ಯ ತತ್ವ ಗ್ರಹ ಇಲ್ಲೇ ನೋಡಿಬೇಕು. ಒಳ್ಳೆ ಪಾಯಸ ಮಾಡಿರ್ತಾರೆ, ಒಳ್ಳೆ ಕಾಸಿ ಅಲ್ವಾ ಮಾಡಿರ್ತಾರೆ, ಬಡಿಸ್ತಾರೆ, ತಿನ್ನಕ್ಕೆ ಸಾಧ್ಯ ಇಲ್ಲ ಅವನಿಗೆ, ರೋಗ ಇದೆ ನಾಲಿಗೆಯಲ್ಲಿ, ಹಿಡಿಸೋದೇ ಇಲ್ಲ ರೋಗ ಅವನಿಗೆ, ದೋಷ ಇದರಲ್ಲಿಲ್ಲ, ಅವನ ನಾಲಿಗೆಯಲ್ಲೇ ದೋಷ ಕೂತಿದೆ. ಇವತ್ತು ಶಾಸ್ತ್ರದಲ್ಲಿ ದೋಷ ಇಲ್ಲ, ನಮ್ಮ ಬುದ್ಧಿಯಲ್ಲೇ ದೋಷ ಸೇರ್ಕೊಂಡ್ಬಿಟ್ಟಿದೆ. ಯಾಕೆ ಬೇರೆ ಕಡೆ ಏನೇನೋ ಕೇಳಿ ಕೇಳಿ ತಲೆ ಕೆಟ್ಟು ಹೋಗಿಬಿಟ್ಟಿದೆ. ಇವನು ಬುದ್ಧಿಯಲ್ಲಿ ಸರಿ ಹೋಗಿ ಹುಡುಗ ಹತ್ತಾಸ ಊಟ ಮಾಡ್ತಿದ್ದಾರೆ, ಇವನ ಕೈಯಲ್ಲಿ ನೋಡೋಕ್ಕಾಗ್ತಾ ಇಲ್ಲ, ಉಬ್ಬುಡಿಕೆ ಬರ್ತಾ ಇದೆ. ಯಾತಕ್ಕೆ ಅಂದರೆ ದೋಷ ಒಳಗಡೆ ಇದೆ. ಇವತ್ತು ಯಾರು ಭಗವಂತನ ಕಥೆಯನ್ನು ಕೇಳೋದು ತಯಾರಿಲ್ಲ, ಅವರ ನಾಲಿಗೆಯಲ್ಲಿ ದೋಷ ಇದೆ, ಇನ್ನೂ ಹೋದರೆ ಸ್ವರೂಪದಲ್ಲೇ ದೋಷ ಇದೆ ಅಂತ. ವೇದವ್ಯಾಸರು ಬಂದು ಮಾತಾಡ್ತಾರೆ, ದುರ್ಯೋಧನ ವೇದವ್ಯಾಸರು ಬಂದು ಸ್ವಾಗತ ಮಾಡಲಿಕ್ಕೆ ಬಂದಿಲ್ಲ, ಧೃತರಾಷ್ಟ್ರ ಬಂದು ಏನು ಮಾಡಬೇಕು ಅಂತ ಕೇಳ್ತಿದ್ದಾನೆ. ದುರ್ಯೋಧನ ಎಲ್ಲೋ ಕೂತಿದ್ದಾನೆ. ಆಗ ವೇದವ್ಯಾಸರನ್ನು ಧೃತರಾಷ್ಟ್ರ ಕೇಳ್ತಾನೆ. ವೇದವ್ಯಾಸರು ಹೇಳ್ತಾರೆ, ಧೃತರ ಎಂಥ ತಪ್ಪು ಮಾಡಿದ್ದೆ ಧೃತರಾಷ್ಟ್ರ, ಪಾಂಡವ ಜೊತೆ ಜೂಜಾಡಿ ಕಳಿಸಿದ್ದೀರಾ, ಅಂಥವ್ರಿಗೆ ಹಾಗೆ ಮಾಡಿದ್ದೀರಾ, ನಿಮ್ಗೆ ಬುದ್ಧಿ ಇದೆ ನಿಮಗೆಲ್ಲ ಕೂಡ, ನಾನು ಸ್ವಲ್ಪ ಸಂತೋಷ ಆಗಲಿಲ್ಲ, ಬಹಳ ತಪ್ಪು ಮಾಡಿದ್ದೀನಿ ಅಂತ ವೇದವ್ಯಾಸರು ಬೈತಾರೆ. ಆಗ ಧೃತರಾಷ್ಟ್ರ ಹೇಳ್ತಾನೆ, ಇಲ್ಲ ನನ್ನ ಮಗ ನನ್ನ ಮಾತು ಕೇಳೋದಿಲ್ಲ, ಏನು ಮಾಡಲಿ, ಅವನು ಹೇಳು ಅಂತ ಹೇಳ್ತಾರೆ. ಇಲ್ಲ ನೀವೇ ಒಂದು ಮಾತು ಹೇಳಿ ಅಂತಾನೆ. ನ ಸಂವದೇ ತೈಯ್ಯ ಅಂತಿದ್ರೆ ಮಾತಾಡೋದಿಲ್ಲ ಅಂತ ಹೇಳ್ತಾರೆ. ಯಾತಕ್ಕೆ ಅವನೇ ನಚತ್ತೆ ನತೆ ಶುಶ್ರೂಷತೆ ಸುತಃ, ಅವನಿಗೆ ಕೇಳೋ ಬುದ್ಧಿನೇ ಇಲ್ಲ, ಅವನು ಹೇಳೋದಿಲ್ಲ ಅಂತ ಹೇಳ್ತಾರೆ. ಅವನಿಗೆ ಕೇಳೋ ಬುದ್ಧಿ ಇಲ್ಲ. ಇಲ್ಲ ಹೇಗಾದರೆ ನಾನು ಹೇಳೋ, ಶಿಷ್ಯನ ಬೇಕಾದ್ರೆ ಕಳಿಸ್ತಾನೆ, ಹೇಳೋದಿಲ್ಲ. ಮೈತ್ರೇಯ ಆಯಾಶ್ಯತಿ, ಮೈತ್ರೇಯರು ಬರ್ತಾರೆ ಅವ್ರ ಕೈಯಲ್ಲಿ ಹೇಳಿಸ್ತೇನೆ. ಆದರೆ ಹುಷಾರು, ಅವರು ಸರಿಯಾಗಿ ಕೇಳಿದ್ದೋ ಸರಿ, ಇಲ್ಲೋದ್ರೆ ಶಪ್ಸ್ಯತಿ, ಶಾಪ ಕೊಡ್ತಾರೆ ಹುಷಾರು ಅಂತ ಹೇಳ್ತಾರೆ. ಬರ್ತಾರೆ ಹೇಳ್ತಾರೆ, ದುರ್ಯೋಧನ ಯಾಕೆ ಕೂತಾಗ ಗೊತ್ತಾ, ಅವ್ರ ಕೂತು ಈ ಕಡೆ ಮುಖ ಮಾಡಿ ಕೂತಾನೆ, ಇಂಥವ್ರು ಯಾರೋ ಪಾಠ ಪ್ರವಚನ ಮಾಡ್ತಾರೆ ಅವರಿಗೆ, ಈ ಕಡೆ ತಿರುಗಿ ಕೂತಿದ್ದಾನೆ, ನೀವು ಕ್ಲಾಸಲ್ಲಿ ಗಟ ಹೊಟ್ಟೊಂದು ಬಿಡ್ತಾರೆ ಅಷ್ಟೇ. ಕೂತ್ಕೊಂಡಂತೆ ಅವ್ರು ಎಲ್ಲೋ ಹೊಡ್ತಾ ಹೀಗೆ ನೋಡ್ತಾ ಕೂತಿದ್ದಾನೆ. ಆದರೂ ಅವ್ರಿಗೆ ಒಂದು ಸಹನೆ, ವೇದವ್ಯಾಸ ಹೇಳಿದ್ರೆ ನನ್ನ ಕೆಲಸ ನಾನು ಮಾಡಿಬಿಡಬೇಕು ಅಂತ ಹೇಳಿ ಎಲ್ಲ ಪಾಂಡವರು ಮಹಿಮೆ ಹೇಳ್ತಾರೆ, ಭೀಮಸೇನ ಮಹಿಮೆ ಹೇಳ್ತಾರೆ. ದುರ್ಯೋಧನ ಅಂತ ವಿರೋಧ ಮಾಡ್ಕೋಬೇಡ, ಭಾರಿ ತಪ್ಪು ಮಾಡಿದ್ದೆ ಅಂತ ಎಚ್ಚರ ಹೇಳ್ತಾರೆ. ಸುಮ್ಮನೆ ಕೊಡಬಾರ್ದೆ, ತಡೆ ಜೋರ ತಡೆ ತಟ್ಟಿಕೊಂಡಂತೆ. ಎಂಥ ರಾಕ್ಷಸ ರಾಕ್ಷಸ, ಅಂತಿಂಥ ರಾಕ್ಷಸರು ಕಲಿ ಅವನು, ಅವನಂಥ ರಾಕ್ಷಸನೇ ಇಲ್ಲ. ತಕ್ಷಣ ಶಾಪ ಕೊಡ್ತಾರೆ, ತವೋರು ಭೇದಾಯ ಭವೇತ್ ಸುಯುದ್ಧ, ಇನ್ನು ದೊಡ್ಡ ಯುದ್ಧ ನೀನು ತಡೆ ಒಡೆದು ಹೋಗುತ್ತೆ ಅಂತ ಹೇಳ್ತಾರೆ. ಈ ಮಾತು ಅರ್ಥ ಮಾಡಿಕೊಂಡಾಗ ಭಾಗ್ಯ ಯೌವನೆ ಮಬ್ಬ ಸುಯೋಧನ, ಧನದ ಮಬ್ಬು ಅವನನ್ನು ಕಾಡ್ತಾ ಇದೆ. ಕಲಿಯುಗದಲ್ಲಿ ಧನದ ಮಬ್ಬು ಭಾರಿ ಜಾಸ್ತಿ ಬರುತ್ತದೆ ಜನಗಳಿಗೆ, ಹಾಳಾಗಿ ಹೋಗ್ತಾರೆ. ನಿನ್ನ ಪೇಪರ್ ನೋಡಿರ್ಬೇಕು, ನಿನ್ನೆ ಮೊನ್ನೆ ಪೇಪರ್ನಲ್ಲಿ ಇವತ್ತು 180 ಪಾಲು ಜನ ತಂದೆ ತಾಯಿಗಳನ್ನ ದೂರ ಮಾಡ್ತಾರೆ. 180 ಪಾಲು ಜನ ಮಕ್ಕಳು ತಂದೆ ತಾಯಿಗಳನ್ನ ಕಂಡ್ರೆ ಆಗೋದಿಲ್ಲ ಅವರಿಗೆ. ಇವರು ಯಾಕಿದ್ದಾರೆ, ಆದಷ್ಟು ಬೇಗ ಹೋಗಬಾರದಂತೆ, ಅಥವಾ ಕಳಿಸಿಬಿಡೋ ಬೈಕಿ ಜನ, ಅಂಥ ಜನ ಇದ್ದಾರೆ. ಯಾರಿಂದ ತ ಹುಟ್ಟಿ ಬಂದಿದ್ದಾರೆ, ಯಾರಿಂದ ಓದ್ಕೊಂಡಿದ್ದಾರೆ, ಯಾರಿಂದ ಮುಂದೆ ಬಂದಿದ್ದಾರೆ, ಅವರಿವರಿಗೆ ಭಾರ ಅಂತ ತಿಳ್ಕೊಂಡ್ರೆ ಎಂಥ ಮನುಷ್ಯರು ಅವರೆಲ್ಲ ಕೂಡ. ಕೋಟ್ಯಂತರ ರೂಪಾಯಿ ತಲೆಯಲ್ಲಿ ಮಾತ್ರ ಏನಿರೋದಿಲ್ಲ. ಅದು ಯಾತಕ್ಕೆ, ಭಾಗ್ಯ ಮುಂದೆ ವಯಸ್ಸಾದಾಗ ಗೊತ್ತಾಗುತ್ತೆ, ತಾವು ಬೀದಿ ಪಾರಾದಾಗ ಅರ್ಥ ಆಗುತ್ತೆ. ಟೂ ಲೇಟ್, ಏನು ಮಾಡೋಕ್ಕೆ ಬರೋದಿಲ್ಲ. ಖಗವರ ಧ್ವಜ ನಂಗ್ರಿ ಭಕುತೀಯ, ಬಗೆಯ ನರಿಯದ ಮಾನವರಿಗಿದು, ಒಗಟಿನಂದಲಿ ತೋರು ತಿಪ್ಪದು ಎಲ್ಲ ಕಾಲದಲ್ಲಿ. ಯಾರಿಗೆ ಖಗವರ ಧ್ವಜ ನಂಗ್ರಿ ಕಮಲವ, ಅದು ಭಾಗವತದ ಮಾತು. ಭೇಜೆಯ ಖಗೇಂದ್ರ ಧ್ವಜ ಪಾದ ಮೂಲಂ ಅಂತಿದೆ. ಅದಕ್ಕೆ ಖಗವರ ಧ್ವಜ ನಂಗ್ರಿ ಭಕುತೀಯ, ಬಗೆಯ ನರಿಯದ ಮಾನವರಿಗಿದು. ಭಕ್ತಿಯ ಅಭಿರುಚಿಯೇ ಯಾರಿಗಿಲ್ಲ, ಭಕ್ತಿಯ ಕಾನ್ಸೆಪ್ಟೇ ಯಾರಿಗೂ ಗೊತ್ತಿಲ್ಲ, ಅಂಥ ಮನುಷ್ಯರಿಗಿದು ಒಗಟಿನಂದದಿ ತೋರು ತಿಪ್ಪದು ಎಲ್ಲ ಕಾಲದಲ್ಲಿ. ಒಗಟು ಕಂಡಕ್ಕೆ ಕಾಣಿಸ್ತಾ ಇದಕ್ಕೆ ಮಸ ಬಂತು, ಏನು ಮಾಡೋದು, ಕೊಟ್ಟು ನಾನು ಬಿಡಿದವರಿಗೆ ಅಸಹ್ಯ ಏನಿದೆಯಲ್ಲ, ಹೋದು ಕೊಟ್ಟು ಬರೋದು ಬುದ್ಧಿ ಇದೆ ಅವರಿಗೆಲ್ಲ ಕೂಡ, ಸುಮ್ಮನೆ ತಿನ್ನಬಾರದೆ ಆರಾಮವಾಗಿ, ಇದೇನು ಲೆಕ್ಕ ಅಂತ ಅವ್ರಿಗೆ ಅರ್ಥನೇ ಆಗೋದಿಲ್ಲ. ಇದೆಲ್ಲ ಕೂಡ ಇನ್ನೊಬ್ಬರಿಗೆ ಆಧಾರ ವಿಶ್ವಾಸವನ್ನು ತೋರಿಸೋದಾಗಲಿ, ಇದನ್ನು ಅನುಷ್ಠಾನ ಮಾಡೋದಾಗಲಿ, ಅರ್ಥ ಯಾರಿಗೆ ಅರ್ಥ ಆಗುತ್ತದೋ, ಹಿನ್ನೆಲೆ ಗೊತ್ತಿದ್ದವರಿಗೆ. ಅಧಿಕ ಮಾಸ ಅಂದರೆ ಏನು, ಉದ್ದೇಶ ಏನು, ಭಗವಂತ ಹೇಗೆ ನಿಯಾಮಕನಾಗಿದ್ದಾನೆ, ಅವನ ಆರಾಧನೆ ಸಿಕ್ಕ ಅವಕಾಶ ಇದು ಒಂದು. ಈ ಕ್ಲಾಸಿಗೆ ಚಕ್ಕರ್ ಹೊಡೆಯೋರಿಗೆ ಬುದ್ಧಿವಂತ ಕೂಡ ಓದೋದೇ ಅರ್ಥ ಆಗೋದಿಲ್ಲ ಅವರಿಗೆ. ಆ ಬುಕ್ ಬರೋ ತಮಾಷೆ ಮಾಡ್ತಿರ್ತಾರೆ ಅವರು, ಏನು ಯಾವಾಗಲೂ ಗೊತ್ತಾಗ ಕೂತಿರ್ತಾನೆ, ಏನು ಉಪಯೋಗ ಇಲ್ಲ, ಅವನು ನಮ್ಮಂತೆ ಆಡೋದೇ ಇಲ್ಲ ಅಂತ ಬೈತಿರ್ತಾರೆ. ಪ್ರಹ್ಲಾದನ ಮುಂದೆ ಅಷ್ಟು ಜನ ಪ್ರಹ್ಲಾದ ಒಬ್ಬ ಇದ್ದ, ಎಲ್ಲರೂ ಮಾಡಿದ್ದೇನೆ ಅದೇ ಕೆಲಸನೇ. ಆದರೆ ಪ್ರಹ್ಲಾದ ಕರೆದು ಹೇಳ್ತಾನೆ, ಹಾಗೆಲ್ಲ ಮಾಡಬಾರ್ದು, ಎಚ್ಚರಿಕೆ ಕೊಡ್ತಾನೆ, ಪುಣ್ಯ ಹತ್ತಿರ ತಿಳ್ಕೊಂಡ್ಬಿಟ್ರಷ್ಟೇ. ಅಂದರೆ ಇದೆಲ್ಲ ಎಲ್ಲರಿಗೂ ಗೊತ್ತಾಗೋದಿಲ್ಲ. ಕೊಟ್ಟ ಸುಖ ಬೇರೆ, ತಿಂದ ಸುಖ ಬೇರೆ. ನಮ್ಮನೆಯಲ್ಲಿ ತಿಂದ ಸುಖ ಅರ್ಥ ಆಗುತ್ತೆ, ಕೊಡೋ ಸುಖ ಅರ್ಥ ಆಗೋದಿಲ್ಲ. ತಿಂದ ಸುಖ 3 ತಾಸು ಅಷ್ಟೇ, ಭೋಗದ ಸುಖ 3 ತಾಸು, ತ್ಯಾಗದ ಸುಖ ಅದಕ್ಕೆ ಆಯುಷ್ ಶಾಶ್ವತವಾದ ಸುಖ. ಅದಕ್ಕೆ ಭಗವಂತ ಗೀತೆಯಲ್ಲಿ ಹೇಳ್ತಾನೆ, ತ್ಯಾಗಾತ್ ಶಾಂತಿರನಂತರ, ಕೊಟ್ಟು ನೋಡಿ ಮನಸ್ಸಿ ನೆಮ್ಮದಿ ಸಿಗುತ್ತೆ, ಭೋಗ ಮಾಡಿ ರೋಗ ಬರುತ್ತೆ ಅಂತ ಹೇಳ್ತಾರೆ. ಭೋಗದಿಂದ ರೋಗ, ತ್ಯಾಗದಿಂದ ಯೋಗ, ಅದು ಭಗವಂತ ಹೇಳಿದ್ದು. ತ್ಯಾಗದಿಂದ ಯೋಗ, ಇವತ್ತು ಡಾಕ್ಟರ್ ಮಗ ಹೇಳಿದ್ರೆ ರೋಗ ವಾಸಿ ಆಗ್ಬೇಕಾ, ತಿನ್ನೋದು ಬಿಡು ಅಂತಾರೆ. ಕೊಡಕ್ಕಂತೂ ಬರೋದಿಲ್ಲ, ನೀನಾದ್ರೆ ತಿನ್ನಬೇಡ ಕೊನೆ ಪಕ್ಷ ಅಂತ ಹೇಳ್ತಾರೆ. ನಮ್ಮ ಜನ ತಿನ್ನಬೇಡ ಅಂದಿಲ್ಲ, ಕೊಡು ಅಂತ ಹೇಳಿ ಶುರು ಮಾಡಿದರು. ಇನ್ನೊಬ್ಬರಿಗೆ ಕೊಡು, ಹಾಳು ಮಾಡೋ ಪ್ರಸಂಗ ಇಲ್ಲ. ಹೀಗೆಲ್ಲರೂ ಕೊಡ್ತಾ ಹೋದರೆ ಆಗ ರೋಗದ ಪ್ರಸಕ್ತಿನೇ ಬರೋದಿಲ್ಲ. ಸಮಾಜ ಸ್ವಾಸ್ಥ್ಯ, ಸಮಾಜಕ್ಕೆ ದೊಡ್ಡ ಸ್ವಾಸ್ಥ್ಯ ಸಿಗುತ್ತೆ ಅದರಿಂದ. ಒಗಟಿನಂದೆ ಇದು ದೋರು ತಿಪ್ಪುದು ಎಲ್ಲ ಕಾಲದಲ್ಲಿ, ತ್ರಿಗುಣವರ್ಜಿತ ನವರ ಗುಣಗಳ ಪೊಗಡಿ ಹಿಗ್ಗುವ ಭಾಗವತರಿಗೆ, ಮಿಗ ಭಕ್ತಿ ಸುಜ್ಞಾನ ಸುಖವಿತ್ತವರ ರಕ್ಷಿಸುವುದು. ಯಾರು ಪರಮಾತ್ಮ ತ್ರಿಗುಣವರ್ಜಿತ, ದೇವರು ನಿರ್ಗುಣ ಅನ್ನೋದಕ್ಕೆ ಅರ್ಥ ಇಡ್ತಾರೆ. ನಿರ್ಗುಣ ಅಂದರೆ ಅನೇಕ ರೀತಿ ಅಂತ ತಿಳ್ಕೊಂಡು ಗುಣಗಳೇ ಇಲ್ಲ ಅಂತ ತಿಳ್ಕೊಂಡ್ಬಿಟ್ರು. ಹಾಗಲ್ಲ, ಪ್ರಾಕೃತ ಗುಣರಹಿತ, ಸತ್ವಗುಣ ರಜೋಗುಣ ತಮೋಗುಣ ಮೂರು ಗುಣ ಇಲ್ಲ, ತ್ರಿಗುಣವರ್ಜಿತ. ಮಹಾಭಾರತದ ಮಾತಿನ ಅರ್ಥ, ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲ ಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಹುಮಾಧ್ಯಮೀಶಂ ಒಂದೇ ಭವಗ್ರ ಮಮರಾಸುರ ಸಿದ್ಧ ವಂದ್ಯಂ. ಆಚಾರ ಅವತಾರ ಮಾಡೋದಕ್ಕಿಂತ ಮುಂಚಿತವಾಗಿ ಎರಡು ಶಬ್ದಗಳಿಗೆ ತುಂಬ ಗೊಂದಲ ಇತ್ತು ಜನಗಳಿಗೆ. ಪರಮಾತ್ಮನ ಗುಣಪೂರ್ಣ ಅಂತ ಕರೀತಾರೆ, ನಿರ್ಗುಣ ಅಂತ ಕರೀತಾರೆ, ಹೇಗೆ ಹೊಂದಿಸೋದಿದನ, ಭಾರಿ ಕಷ್ಟ ಆಗಿಬಿಟ್ಟು. ಅದಕ್ಕೆ ಅವರೇನು ಮಾಡಿದರು ಮಾಯಾವಾದಿಗಳು, ಇಬ್ಬರು ಬ್ರಹ್ಮರಿದ್ದಾರೆ ಶುರು ಮಾಡಿದ್ರು. ಸಗುಣ ಬ್ರಹ್ಮ ನಿರ್ಗುಣ ಎರಡು ಗುಂಡ, ಜೀವ ಈಶ್ವರ ಒಂದು, ಬ್ರಹ್ಮ ಎರಡು, ಈ ವಾದ ಶುರು ಮಾಡಿದರು. ಎಂಥ ಕಾಂಟ್ರಡಿಕ್ಷನ್. ಅದಕ್ಕೆ ಬ್ರಹ್ಮ ನಿರ್ಗುಣ ಬ್ರಹ್ಮ ಬೇರೆ, ಸಗುಣ ಬ್ರಹ್ಮ ಬೇರೆ ಅಂತ ಆಚಾರ್ಯ ಹೇಳ್ತಾರೆ. ಏನಲ್ಲ, ಒಬ್ಬನೇ ದೇವರು ನಿರ್ಗುಣನೂ ಹೌದು ಸಗುಣನೂ ಹೌದು. ಸಗುಣ ಅಂದರೆ ಶುದ್ಧಾನಂದೋರು ಸಂವಿತ್ ದ್ವಿಜಬಲ ಬಹುಲೋದಾರ್ಯ ವಿರ್ಯಾದಿ ದೇಹ, ಅನಂತಾನಂತ ಜ್ಞಾನಾನಂದಾದಿ ಗುಣಗಳ ಖಣಿ ಪರಮಾತ್ಮ ಸಗುಣ. ನಿರ್ಗುಣ ಅಂದ್ರೆ ಏನು, ಈ ಸತ್ವಗುಣ ರಜೋಗುಣ ತಮೋಗುಣ ಪ್ರಾಕೃತ ಗುಣ ಇಲ್ಲ ಅಷ್ಟೇ. ಸಿಂಪಲ್ ಆಗಿ ಸಾಲ್ವ್ ಮಾಡಿದ್ರು ಆಚಾರ್ಯ, ಆಧಾರ ಕೊಟ್ಟರು. ತ್ರೈಗುಣ್ಯವರ್ಜಿತ ಮಿತಿ ಭಾರತೆ ಅಂತ ಕೊಟ್ಟು ಮಾಡಿದ್ರು. ಮೊದಲ ವಾಕ್ಯದಲ್ಲೇ ಉತ್ತರ ಇದೆ ನೋಡಿದ್ರೆ ಅಂತ ತೋರಿಸಿದ್ರು. ಅದನ್ನೆಲ್ಲ ದಾಸರು ಹೇಳೋದಕ್ಕೆ, ತ್ರಿಗುಣವರ್ಜಿತನ ಅಮಲ ಗುಣಗಳ ಪೊಗಡಿ ಹಿಗ್ಗುವ ಭಾಗವತರಿಗೆ ಮಿಗೆ ಭಕ್ತಿ ಸುಜ್ಞಾನ ಸುಖವಿತ್ತವರ ರಕ್ಷಿಸುವುದು. ಅಮಲ ಗುಣಗಳು ಅಂದ್ರೇನು, ಒಬ್ಬ ಕೋಟ್ಯಾಧೀಶ ಇದ್ದಾನೆ, ನಮಗೆ ಭಾರಿ ದೊಡ್ಡದು ಹಬ್ಬ ಕೋಟ್ಯಾಧೀಶ ಇರುತ್ತೆ, ಆದರೆ ದೋಷ ಇದೆ ಅವನಲ್ಲಿ. 2 ಕೋಟಿ ಇಲ್ಲ, ಅದು ಲಿಮಿಟೆಡ್. ಇನ್ನು 10 ಕೋಟಿ ನೋಡಿದ್ದಾನೆ, 11 ಕೋಟಿ ಇಲ್ಲ, ಲಿಮಿಟೇಷನ್. ಮತ್ತೆ 11 ಕೋಟಿ ಇಟ್ಕೊಂಡಿದ್ದಾನೆ, ಎಲ್ಲೋ ಇದೆ, ಹೆರ್ಡಪ್ ಆಗಿದೆ, ಏನೋ ಪ್ರಾಬ್ಲಮ್ ಇದೆ, ಲಿಟಿಗೇಷನ್ ಇದೆ, ನಿಂತೋಗಿದೆ ಅಂತ ಹೇಳ್ತಾನೆ. 100 ಕೋಟಿ ಇದೆ, ಯಾರೋ ಒಬ್ರು ಬಂದಿದ್ರು ಮೊನ್ನೆ, ಪಾಪ ಆಚಾರ್ಯ 1000 ಕೋಟಿ ಆಸ್ತಿ ಇದೆ ನನ್ನ ಹತ್ರ, ಯಾವುದೋ ಲಿಟಿಗೇಷನ್ ಬಿದ್ದೋಗ್ಬಿಟ್ಟಿದೆ, ನಾನೀಗ ಒಂದು 10 ಕೋಟಿ ಖರ್ಚು ಮಾಡಿದ್ರೆ ವಾಪಸ್ ಬರುತ್ತೆ, ಆದರೆ 10 ಕೋಟಿ ನನ್ನ ಹತ್ರ ಇಲ್ಲ ಈಗ, ಅದಕ್ಕೆ 1000 ಕೋಟಿ ಕಳ್ಕೋಬೇಕಾಗಿದೆ ಅಂತ ಹೇಳ್ತಾರೆ. 1000 ಕೋಟಿ ಇದ್ದು ಇಲ್ಲ ಅಂದರೆ ದೋಷ ಗುಣ ಇದೆ, ಉಪಯೋಗ ಬರೋದಿಲ್ಲ. ದೇವರ ಗುಣಗಳಲ್ಲಿ ಎಂಥದ್ದು ಗೊತ್ತಾ, ಜ್ಞಾನ ಇದೆ. ಎಂಥ ಜ್ಞಾನ, ಯಾವ ಜ್ಞಾನ ದೇವರಿಗೆ ಕಂಪೇರ್ ಮಾಡಲಿಕ್ಕೆ ಬರೋದಿಲ್ಲ. ಕೃಷ್ಣ ಹೇಳ್ತಾನೆ, ವೇದಾಹಂ ಸಮತೀತಾನಿ ವರ್ತಮಾನಾನಿ ಚ ಅರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂತು ವೇದ ನ ಕಶ್ಚನ. ಜ್ಞಾನದ ಅಲ್ಟಿಮೇಟ್ ಅದು. ಆಚಾರ್ಯ ಬರೀತಾರೆ, ಸ್ವಪರಗತ ಅರ್ಥ ಸ್ವಪರಗತ ಅಶೇಷಾರ್ಥ ವಿಷಯಕಂ ಈಶ್ವರ ಜ್ಞಾನ. ಸ್ವಪರಗತ ತನ್ನೊಳಗಿನ ಮತ್ತು ತನ್ನ ಬಿಟ್ಟು ಇಡೀ ಜಗತ್ತಿನೊಳಗಿನ ಪ್ರತಿಯೊಬ್ಬರ ಬಗ್ಗೆನೂ ಇರ್ತಕ್ಕ ಎಲ್ಲ ಗುಣಗಳನ್ನು ಎಲ್ಲ ಕಾಲಕ್ಕೂ ಪೂರ್ತಿ ತಿಳಿದವನು ದೇವರು. ಆದರೆ ನಮಗೆ ನಮ್ಮ ಬಗ್ಗೆನೇ ಏನೋ ಗೊತ್ತಿರೋದಿಲ್ಲ, ಇಲ್ಲ ತಲೆಯಲ್ಲಿದೆ ನೆನಪಡ್ತಾ ಇಲ್ಲ ಅನ್ನುತ್ತೆ. ಈ ಸ್ಥಿತಿ ನಮ್ಮದೊಳಗೆ ನಮಗೆ ಗೊತ್ತಿಲ್ಲ, ದೇವರಿಗೆ ಗೊತ್ತಿಲ್ಲದ್ದೇ ಇಲ್ಲ. ಎಂಥ ಜ್ಞಾನ, ದೇವರ ಜ್ಞಾನ ಲಿಮಿಟೇಷನ್ ಇದೆಯಾ, ಇಮ್ಯಾಜಿನ್ ಮಾಡೋಕ್ಕೆ ಬರೋದಿಲ್ಲ. ಅದೇ ರೀತಿಯಲ್ಲಿ ಎಂಥ ಸಂಪತ್ತು ಎಷ್ಟಿದೆ ದೇವರಲ್ಲಿ, ನೀವು ಕೋಟಿ ಲಕ್ಷ ಹೇಳ್ತಾ ಹೋಗಿ. ಸಂಪತ್ತಿಗೆ ಅಭಿಮಾನಿ ದೇವತೆ ಯಾರು, ಮಹಾಲಕ್ಷ್ಮಿ, ಅವರೇ ಕೈಯಲ್ಲಿದ್ದ ಇನ್ನೆಂಥ ದಾಮ ಪರಮಾತ್ಮ ಇರಬೇಕು. ಅವಲ ಸಂಪತ್ತು ದೇವರದೊಂದೇ, ನಿತ್ಯ ಸಂಪತ್ತು ದೇವರದು. ಅದೆಲ್ಲ ಗೊತ್ತಾದರೆ ಮಹಾತ್ಮೆ ಜ್ಞಾನ ಬರುತ್ತೆ, ಭಕ್ತಿ ಬರುತ್ತೆ. ಅಂಥ ಸಂಪತ್ತು ಬೇರೆ ಯಾರಲ್ಲೂ ಇಲ್ಲ. ಆಗಿದ್ರೆ ಆದ್ದರಿಂದನೇ ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃಗತಿ. ಎಂಥ ಬಲ ಪರಮಾತ್ಮನದು, ಇಚ್ಛಾ ಮಾತ್ರಂ ಪ್ರಭು ಸೃಷ್ಟಿ, ಇಚ್ಛೆ ಪಟ್ಟರೆ ಸಾಕು ಎಂಥ ಕೆಲಸ ಒಂದು ಕ್ಷಣದಲ್ಲಿ ಭಗವಂತ ಮಾಡಿ ಹಾಕ್ತಾರೆ. ಒಂದು ಸತ್ಯ ಒಂದು ಕೆಲಸ ಮಾಡೋದು ನಾವು ಕಷ್ಟ. ಪರೀಕ್ಷೆ ಕೂತಿರ್ತಾರೆ, ನಾವು ನೋಡಿದ್ದೀವಿ ನೋಡಿ, ಪಿ ಯು ಸಿ ಫಸ್ಟ್ ರ್ಯಾಂಕ್ ಬಂದವರು ಸಿ ಇ ಟಿ ಬರಲಿಲ್ಲ. ಅರ್ಥ ಆಯ್ತಾ, ಪಿ ಯು ಸಿಯಲ್ಲಿ ಫಸ್ಟ್ ರ್ಯಾಂಕು, ಸಿ ಇ ಟಿಯಲ್ಲಿ ಫಸ್ಟ್ ರ್ಯಾಂಕ್ ಅಲ್ಲ. 10 ಜನದಲ್ಲಿ ಒಬ್ಬನು ಫಸ್ಟ್ ಟೆಂತ್ ಪ್ಲೇಸಲ್ಲಿ ಬರಲಿಲ್ಲ, ಕಾರಣ ಎಲ್ಲರೂ ಈಕ್ವಲ್ ಸ್ಟ್ರೆಂತ್ ಇಲ್ಲ ಅವನಿಗೀಗ, ಇಲ್ಲಿರೋ ಜ್ಞಾನ ಅಲ್ಲಿಲ್ಲ. ಎಷ್ಟು ಪರೀಕ್ಷೆ ಆಗುತ್ತೆ, ಕೆಲವು ಸಲ ಏನೋ ಆಗಿ ರೀ ಎಕ್ಸಾಮ್ ಮಾಡ್ತಾರೆ. ಫಸ್ಟ್ ಟೈಮ್ 100 ತೊಗೊಂಡ್ರೆ ಸೆಕೆಂಡ್ ಟೈಮ್ ಕಡಿಮೆ ತೊಗೊಂಡ್ಬಿಡ್ತಾರೆ. ಅದೇ ಯೂನಿಫಾರ್ಮ್ ಸ್ಟ್ರೆಂತ್ ಇಲ್ಲ. ದೇವರು ಇಡೀ ಜಗತ್ತನ್ನು ಸೃಷ್ಟಿ ಮಾಡ್ತಾನಲ್ಲ, ಎಷ್ಟು ಸೃಷ್ಟಿ ಮಾಡಿದ್ದಾನೆ ಗೊತ್ತಾ ನಿಮಗೆ, 1 ಸರ್ತಿ 2 ಸರ್ತಿನ. ಧಾತ ಯಥಾಪೂರ್ವ ಮಕಲ್ಪಯ, ಅನಂತ ಕಾಲ ಅನಾದಿಕಾಲದಿಂದ ಮಾಡ್ತಾ ಇದ್ದಾನೆ, ಅನಂತ ಕಾಲದವರೆಗೂ ಮಾಡ್ತಾನೆ. ಆಯಾಸದ ಹೆಸರೇ ಇಲ್ಲ ಪರಮಾತ್ಮನಿಗೆ. ಒಂದು ಬತ್ತಿ ಮಾಡೋಕೆ ಬರ್ತಾ ಬರ್ತಾ ಸ್ಲೋ ಆಗಿ ಬಿಡುತ್ತೆ, ಆಮೇಲೆ ಗಾಳಿಯಿಂದ ಇಷ್ಟು ಮಾಡೋಕ್ಕಾಗಲ್ಲ, ಬರ್ತಾ 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 ಕಡಿಮೆ ಆಗಿ ಎಫಿಷಿಯನ್ಸಿ ಕಡಿಮೆ ಆಗಿಬಿಡುತ್ತೆ. ಡ್ರೈವರ್ ನಿಧಾನ ಸುಸ್ತಾಗಿ ಬಿಡ್ತಾನೆ. ಸುಮ್ಮನೆ ಹಿಡ್ಕೊಡಿ, ತಮಗೆ ಹಿಡ್ಕೊಡಿ ಸಾಕು, ಹೆಚ್ಚೊತ್ತು ಬೇಡ. ನಿಧಾನ ಕೈ ಕೆಳಗೆ ಹೋಗಿಬಿಡುತ್ತೆ, ತಮಗೇನು ಬೇಡ, ಸುಮ್ಮನೆ ಕೈ ಹಿಡ್ಕೊಡಿ ಸಾಕು. ಹಾಗೆ ಕಡೆ ಹೋಗ್ಬಿಡುತ್ತೆ. ಹಿಡ್ಕೊಳಕ್ಕಾಗೋದಿಲ್ಲ ನಮ್ಮ ಕೈ. ದೇವರು ಇಡೀ ಜಗತ್ತಲ್ಲಿ ಇಟ್ಕೊಂಡಿದ್ದಾನೆ. ಹೇಗಿರ್ಬೋದು ಪರಮಾತ್ಮ? ಆವಕಚ್ಚಪ ರೂಪದಿಂದ ಲಂಡೋದಕದಿ ಓವಿ ಧರಿಸಿಕ ಶೇಷ ಮೂರುತಿಯನು, ಇಡೀ ಪೂರ್ವರೂಪದಿಂದ ಬೃಹದಂಡ ಓಢ ಬ್ರಹ್ಮಾಂಡವನ್ನು ದೇವರು ಹೊತ್ತಿದ್ದಾನೆ. ಎಫರ್ಟ್ ಅಸ್ತ ಹೊತ್ಬಿಟ್ಟಿದ್ದ, ಎಷ್ಟು ಕೋಟಿ ಕೋಟಿ ವರ್ಷ ಹೊತ್ತಿದ್ದಾನೆ. ಅದು ಅಮಲ ಗುಣಗಳು, ಪರಮಾತ್ಮ ಗುಣಗಳು ದೋಷನೇ ಇಲ್ಲ. ವಾಯುದೇವರು ಆತ ಅನುಗ್ರಹದಿಂದ ತಾವು ಧರಿಸಿದ್ದಾರೆ. ಇದೆಲ್ಲ ಯೋಚನೆ ಮಾಡ್ತಾ ಹೊರಟ್ರೆ ನಮ್ಮ ಕೆಪ್ಯಾಸಿಟಿ ಜೀರೋ ಇದ್ದಾಗ ಲೆಕ್ಕ. ದೇವರ ಮಹಿಮೆ ಎಷ್ಟು ದೊಡ್ಡದದು, ಎಂಥ ಸಂಪತ್ತು, ಎಷ್ಟು ಜನಕ್ಕೆ ಮೋಕ್ಷ ಕೊಡ್ತಾರೆ. ರಾಮದೇವರು ಕರೀತಾರೆ, ಸಮಾಯಾತ ಸಮಾಯಾತ ಏ ಮೋಕ್ಷ ಪದೇಚ್ಛವ, ಮೋಕ್ಷ ಬೇಕಾದವರೆಲ್ಲ ಬಂದುಬಿಡಿ ಅಂತ ಹೇಳ್ತಾರೆ. ಎಲ್ಲರ ಊಟಕ್ಕೆ ಬಂದಿನ ಕೆಳಕ್ಕಾಗತ್ತಾ ನಮ್ಮ ಕೈಲೇ? 10 ಜನ 20 ಜನ ಆಮೇಲೆ ಬರೆಸಿದರೆ ಬರ್ಸೋಕ್ಕೆ ದುಡ್ಡಿಲ್ಲ, ಮಾಡೋಕ್ಕೆ ಹೋದರೆ ಮನೇಲಿ ಜಾಗ ಇಲ್ಲ, ಆಮೇಲೆ ದುಡ್ಡಿಲ್ಲ, ಪದಾರ್ಥ ಇಲ್ಲ, ಸಿಗೋದಿಲ್ಲ, ಅಡುಗೆ ಮಾಡೋರಿಲ್ಲ, ಯಾಕೆ ಬರೀ ಇಲ್ಲ ಇಲ್ಲನೇ ಜಾಸ್ತಿ ಆಗಿಬಿಡುತ್ತೆ. ಬರೀ ದೇವರ ಅನಂತ ಕಲ್ಪಕಲ್ಪಗಳಲ್ಲಿ ವಿಶ್ವಜೀವರಿಗೆ ಅನ್ನ ಕಲ್ಪಕನು ನೀನೆರಡು ಭ್ರಾಂತಿಯಿಂದ ಎಷ್ಟು ಅನ್ನ ಕೊಡ್ತಾನೆ ಪರಮಾತ್ಮ. ಎಷ್ಟು ಕೈ ಕೊಟ್ಟಿದ್ದಾನೆ, ಹೇಗೆ 5 ಬೆರಳು ಕೊಟ್ಟಿದ್ದಾನೆ, ತಾನೇ ಕಲಿಸ್ತಾನೆ ಪರಮಾತ್ಮ. ಒಂದು ಬೆರಳು ಇಲ್ಲ ಅಂತ ತಿಳ್ಕೊಡಿ, ಬಿಟ್ಟುಬಿಡಿ, ಗಾಯ ಆಗಿದೆ, ಎಷ್ಟು ಕಷ್ಟ ಆಗುತ್ತೆ ನಮಗೀಗ. ಒಂದು ಬೆರಳು ಉಗುರು ನೋವಾಗಿರುತ್ತೆ, ಭಾರಿ ಪ್ರಾಬ್ಲಮ್. ದೇವರು ಎಷ್ಟು ಜನಕ್ಕೆ ತಿನ್ನಿಸ್ತಾನೆ, ಬಾಯಿ ತೆಗೆಸ್ತಾನೆ, ಬಾಯಲ್ಲಿ ಇಡಿಸ್ತಾನೆ, ನುಂಗಿಸ್ತಾನೆ, ಜೀರ್ಣ ಮಾಡಿಸ್ತಾನೆ. ಅಹಂ ವೈಶ್ವಾನರೋ ಹುತ್ವ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ಅದೆಲ್ಲ ನೋಡ್ತಾ ಹೋದರೆ ಯಾರಿಗೆ ಭಕ್ತಿ ಬರೋದಿಲ್ಲ ದೇವರ ಬಗ್ಗೆ? ಇದೆಲ್ಲ ದಾಸ ಹೇಳಿರೋದೆ. ಕಣ್ಣಿಗೆ ವೆಯಂದದಲ್ಲಿ ಕೈ ಮೈ ತಿನ್ನಿಗೊದಗುವ ತೆರದಿ ಪಲ್ಗಳು ಪಣ್ಣು ಫಲಗಳೇ ನಗೆದು ಜಿಸ್ವೆಗೆ ರಸವ ನೀವಂತೆ ಪುಣ್ಯ ಫಲವೀ ವಂದದಲ್ಲಿ ನುಡಿ ವೆಣ್ಣಿ ನಣ್ಮಾಂಡದೊಡು ಲಕ್ಷ್ಮಣ ನಣ್ಣನೊದಗುವನು ಭಗುತರವ ಸರ ಕಮರಗಣ ಸಹಿತ. ಈ ಪದ್ಯದಲ್ಲಿ ಎಷ್ಟು ಕರುಣಾಳು ಪರಮಾತ್ಮ, ಅವನ ಮಹಿಮೆ ಇದು. ಕಣ್ಣಿಗೆ ರೆಪ್ಪೆ ಇದ್ದಂತೆ, ರೆಪ್ಪೆ ಎಲ್ಲಿರುತ್ತೆ? ದೇವರು ಎಲ್ಲಿದ್ದಾರೆ ನಮ್ಮ ಜೊತೆಗೆ? ರೆಪ್ಪೆ ಮರ್ತು ಬಂದಿದೆ ಅಂತ ಯಾರು ಹೇಳ್ತಾರಾ? ರೆಪ್ಪೆ ಜೊತೆಗೆ ಅಟ್ಯಾಚ್ ಮಾಡಿದೆ ಪರಮಾತ್ಮ. ಎಲ್ಲ ಬಿಲ್ಟ್ ಇನ್ ಇಲ್ಲೇ ಇದೆ ಜೊತೆ. ಯಾವ ಬೇಕಾದ್ರೆ ತೆಗಿಬೋದು, ಹಾಕ್ಬೋದು, ಎಷ್ಟು ಸೆಟ್ ಬೇಕಾದ್ರೆ ತೆಗೆದು ಹಾಕ್ಬೋದು. ಇವತ್ತು ಮೊಬೈಲ್ ತೊಗೊಂಡಿರ್ತಾರೆ, 4 ವರ್ಷಕ್ಕೆ 2 ತಿಂಗಳಿಗೆ ಔಟ್ಡೇಟೆಡ್ ಆಗುತ್ತೆ. ರೆಪ್ಪೆ ಹೇಗಿಟ್ಟಿದ್ದಾರೆ ಪರಮಾತ್ಮ? ಅಂದ್ರೆ ಸಾಯವರಿಗೆ ಜೊತೆಗೆ ಇಟ್ಟಿರ್ತಾರೆ, ರೈತ ಇಟ್ಟಿರ್ತಾರೆ. ನಮ್ಮ ಜೊತೆಗೆ ರೆಪ್ಪೆ ಕಣ್ಣಿನ ಜೊತೆಗೆ ಹೇಗಿರ್ತದಲ್ಲ, ನಮ್ಮ ಜೊತೆಗೆ ಭಗವಂತ ಯಾವಾಗಲೂ ಇರ್ತಾನೆ. ಕೈ ಮೈ ತಿಣ್ಣಿಗೊದಗುವ ತೆರದಿ, ಎಲ್ಲೋ ಕಾಲಿಗೆ ನೋವಾಗುತ್ತೆ, ಕೈ ನನಗೇನು ಕೆಲಸ ಇಲ್ಲ, ನನ್ನ ಕಾಲು ನಿನ್ನ ಕೈ ಹೋಗೋದು ಬಿಡೋದಿಲ್ಲ, ಕಷ್ಟ ಹೋಗಿ ತೆಗೆದಾಕಿಬಿಡುತ್ತೆ, ಕ್ಷಣ ಮುಳ್ಳು ತೆಗೆದು ಬಿಡುತ್ತೆ. ಕೈ ಕಣ್ಣು ಕೈ ಮೈ ತಿಣ್ಣಿಗೊದಗುವ ತೆರದಿ ಪಲ್ಲುಗಳು ಪಣ್ಣು ಫಲಗಳನೆಗೆ ದುಜಿಸ್ಪೆಗೆ ರಸವ ನೀವಂತೆ. ಹಣ್ಣು ತಿಂತಾನೆ, ಹಲ್ಲಿಂದ ಅಗಿತಾನೆ, ಹಲ್ಲು ಚೂರು ತಗೊಳೋದಿಲ್ಲ ಪಾಪ, ಎಲ್ಲ ಒಳಗೆ ಕೊಟ್ಬಿಡುತ್ತೆ. ಹಲ್ಲು ಏನೂ ತಗೊಳ್ಳದೆ ಒಳಗೆ ಕೊಟ್ಬಿಡುತ್ತೆ. ಎಷ್ಟು ಆಶ್ಚರ್ಯ ರ, ಎಂಥ ದೃಷ್ಟಾಂತ ಕೊಡ್ತಾರೆ ದಾಸರು. 4 ರಿಪೀಟೇಷನ್ ಹೊಸ ಹೊಸ ಅರ್ಥಗಳು. ದೇವರು ಎಲ್ಲಿದ್ದಾನೆ? ಕಣ್ಣಿಗೆವೆ ಎಂದರೆ ನಮ್ಮ ಜೊತೆಗೆ ಇದ್ದಾನೆ. ಮತ್ತೆ ಒಳಗೆ ಇದ್ದಾರೆ, ಕಣ್ಣಿನ ಜೊತೆಗಿದ್ದಾನೆ, ದೂರ ಇಲ್ವೋ ಅಂತ ಕೇಳಿದರೆ ಕೈ ಮೈ ತಿಣ್ಣಿಗೊದಗುವ ತೆರದಿ, ಎಲ್ಲೋ ಕೈ ಎಲ್ಲೋ ಕಾಲಿಗೆ ಬರುತ್ತಲ್ಲ, ಗಜೇಂದ್ರ ಕೂಗಿದ್ರೆ ವೈಕುಂಠದಿಂದ ಬಂದನಲ್ಲ, ಆ ರೀತಿ ಬರ್ತಾನೆ. 2 ಆಯ್ತು. ಮತ್ತೆ ಹೊರಗಿದ್ದಾನೆ ಆಯ್ತು. ಒಳಗೆ ಅಂದರೆ ಪಲ್ಲುಗಳು ಪಣ್ಣು ಫಲಗಳ ನೆಗೆದಿದೆ ರಸಬನೀವಂತೆ. ಹಲ್ಲು ಒಳಗೆ ಇದೆ, ದೇವರು ಒಳಗಿಟ್ಬಿಟ್ಟಿದ್ದ ಹಲ್ಲ. ಕಣ್ಣು ರೆಪ್ಪೆ ಹೊರಗಿಟ್ಟಿದ್ದಾನೆ, ಹಲ್ಲು ಒಳಗಿಟ್ಟಿದ್ದ, ಅಂತರ್ಯಾಮಿಯಾಗಿ ಇದ್ದಾನೆ. ಹೊರಗೆ ಈಶ್ವರ ರೂಪ, ಒಳಗೆ ಪುರುಷ ರೂಪದಿಂದ ಇದ್ದಾನೆ. ಪುಣ್ಯ ಫಲವೀವಂತದಲ್ಲಿ ಪುಣ್ಯ ನಮ್ಮನ್ನು ಕಾಪಾಡುತ್ತೆ. ಹೋಗ್ತಾರೆ ದಪ್ಪಂತ ಬಿದ್ದುಬಿಡ್ತಾನೆ, ಈ ಕಡೆ ಬಿಡ್ತಾನೆ, ಪಕ್ಕದಲ್ಲಿ ಬಸ್ ಹೋಗಿಬಿಡುತ್ತೆ, ಅಯ್ಯೋ ಈ ಕಡೆ ಬಿದ್ದರೆ ಗತಿ ಏನಾಗ್ತಿತ್ತು ಅಂತ ಹೇಳ್ತಾರೆ. ಎಷ್ಟೋ ಜನ ಹಾಗೆ ಬಿದ್ದವರು ಇದ್ದಾರೆ ಪಾಪ. ಈ ಕಡೆ ಗಂಡ ಹೆಂಡತಿ ಹೋಗ್ತಿದ್ದಾರೆ, ಹೆಂಡತಿ ಈ ಕಡೆ ಗಂಡ ಈ ಕಡೆ ಬಿದ್ದಿದ್ದಾರೆ, ಒಬ್ಬರ ಮೇಲೆ ಹೋಯ್ತು ಒಬ್ರು ಉಳ್ಕೊಂಡು. ಯಾರು ನೋಡಿದ್ದಾರೆ ಅದನ್ನು? ನಮ್ಮ ಅದೃಷ್ಟ ಹಾಗೆ ಕೆಲಸ ಮಾಡಿಸ್ತಾ ಇದೆ. ಆ ಕೆಲಸ ನಮ್ಮಿಂದಾಗಿದ್ದಲ್ಲ, ನಮ್ಮಿಂದಾಗಿದ್ದು ಬಿಡ್ತಾನೆ ಇದ್ದಿಲ್ಲ. ಫಸ್ಟ್ ನಾವು ಬಿಡ್ತಾನೆ ಇದ್ದಿಲ್ಲ, ಇಲ್ಲೇ ಬಿಡಬೇಕು. ಯಾರು ಮಾಡಿದರೆ ಇದನ್ನು? ಕಣ್ಣಿಗೆ ಕಾಣದ ಭಗವಂತ. ಪುಣ್ಯ ಫಲವೀ ಬಂದದಲ್ಲಿ, ಪುಣ್ಯ ಕಣ್ಣಿಗೆ ಕಾಣಿಸ್ತೇ ಫಲ ಕೊಡುತ್ತಲ್ಲ. ದೇವರು ಒಳಗೆದ್ದು ಕೊಡ್ತಾನೆ, ಹೊರಗೆದ್ದು ಕೊಡ್ತಾನೆ, ಜೊತೆಗೆದ್ದು ಕೊಡ್ತಾನೆ, ಕಾಣಿಸ್ತಂತೆ ಮಾಡ್ತಾನೆ. ನುಡಿ ವೆಣ್ಣಿ ನಾಣ್ ಮಾಂಡದವಳು ಲಕ್ಷ್ಮಣ ನಣ್ಣನೊದಗುವನು ಭಕ್ತರವಸರ ಕಮರಗಣ ಸಹಿತ. ಇಂತಕ ಅಮಲ ಗುಣಗಳು, ದೇವರ ಗುಣಗಳೆಲ್ಲ ಎಂಥ ಗುಣಗಳು ಅಂದರೆ ದೋಷರಹಿತವಾದ ಗುಣಗಳು. ದೋಷಗಳು ಯಾವುದು? ಚಿಂತಾ ಸಂತಾಪ ಲೇಪೋದ್ಭವ ವೃತಿ ಮುಖರಾಶೇಷ ದೋಷಾತಿ ದೂರ. ಚಿಂತೆ, ನಮ್ಮ ಹಣ ಅನುಗಾಲವೂ ಚಿಂತೆ ಜೀವಕ್ಕೆ, ನಮ್ಮ ಮನೆ ಬರ. ಮಕ್ಕಳಿದ್ದರೂ ಚಿಂತೆ, ಇಲ್ಲದಿದ್ದರೂ ಚಿಂತೆ. ಮಕ್ಕಳಿಲ್ಲ ಇಲ್ಲ ಇದೆ, ಅಯ್ಯೋ ಗುಲುಪದಿತೆ ಆಗಿದೆ ಅವನಿಂದ ಅಂತ ಹೇಳ್ತಾರೆ. ಮತಿಹೀನ ಗುಣವಂತನಾದರೂ ಚಿಂತೆ, ಭಾರಿ ದಡ್ಡ, ಎಲ್ಲಿ ಟ್ಯೂಷನ್ ಕಳಿಸ್ಬೇಕು ಯೋಚನೆ, ಭಾರಿ ಬುದ್ಧಿವಂತ ಯಾವ ಕಾಲೇಜ್ ಸೇರಿಸ್ಬೇಕು ಪ್ರಾಬ್ಲಮ್. ಬರೀ ಕೊನೆಗೆ ಅವನೇ ಪ್ರಾಬ್ಲಮ್, ಗುಡ್ ಬೈ ಹೋಗ್ಬಿಡ್ತಾರೆ, ಕೊನೆಗೆ ಗುಡ್ ಬೈ ಮಾಡಿ ಹೋಗ್ಬಿಡ್ತಾರೆ. ಇದೆಲ್ಲ ನೋಡಿದರೆ ಒಂದೇ ನಮಗೆ, ನಮ್ಮ ಪುರಂದರ ವಿಠ್ಠಲ ಚಿಂತೆ ನಿಶ್ಚಿಂತೆ, ದೇವರ ಚಿಂತೆ ಒಂದೇ ನಿಶ್ಚಿಂತೆ ಹೊರತು ಎಲ್ಲ ಚಿಂತೆಗಳ ಸರಮಾಲೆ ಹೊರತು ಬೇರೆ ಅಲ್ಲ. ದೇವರ ಗುಣಗಳು, ಅಮಲ ಗುಣಗಳು ಅನ್ನೋ ಮಾತಿನಲ್ಲಿ ಎಷ್ಟು ದಿವಸ ಬೇಕಾದ್ರೆ ಹೇಳಿ ಅಷ್ಟು ಅರ್ಥವನ್ನು ದಾಸರು ತುಂಬಿಸ್ತಾರೆ. ಅದನ್ನೇ ದೋಷವರ್ಜಿತಂ ಶಬ್ದಕ್ಕೆ ಅರ್ಥ. ಬೊಗಡಿ ಹಿಗ್ಗುವ ಭಾಗವತರಿಗೆ ಬಿಗಭಕ್ತಿ ಸುಜ್ಞಾನ ಸುಖವಿತ್ತವರ ರಕ್ಷಿಪುದು. ಕೇಳಿದವರನ್ನು ಮಾತ್ರ ಭಗವಂತನ ಕಥೆ ತಪ್ಪದೇ ಕಾಪಾಡುತ್ತೆ. ಅಂಥ ಕಾಪಾಡೋ ಶಕ್ತಿ ಬೇರೆ ಯಾವುದಕ್ಕೂ ಇಲ್ಲ. ದೇವರ ಕಥೆ ಕೇಳ್ತಾ ಹೋದರೆ, ಈ ಪರಮಾತ್ಮನ ಕಥೆ ಕೇಳುತ್ತಿದ್ದರೆ ನಮಗೆ ರಕ್ಷಣೆ ಸಿಗುತ್ತೆ. ಪರಮತತ್ವ ರಹಸ್ಯವಿದು, ಭೂಸರರು ಕೇಳುವುದು ಸಾಧಾರದಿ. ನಿಷ್ಠುರಿಗಳಿಗೆ, ಮೂಢರಿಗೆ, ಪಂಡಿತ ಮಾನಿ ಪಿಶುನರಿಗೆ, ಅರಸಿಕರಿಗಿದು ಪೇಳುವುದಲ್ಲ. ಅನವರತ ಭಗವತ್ಪಾದ ಯುವಳಾಂಬುರುಹ ಮಧುಕರ ನೆನೆಸುವವರಿಗೆ ಅರುಪುವುದು ಮೋದದರಿ. ಕರಿಕಥಾಮೃತಾರ ಕಂಡವ್ರ ಮುಂದೆಲ್ಲ ಹೇಳಬೇಡಿ, ಯೋಗ್ಯರಿಗೆ ಹೇಳಬೇಕು ಅಂತೇಳಿ. ಈ ಸಂಧಿಯ ಸ್ವಾರಸ್ಯ ನೋಡಬೇಕು ಗೊತ್ತಾಗುತ್ತೆ. 32ನೇ ಸಂಧಿ ಕೊನೆಯ ಸಂಧಿ, ಫಲಶ್ರುತಿ ಏನು ಹೇಳಿಲ್ಲ ದಾಸರಲ್ಲಿ. ಇದೆಲ್ಲ ಇಲ್ಲಿ ಬರೀತಾ ಇದ್ದಾರೆ, 10ನೇ ಸಂಧಿ ಕೊನೆಗೆಲ್ಲ ಬರೀತಿದ್ದಾರೆ. ಅಲ್ಲಿ ಸಡನ್ನಾಗಿ ಮುಗಿಸ್ಬಿಡ್ತಾರೆ, ಹಾಗೆ ವಿಸ್ತಾರವಾಗಿ ಇಲ್ಲಿ ಹೇಳಿಬಿಟ್ಟಿದ್ದಾರೆ. ಯಾರು ಹೇಳಬೇಕು, ಯಾರು ಹೇಳಬೇಕು, ಹೇಗೆ ಹೇಳಬೇಕು, ಯಾರಿಗೆ ಹೇಳಬೇಕು, ಯಾರಿಗೆ ಹೇಳಬಾರ್ದು, ಎಲ್ಲ ಇಲ್ಲಿ ಹೇಳಿದ್ದಾರೆ, ಅಲ್ಲಿ ಹೇಳಿಲ್ಲ. ಈ ಸಂಧಿ ಓದದೇ ಇದ್ದವರಿಗೆ ಅದು ಅರ್ಥ ಆಗೋದಿಲ್ಲ. ಇದು ಓದಿರಬೇಕು. ಪರಮತತ್ವ ರಹಸ್ಯವಿದು, ರಹಸ್ಯ ತತ್ವರಹಸ್ಯ, ಪರಮತತ್ವ ರಹಸ್ಯ ಅದನ್ನು ಹೇಳ್ತಾ ಇದ್ದೇವೆ. ಭೂಸುರರು ಕೇಳುವುದು ಸಾಧಾರದಿ, ಅವರಿವರು ಕೇಳೋದಲ್ಲ, ಭೂಸುರರು ಕೇಳಬೇಕು. ಭೂಸುರರು ಅಂದರೆ ಬ್ರಾಹ್ಮಣರು ಅಂತ. ಆಮೇಲೆ ಸಿಟ್ಟು ಬರುತ್ತೆ, ಎಷ್ಟೋ ಜನ ಹರಿಕಥಾಮೃತಾರ ಬ್ರಾಹ್ಮಣಿಗಿಂತ ಜಾಸ್ತಿ ಬೇರೆಯವರು ಓದೋರಿದ್ದಾರೆ. ಪಾಪ ಮಾನ್ಯ ಬಂದಾರ ಕಡೆ ಹೋಗಿಬಿಟ್ಟು ಎಷ್ಟೋ ಜನ ಹರಿಕಥಾಮೃತಾರ ಪಾರಾಯಣ ಮಾಡದೆ ಊಟನೇ ಮಾಡೋದಿಲ್ಲ ಅಂಥ ಜನ ಇದ್ದಾರೆ. ದಾಸ ಹೇಗಳಿದ್ದಾರಲ್ಲ ಅಂದರೆ ಅದಲ್ಲ, ಭೂಸುರರು ಭೂಮಿಯಲ್ಲಿ ಅಂಥವ್ರು ದೇವತೆಗಳಿದ್ದಾಗೆ ಲೆಕ್ಕ, ಸಾತ್ವಿಕರು ಅಂತ. ಬರೀ ಬ್ರಾಹ್ಮಣರಾಗಬೇಕಾಗಿಲ್ಲ. ಹರಿಕಥಾಮೃತಾರ ಪ್ರಾಕೃತ ಭಾಷೆಯ ಗ್ರಂಥವಾದ್ದರಿಂದ ಎಲ್ಲರೂ ಅಧಿಕಾರಿಗಳೇ, ಯಾರು ಅನಧಿಕಾರಿಗಳು ಅಂತ ಇಲ್ಲ. ಇದೆ ಭಕ್ತಿ ಇದ್ದು ಬಿಟ್ಟರೆ ಸಾಕು. ಭೂಸುರರು ಅಂದರೆ ಹಾಗೆ ಹರಿಕಥಾಂಸಾರ ಕೇಳ್ತಾರೆ, ಭೂಮಿಯಲ್ಲಿ ದೇವತೆಗಳಿದ್ದಾಗ ಲೆಕ್ಕ. ಕೇಳುವುದು ಸಾದರದಿ, ಪರಮಾದರದಿ ಅಂತ ಹೇಳಿದ್ರಲ್ಲ, ಸಾದರ ಆದರೋ ಭಜನಂ ಭಕ್ತಿ, ಭಕ್ತಿಯಿಂದ ಕೇಳಬೇಕು. ನಿಷ್ಠುರಿಗಳಿಗೆ, ಮೂಢರಿಗೆ, ಪಂಡಿತ ಮಾನಿ ಪಿಶುನರಿಗೆ, ಇಷ್ಟು ಜನಕ್ಕೆ ಹೇಳಬಾರದು. ಮೂಢರಿಗೆ ಹೇಳುವ, ನಿಷ್ಠುರಿಗಳು ಮೂಢರು, ತಿಳುವಳಿಕೆನೇ ಇಲ್ಲ ಅವನಿಗೇನು ಉಪಯೋಗ. ಪಂಡಿತ ಮಾನಿ ಮಾರಿ ಪಂಡಿತ ಅಂತ ತಿಳ್ಕೊಂಡಿರ್ತಾನಲ್ಲ ಅವನು, ಹೇಳಬೇಡಿ. ಪಂಡಿತರಿಗೆ ಹೇಳಿ, ಪಂಡಿತ ಮಾನಿಗಳಿಗೆ ಹೇಳಿಬೇಡಿ. ಡಿಫ್ರೆನ್ಸ್ ಗೊತ್ತಾಯ್ತಾ? ಪಂಡಿತರಿಗೆ ಹೇಳಿದರೆ ಅರ್ಥ ಮಾಡ್ಕೋ. ಪಂಡಿತ ಮಾನಿ ಪಾಂಡಿತ್ಯ ಇಲ್ಲ, ಪಾಂಡಿತ್ಯ ಅನ್ನೋ ಅಹಂಕಾರ ಮಾತ್ರ ಇದೆ ಅಷ್ಟೆ, ಅವ್ರು ಹೇಳಬೇಡಿ. ಪಿಶುನರಿಗೆ ಇದೊಂದು, ಪಿಶುನವರು ಅಂದರೆ ಯಾರು, ಭಾಳ ವಿಶೇಷ ಪ್ರಸಾದರು. ಪಿಶುನತೆ ಬೇರೆ, ಪಿಶುನ ಪಿಶ ಅಂತ ಭಾರಿ ಪದ ಕೆಲವು ಕಡೆ ಭಾರಿ ಆ ಕಡೆಯಲ್ಲ ಉಪಯೋಗಿಸ್ತಾರೆ. ಪಿಶುನ ಅಂದರೆ ಏನು, ಪಿಶುನಿತನ ಅಂತಾರೆ, ಪಿಶುನ ಅಂತಾರೆ. ಬಟ್ ಅವರ ಅರ್ಥದಲ್ಲಿ ಹೇಳೋದಿಲ್ಲ, ಅದು ಭಗವದ್ಗೀತೆಯಲ್ಲಿ ಬಂದಿರೋ ಪದ. ಪಿಶುನ ಅಂತಕ್ಕಂಥ ಪದ ಭಗವದ್ಗೀತೆಯಲ್ಲಿ ಬಂದರೆ ಅದನ್ನು ದಾಸರು ಉಪಯೋಗಿಸ್ತಾರೆ. ಆಚಾರ ಅರ್ಥ ಬರೀತಾರೆ ಅದಕ್ಕೆ. ಏನು ಪಿಶುನ ಅಂದರೆ ಗೊತ್ತಾ? ಪರೋಪದ್ರವ ಹೇತೂನಾಂ ದೋಷಾಣಾಂ ಪಿಶುನಂ ವಚಃ ರಾಜಾದೇಶ. ಚಾಡಿ ಹೇಳೋದು ಅಂತ ಅರ್ಥ. ಚಾಡಿ ಹೇಳೋ ಬುದ್ಧಿ ಇರುತ್ತಲ್ಲ ಅಂಥವ್ರು ಹೇಳಬೇಡಿ ಅಂತ ಹೇಳ್ತಾರೆ. ಕೆಲವರು ಇರ್ತಾರೆ, ಅವ್ರು ಯಾರ ಬಗ್ಗೆ ಭಾರಿ ಗೌರವ ಕೊಡ್ತಿರ್ತಾರೆ, ಸ್ವಲ್ಪ ಬನ್ನಿ ನಿಮಗೆ ಗೊತ್ತಿಲ್ಲ ಆಚಾರ ಬಗ್ಗೆ ಏನು ಗೊತ್ತಾ, ಸ್ವಲ್ಪ ಯಾರು ಬಂದು ಹೇಳಬೇಡಿ ಅಂತ ಇನ್ನೊಬ್ರು ಹೇಳಿ ಅಂತಾರೆ ಅರ್ಥ. ಅದಕ್ಕೆ ಈ ರೀತಿಯಲ್ಲಿ ಏನೋ ಕಿವಿಯಲ್ಲಿ ಹೇಳಿ ಹೋಗಿಬಿಡ್ತಾರೆ. ಅವ್ರ ಉದ್ದೇಶ ಏನು ಗೊತ್ತಾ? ಇರೋ ಗೌರವ ಕಡಿಬೇಕಷ್ಟೇ, ಒಂದಿನ್ನೇನೂ ಇಲ್ಲ. ಪರದಿ ಉಪದ್ರವ ಪಡ್ತಕ್ಕಂಥ ವಿಷಯನ ಹೇಳಿಬಿಡು. ಕೆಲವೊಮ್ಮೆ ಸತ್ಯನೇ ಇರಬಹುದು, ಅವನ ಉದ್ದೇಶ ಸತ್ಯ ಹೇಳೋದಲ್ಲ, ಮನಸ್ಸು ಕೆಡಿಸೋದಷ್ಟೇ ಆಗಿರುತ್ತೆ. ಮನಸ್ಸು ಕೆಡಿಸೋ ಉದ್ದೇಶದಿಂದ ಇನ್ನೊಬ್ಬರ ಮುಂದೆ ರಾಜಾದಿಗಳ ಮುಂದೆ ಚಾಡಿ ಹೇಳೋ ಸ್ವಭಾವ ಇರುತ್ತಲ್ಲ, ಅಂಥವ್ರು ಹೇಳೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ಇದರ ಅರ್ಥ ತಪ್ಪನ್ನು ಮಾಡಿದ್ರೆ ಹೇಳಬಾರ್ದು ಅಂತ ಅರ್ಥ ಅಲ್ಲ, ನೆನಪಿರಲಿ. ತಪ್ಪನ್ನು ಮಾಡಿದ್ರೆ ಹೇಳಬೇಕು, ಅದು ಹೇಳೋ ಉದ್ದೇಶ ಮಾತ್ರ ತಪ್ಪನ್ನು ಹೇಳೋದಿರಬೇಕೇ ಹೊರತು ತನ್ನ ಸೆಲ್ಫ್ ಇಂಟ್ರೆಸ್ಟ್ ಇರಬಾರ್ದು ಅವಳಿಗೆ. ಆ ರೀತಿ ಇದ್ದರೆ ದೋಷ ಅಂತಲೇ ಕರೀತಾರೆ. ಪಿಶುನರಿಗೆ ಎಂದೂ ಹೇಳೋಕ್ಕೆ ಹೋಗಬಾರ್ದು. ಪಿಶುನೆ ಪಂಡಿತ ಮಾನಿ ಪಿಶುನರಿಗೆ ಅರಸ್ ಕೆಲವರು ಅರ್ಥ ಗೊತ್ತಿಲ್ಲದೆ ಮಾತಾಡಿಬಿಡ್ತಾರೆ, ಚಾಡಿ ಹೇಳ್ತಾರೆ. ವಾಯುಪುರಾಣದಲ್ಲಿ ಹೇಳ್ತಾರೆ, ಒಬ್ಬ ಗುರುಗಳಿದ್ದರಂತೆ, ಪಾಪ ಅವ್ರಿಗೆ ಯಾವುದೋ ಒಂದು ರೋಗ ಇತ್ತು. ಆ ರೋಗದಿಂದಾಗಿ ಎಲ್ಲ ಔಷಧಿ ತೊಗೋಬೇಕಾಗಿತ್ತು. ಅವಳು ಔಷಧಿ ತೊಗೋತಾ ಇತ್ತು. ಅವರೇನು ಮುಚ್ಚುಮರೆ ಮಾಡದೆ ಎಲ್ಲ ಶಿಷ್ಯರಿಗೆ ತೊಗೋತಾ ಇತ್ತು. ಅದು ಔಷಧಿ ಹೇಗಿರ್ತಿತ್ತು ಅಂದರೆ ಸ್ವಲ್ಪ ನೊರೆನೊರೆ ಬರ್ತಾ ಇತ್ತು, ನೊರೆನೊರೆ ಬರ್ತಾ ಇತ್ತು. ಸುಮ್ಮನೆ ಸಿದ್ಧ ಇರಬಾರ್ದೆ. ಕೆಲವು ಶಿಷ್ಯರು ಯೋಗ್ಯರು ಸುಮ್ಮನೆ ಇದ್ದರು. ಒಬ್ಬ ಶಿಷ್ಯ ಮಾತ್ರ ಏನು ಮಾಡಿಬಿಟ್ಟ, ನಮ್ಮ ಗುರುಗಳು ಲೈಟಾಗಿ ತೊಗೋತಾರೆ ಅಂತ ಶುರು ಮಾಡಿಬಿಟ್ಟ. ಲೈಟ್ ನೊರೆ ಇರ್ತಿತ್ತಲ್ಲ, ಲೈಟಾಗಿ ತೊಗೋತಾರೆ, ಶುದ್ಧಿ ಹಬ್ಬಿಸ್ಬಿಟ್ಟ ನಡೆಯುತ್ತೆ. ಅದು ಗುರುಗಳಿಗೆ ಗೊತ್ತಾಗಲಿಲ್ಲ. ಗೊತ್ತಾದರೂ ಅಷ್ಟು ಕೇರ್ ಮಾಡೋಕೆ ಬಿಟ್ಟುಬಿಟ್ರು ಅವ್ರು, ಅಷ್ಟು ಬಿಟ್ಬಿಟ್ರು. ಕೊನೆಗೆ ಆಯುಷ್ಯ ಮುಗಿತು, ಸತ್ತು ಹೋಗಿಬಿಟ್ರು. ಯಮಲೋಕಕ್ಕೆ ಕರ್ಕೊಂಡೋದ್ರು ಪಾಪ. ಆಶ್ಚರ್ಯ ಆಯಿತು. ಅವ್ರು ಕೇಳ್ತಾರೆ, ಸ್ವಾಮಿ ಯಾತಕ್ಕಾದ್ರೆ ಒಂದು ತಪ್ಪು, ನಾನು ಕಂಡಾಗ ಯಾವ ತಪ್ಪು ಮಾಡಿಲ್ಲ, ಇತ್ತೀಚೆಗೆ ಅರೆಸ್ಟ್ ವಾರೆಂಟ್ ಬಂದರೆ ನಾನು ತಪ್ಪು ಮಾಡಿಲ್ಲ ಅಂತ ಗೊತ್ತಿರುತ್ತಲ್ಲ. ಆಲ್ ಟೈಪ್ ಹೇಳಿದ್ರಿಲ್ಲ, ನೀವು ತಪ್ಪು ಮಾಡಿಲ್ಲ ಗೊತ್ತಿದೆ, ಆದರೆ ನಿಮ್ಮ ಶಿಷ್ಯ ಒಂದು ತಪ್ಪು ಮಾಡಿಬಿಟ್ಟಿದ್ದಾನೆ, ನೀವು ಕುಡಿತೀರಿ ಅಂತ ಸುದ್ದಿ ಹಬ್ಬಿಸ್ಬಿಟ್ರೆ ಎಲ್ಲರ ಮುಂದೆ ಕೂಡ, ಅದಕ್ಕೆ ಹೀಗಾಗಿದೆ. ಅಲ್ಲ ನಾನೇನು ಕುಡಿದಿಲ್ವಲ್ಲ. ಹೌದು ನೀವು ಕುಡಿದಿಲ್ಲ, ಹೌದು, ಆದರೆ ನೀವು ತೊಗೋತಿರೋದು ಒಳ್ಳೆಯದೇನೆ ತೊಗೋತಿದ್ದೀರಿ, ಅದು ಕಾಣಿಸ್ತಾ ಇದೆ. ಶಿಷ್ಯ ಆ ರೀತಿ ಹೇಳಿಬಿಟ್ಟಿದ್ದಾರೆ, ಜನ ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾರೆ, ಈಗ ಕುಡಿತಾರೆ ಆಚಾರವನ್ನು ತಿಳ್ಕೊಂಡ್ಬಿಟ್ಟಿದ್ದಾರೆ. ಆ ತಪ್ಪು ಹೋಗಬೇಕು, ಇಲ್ಲ ಹೋದರೆ ನಿಮ್ಮ ನಾವು ಶಿಕ್ಷೆ ಕೊಡಬೇಕ, ಆರೋಪಿಗಳಿಗೂ ಶಿಕ್ಷೆ ಉಂಟು, ನಿಮಗೆ ಆರೋಪ ಬಂದಿದೆ. ಏನು ಮಾಡಲಿ ಈಗ? ನಮ್ಮ ಪ್ರಕಾರ ಕುಡಿದಿಲ್ಲ ಅಂತ ಗೊತ್ತಿದ್ರು ಆರೋಪ ಇರೋವರೆಗೂ ನಾನು ಏನು ಮಾಡೋಕ್ಕೆ ಬರೋದಿಲ್ಲ. ಏನು ಮಾಡಬೇಕು ಅಂದರೆ ಒಂದು ಕೆಲಸ ಮಾಡಿದ್ರೆ ಮತ್ತೆ ನಿಮಗೆ ನಾವು ಬದುಕು ಕೊಡ್ತೇವೆ, ಮತ್ತೆ ಬದುಕ್ರಿ ಹೋಗಿ ಆ ಶಿಷ್ಯನ ಕರೆದು ಹೇಳ್ರಿ, ಗೊತ್ತಾಯ್ತು ತಾನು ಕುಡಿದಿಲ್ಲ ಅಂತ ತೋರಿಸ್ರಿ, ಅವನು ಎಲ್ಲರ ಮುಂದೆ ಹೋಗಿ ಹೇಳಿ ಮತ್ತೆ ಅವ್ನು ಗುರು ಕುಡಿಯೋದಿಲ್ಲ ಅಂತ ಹೇಳಿ, ಆಮೇಲೆ ನಿಮ್ಮನ್ನು ಒಳಕರೆದು ಸ್ವರ್ಗ ಕಳಿಸ್ತೀವಿ ಅಂತ ಹೇಳಿದ್ರು. ಮತ್ತೆ ಬದುಕಿದ್ರೆ ಅಂತ ಅವರು ಆ ಶಿಷ್ಯಗೆ ಬಾಬಹರಾಯ ಅಂತ ಕರೀತಾರೆ, ಎದುರಿಗೆ ತಯಾರು ಮಾಡ್ತಾರೆ ಕುತ್ಕೊಂಡ್ಬಿಟ್ಟು. ನೋಡಿ ಏನಲ್ಲ ಇದು, ಬರೀ ಪ್ಯೂರ್ ವೆಜಿಟೇರಿಯನ್ ಇದು, ಮತ್ತೆ ಹೆಂಡ ಗಿಂಡ ಅಲ್ಲ ಅಂತ ತೋರಿಸಿದ ಮೇಲೆ ಆಗ ಇವ್ರು ನಮ್ಗೆ ಗೊತ್ತೇ ಇದ್ದಿಲ್ಲ ಗುರುಗಳು ಅಂತ ಹೇಳ್ತಾರೆ. ಗೊತ್ತಿಲ್ಲದೆ ಮಾತೇ ಕಡಿದೆ ಹೇಗಿದ್ರೆ ಇದು ತಲೆ ಹರಿಕೆ ಮಾಡಿ, ಅದರಿಂದ ಎಫೆಕ್ಟ್ ಆಯಿತು ಇಲ್ಲ ಪಾಪ ಅವರಿಗೆ. ಭೂಲೋಕದಲ್ಲಾಗಿದ್ದರೆ ರಾಜ ಒಳಗೆ ಹಾಕ್ತಿದ್ದ, ಅಲ್ಲಿ ಯಮದೇವರು ಒಳಗೆ ಹಾಕಿದ್ದ. ಇದನ್ನು ಅರ್ಥ ಮಾಡಿಕೊಂಡು ಇಂಥ ಸ್ವಭಾವ ಇದ್ದರೆ ಮನುಷ್ಯ ಹಾಳಾಗಿ ಹೋಗ್ತಾನೆ. ಚಾಡಿ ಹೇಳೋದ್ರಲ್ಲೂ ಕೆಲವು ಇರ್ತದೆ ಪಾಪ, ಕೆಲವು ವೀಕ್ನೆಸ್ ಇರ್ತದೆ. ಯಾವುದೋ ಕಾಲಕ್ಕೆ ಒಬ್ಬ ಆಚಾರ್ಯ ತಿಳ್ಕೊಂಬೋಣ, ಅವ್ರು ಯಾವುದೋ ಒಂದು ರೋಗ ಇರುತ್ತೆ, ಡಾಕ್ಟರ್ ಔಷಧಿ ಹೇಳಿರ್ತಾರೆ, ಈ ಆಯುರ್ವೇದ ಸಾಮಾನ್ಯ ಹಾಲು ತೊಗೋಬೇಕು ಅಂತ ಹೇಳಿಬಿಡ್ತಾರೆ ಪಾಪ. ಆ ಹಾಲಿನ ವ್ರತ ನಿರ್ವಾಹ ಇಲ್ಲ, ಸೊ ಹಾಲು ತೊಗೊಂಡ್ಬಿಡ್ತಾರೆ. ಶಿಷ್ಯ ನೋಡ್ತಾನೆ, ದೊಡ್ಡ ವಿಶೇಷ ಮಾಡಿಬಿಡ್ತಾರೆ, ಏ ಅದು ವ್ರತಾನೆ ಮಾಡಬೇಕು ಎಲ್ಲ ತೊಂದ ಹೊಡೆದ್ಬಿಡ್ತಾನೆ ಅಡಿ ಅಂತೆ. ಅವನಿಗೆ ಅವನಿಗೆ ಗೊತ್ತಿರುತ್ತೆ ಕೆಲವು ಸಲ ಅವರು ತೊಗೊಳ್ತಿರೋ ಕಾರಣ ತಿರ್ತು, ಅವನ ಉದ್ದೇಶ ಅದಲ್ಲ, ಹೆಸರು ಕೆಡಿಸಬೇಕು ಅಂತ ಅಷ್ಟೇ ಉದ್ದೇಶ. ಅವನು ಇದು ಹೇಳಿ ಅವ್ರನ್ನೇ ಕೇಳಬಹುದು, ಬೇಕಾದ್ರೆ ಕೇಳೋದಿಲ್ಲ. ಅವನ ಉದ್ದೇಶ ಇರೋದು ಅವರ ಪಾಪ್ಯುಲಾರಿಟಿ ಹಾಳು ಮಾಡಬೇಕು ಅಂತೇಳಿ. ವಿಷಯ ಸತ್ಯವಾಗಿದ್ದರೂ ಕೂಡ ಉದ್ದೇಶ ಸರಿ ಇಲ್ಲ, ಆದ್ದರಿಂದ ಅವನು ಪಿಶರೂರು ಅಂತ ಕರೀತಾರೆ. ದೋಷದ ಉದ್ಘಾಟನೆಗೆ ಆಚಾರ್ಯ ಹೇಳೋ ಮಾತು ನೋಡಿ, ಪರೋಭದ್ರವ ಹೇತು ನಾಂ ದೋಷಾಣಾಂ ಪೈಶುನಂ ವಚ ರಾಜಾದೇಸ್ತು. ಆಚಾರ್ಯರದೆಲ್ಲ ಮಾತು ಇಟ್ಕೊಂಡೇನೆ ದಾಸರು ಬರೆದಿರೋದು. ಇದೆಲ್ಲ ಅವ್ರಿಗೆ ಹೇಳಬಾರ್ದು ಇವ್ರಿಗೆ ಹೇಳಬಾರ್ದು ಅಂತ ಹೇಳ್ತಾರಲ್ಲ, ಈ ಮಾತೆಲ್ಲ ಭಗವದ್ಗೀತೆಯ ಮಾತುಗಳು. ಇದಂತೆ ನಾ ತಪಸ್ಕಾಯ ನಾ ಭಕ್ತಾಯ ಕದಾಚನ ನ ಚ ಅಶುಶ್ರೂಷವೇ ವಾಚ್ಯಂ ನ ಚ ಮಾಂ ಯೋ ಅಭ್ಯಸೂಯತಿ. ಗೀತೆಯಲ್ಲಿ ಕೊನೆ ಭಗವಂತ ಹೇಳ್ತಾನೆ, ಇದು ಅಮೂಲ್ಯವಾದ ಶಾಸ್ತ್ರ, ಕಂಡವರೇ ಎಲ್ಲ ಹೇಳಬಾರ್ದು, ಭಕ್ತರಲ್ಲದವ್ರು ಹೇಳಬಾರ್ದು, ತಪಸ್ ಮಾಡದೇ ಇದ್ದವ್ರು ಹೇಳಬಾರ್ದು, ಅಸೂಯ ಪಡೋರು ಹೇಳಬಾರ್ದು ಅಂತ ಹೇಳ್ತಾರಲ್ಲ, ಅದನ್ನೆಲ್ಲ ಹೇಳ್ತಾರೆ. ಅದು ಗೀತಾಮೃತ, ಇದು ಹರಿಕಥಾಮೃತ. ದಾಸರು ತಮ್ಮ ಗ್ರಂಥ ಬೇರೆಯವರು ಹೇಳಬಾರ್ದು ಉದ್ದೇಶ ಅಲ್ಲ, ಇದು ಶಾಸ್ತ್ರದ ವಿಷಯ, ಆದ್ದರಿಂದ ಇದನ್ನೇ ಯಾರಿಗೂ ಹೇಳಬಾರ್ದು. ರತ್ನದ ಕಮ್ಮಿ ನಮ್ಮ ಕೈಯಲ್ಲಿ ಹಿಡ್ಕೊಂಡಿದ್ದರೂ ಕೂಡ ರತ್ನದ ವ್ಯಾಲ್ಯೂ ರತ್ನದ ವ್ಯಾಲ್ಯೂನೇ. ಇದನ್ನು ಅಯೋಗ್ಯರಿಗೆ ಕೊಡಬಾರ್ದು, ಕೋತಿಕೆಯನ್ನು ಮಾಣಿಕ್ಯ ಅಂತಾರಲ್ಲ, ಅಯೋಗ್ಯರಿಗೆ ಹೇಳಬಾರ್ದು ಎಂಬುದನ್ನು ಒತ್ತಿ ಹೇಳ್ತಾ, ಯಾರು ನನ್ನ ಭಕ್ತರಾಗಿರ್ತಾರಲ್ಲ ಅವರಿಗೆ ಮಾತ್ರ ಹೇಳದೇ ಇರಬಾರ್ದು, ಅಭಕ್ತರಿಗೆ ಹೇಳಲೇಬಾರ್ದು, ಭಕ್ತರಾದವರಿಗೆ ಹೇಳದೇ ಇರಲೇಬಾರ್ದು ಎಂಬ ಮಾತನ್ನು ತಿಳಿಸಿ ವಿಶೇಷವಾದ ಎಚ್ಚರಿಕೆಯನ್ನು ಕೊಡ್ತಾರೆ. ಇದರಿಂದ ನಮಗೊಂದು ಶಾಸ್ತ್ರದ ಬಗ್ಗೆ ಹೇಳ್ತಾರೆ, ಯಾವಾಗಲೂ ಕೂಡ ಶಾಸ್ತ್ರ ಹೇಳಿದ್ದು ಭಕ್ತರಿಗೆ ಹೇಳಲೇಬೇಕು, ಅಭಕ್ತರಿಗೆ ಹೇಳಲೇಬಾರ್ದು ಅಂತೆ. ಭಕ್ತರಿಗೆ ಹೇಳಲೇಬೇಕು, ಅಭಕ್ತರಿಗೆ ಹೇಳಲೇಬಾರ್ದು ಅಂತ. ನಾವು ಗೊತ್ತು ಯಾವುದಕ್ಕೆ ಕೊಟ್ಟಿವಿ ಗೊತ್ತಾ, ಅಭಕ್ತರಿಗೆ ಹೇಳಲೇಬಾರ್ದು ಹೇಳಲೇಬಾರ್ದು ಅಂತ ಮಾತು ತಿಳ್ಕೊಂಡು ತಿಳ್ಕೊಂಡು ಕೊನೆಗೆ ಏನಾಯಿತು ಅಂದರೆ ಮಕ್ಕಳಿಗೆ ಹೇಳದೆ ಬಿಟ್ಬಿಟ್ರು ಕೊನೆಗೆ. ಅದನ್ನು ಹೇಳಲಿಲ್ಲ ಶಾಸ್ತ್ರ, ಅಯೋಗ್ಯರು ಅಂತ ಕನ್ಫರ್ಮ್ ಆದವರು ಹೇಳಬಾರ್ದು, ಮಕ್ಕಳು ಅಯೋಗ್ಯರಾಗಿದ್ದರೂ ಹೇಳಬೇಕು. ಯಾಕೆ ಗೊತ್ತಾ, ನಮಗೆ ಅವ್ರ ಮೇಲೆ ಅಧಿಕಾರ ಇರೋದ್ರಿಂದ ನಮ್ಮ ಕರ್ತವ್ಯ ಅದು. ಉಳಿದವ್ರು ಹೇಳಬೇಕಾದ್ರೆ ಯೋಗ್ಯರಾಗಿರಬೇಕು, ಮಕ್ಕಳಾಗಿದ್ದರೆ ಅಯೋಗ್ಯರಾಗಿದ್ದರೂ ಹೇಳಬೇಕು, ಯಾಕೆ ನಮ್ಮ ಜವಾಬ್ದಾರಿ ಅದು. ಮಕ್ಕಳಿಗೆ ಹೇಳಬೇಕಾದ್ರೆ ನಮ್ಮ ಜವಾಬ್ ಪ್ರಹ್ಲಾದರಾದರೆ ಏನು ಮಾಡಿದರು, ಅವರೆಲ್ಲ ಕರೆದರು. ಯಾರು ದೈತ್ಯ ಬಾಲಕರು ಕರೆದು ಯಾಕೆ ಹೇಳಬೇಕಾಗಿತ್ತು ಅವರಿಗೆ? ಅವ್ರ ಸ್ವರೂಪದಲ್ಲಿ ಯೋಗ್ಯರಾಗಿದ್ದರು, ಆದ್ದರಿಂದ ಜ್ಞಾನಿಗಳು ಹೇಳಿದರು. ನಮಗೆ ಸ್ವರೂಪ ಗೊತ್ತಿಲ್ಲ, ನಮ್ಮ ಮಕ್ಕಳು ಅಂದರೆ ಒಳ್ಳೆಯದಾಗಬೇಕು, ಅದಕ್ಕಾಗಿ ಹೇಳಲೇಬೇಕು ನಾವು ಅದನ್ನು. ಆ ಅಯೋಗ್ಯರಿಗೆ ಮಾತ್ರ ಹೇಳಬಾರ್ದು, ಅದನ್ನು ಗೊತ್ತುಕೊಳ್ಳೋಕ್ಕೆ ಹೆಚ್ಚು ಅಯೋಗ್ಯರಿಗೆ ಹೇಳಲೇಬಾರ್ದು, ಯೋಗ್ಯರಿಗೆ ಹೇಳದೇ ಇರಲೇಬಾರ್ದು ತಿಳಿಸಿದರು. ಲೋಕವಾರ್ತೆ ಇದಲ್ಲ, ಪರಲೋಕೈಕನಾಥನ ವಾರ್ತೆ ಕೇಳುವರೆ ಕಾಕು ಮನೋಜರಿಗಿದು ಸಮರ್ಪಕವಾಗಿ ಸೊಗಸಿಸದು. ಲೋಕವಾರ್ತೆಯಲ್ಲ, ಲೋಕೈಕನಾಥನ ವಾರ್ತೆ ಇದು, ಜಗತ್ತಿನ ವಾರ್ತೆಯಲ್ಲ, ಜಗನ್ನಾಥನ ವಾರ್ತೆ ಅಂತೀವಲ್ಲ ಹಾಗೆ, ಜಗತ್ತಿನ ವಾರ್ತೆಯಲ್ಲ ಜಗನ್ನಾಥನ ವಾರ್ತೆ, ಲೋಕದ ವಾರ್ತೆಯಲ್ಲ ಲೋಕೈಕನಾಥನ ವಾರ್ತೆ. ಇದು ದ್ವಾದಶ ಸ್ತೋತ್ರದ ಮಾತದು. ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶಾಪತಿ. ಲೋಕ ಇದು ಇನ್ನೂ ಹೇಳೋದಾದ್ರೆ ಹರಟೆಯಲ್ಲ, ಟೆಕ್ಸ್ಟ್ ಬುಕ್ ಅಂತೀವಲ್ಲ ಹಾಗೆ, ಇದು ಕಾದಂಬರಿ ಅಲ್ಲ, ಇದು ಟೆಕ್ಸ್ಟ್ ಬುಕ್. ಇದು ಕಾದಂಬರಿ ಆದರೆ ಎದ್ದು ಹೋಗ್ಬೋದು, ಟೆಕ್ಸ್ಟ್ ಬುಕ್ ಆದರೆ ಓದಲೇಬೇಕು ಪರೀಕ್ಷೆಗೆ, ಇದ್ರೆ ಪಾಸಾಗೋದೇ ಇಲ್ಲ. ಇದು ಭಗವಂತನ ವಾರ್ತೆ, ಭಗವಂತ ಯಾರು ಮೋಕ್ಷ ಕೊಡೋನು? ಮೋಕ್ಷ ಕೊಡಬೇಕಾದ್ರೆ ಅವನ ಕಥೆ ಕೇಳಬೇಕಲ್ಲ ನಾವು, ಅದಕ್ಕೆ ಕೇಳಲೇಬೇಕಿದೆ. ಪರಲೋಕೈಕನಾಥನ ವಾರ್ತೆ ಕೇಳುವರೆ ಕಾಕು ಮನೋಜರಿಗಿದು ಸಮರ್ಪಕವಾಗಿ ಸೊಗಯಿಸದು. ಕಾಕು ಮನೋಜರಿಗೆ ಅಷ್ಟು ಹಿಡಿಸೋದಿಲ್ಲ, ಯೋಗ್ಯರಿಗೆ ಹಿಡಿಸುತ್ತೆ. ಅವ್ರು ಕ್ರಿಕೆಟ್ ಮ್ಯಾಚ್ ನೋಡ್ತಾ ಕೂತಿರ್ತಾನೆ, ಭಾಗವತ ಕರೀರಿ ಅದ್ರಲ್ಲಿ ಏನಿದೆ ಅಂತ ಹೇಳ್ತಾರೆ. ಇದರಲ್ಲಿ ಏನಿದೆ ಹಾಗಿದ್ರೆ? ಅವ್ನು ಹೊಡಿತಾನೆ ಬೋಲ್ ಮಾಡ್ತಾ, ಅದೇ ಎಸೆಯೋದು ಅದೇ ಹೊಡೆಯೋದು ಅದೇ ಔಟ್ ಆಗೋದು, ಏನಿದೆ ಇದರಲ್ಲಿ ಹಾಗಿದ್ರೆ? ನಮ್ಮಿದನ್ನೇ ಕೇಳೋದಿಲ್ಲ, ಅದನ್ನು ಇವರು ಬಾಯಿ ತಕೊಂಡು ಕೇಳ್ತಾನೆ ಇರ್ತಾರೆ. ಚೇಂಜ್ ಇರುತ್ತೆ ನಿಮಗೆ, ಅಷ್ಟೇ ಬಾಲು ಅಷ್ಟೇ ಇದು, ಏನು ಚೇಂಜ್ ಇಲ್ಲ. ನೋಡೋ ಜನ ಮಾತ್ರ ಜಾಸ್ತಿ ಆಗ್ತಾ ಇರ್ತಾರೆ. ಕೃಷ್ಣನ ಕಥೆ ಎಷ್ಟು ವೆರೈಟಿ ಇದೆ, ಎಷ್ಟು ಅವತಾರಗಳಿದೆ, ಎಷ್ಟು ವೈಭವ ತೋರಿಸ್ತಾನೆ, ಕೇಳ್ತಾ ಹೋದರೆ ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದೇ ಇವರಿಗೇನು ಕಾಣಿಸುತ್ತೆ ಗೊತ್ತಾ, ಅದರಲ್ಲಿ ಏನಿದೆ ಅಂತ ಹೇಳ್ತಾರೆ. ಇದರಲ್ಲಿ ಭಾರಿ ಇದೆ ಅಂತ ಏನಿದೆ ಇದರಲ್ಲಿ? ಏನೂ ಇರೋದು, ಅಂದರೆ ಏನೂ ಇಲ್ಲದೊಳಗೆ ಎಲ್ಲ ಇದೆ ಅಂತ ತಿಳ್ಕೊಂಡಿರ್ತಾನೆ, ಎಲ್ಲ ಇರೋಳು ಏನೂ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿರ್ತಾನೆ. ಇದು ಜನಗಳ ಭ್ರಾಂತಿ ಅಂದರೆ ಇದೆ. ಎಷ್ಟು ಜನ ನೋಡ್ತಿರ್ತಾರೆ ಗೊತ್ತಾ ನಿಮಗೆ, ಕಾಯಿ ಸುಕ್ಕು ಬಾಯಿ ತಗೊಂಡು ನಿಂತ್ಕೊಂಡ್ಬಿಟ್ಟಿರ್ತಾರೆ. ಕಣ್ಣು ತೆಗೆದ್ರೆ ಸಾಕು, ಬಾಯಾಗಿ ತೆಗಿಬೇಕು. ಅದಕ್ಕೆ ಮೂರ್ಖರು ಅಂತ ಮೂರು. ಅದೇ ಅದೇ ಭಾಗವತ ಕೇಳ್ತಾ ಇದ್ರೆ ಆಗ ಸಲ್ಲ, ಆಗ ದೇವ್ರ ಕಥೆ ಕೇಳ್ತಿದ್ರೆ ಭಾರಿ ಆಶ್ಚರ್ಯ. ಕಾಕು ಮನುಜರಿಗಿದು ಸಮರ್ಪಕವಾಗಿ ಸೊಗೈಸದು ಕೋಕಣದ ಪರಿಮಳವು ಷಟ್ಪದ ಸ್ವೀಕರಿಸು ಒಂದದಲ್ಲಿ ಜಲಚರ ಬೇಕ ಬಂದದೆ. ಹಿಂದೆ ಏನು ದೃಷ್ಟಾಂತ ಕೊಟ್ಟರು, ಕಬ್ಬಿನೊಳಗೆ ರಸ ವಿದಂತನಿಗೆ ಹಬ್ಬ ಬಲ್ಲದೆ ಅಂತ ಹೇಳಿದರು. ಕಬ್ಬಿನೊಳಗೆ ರಸ ಇದೆ, ಇವನಿಗೆ ಹಲ್ಲಿಲ್ಲ, ಅದಕ್ಕೆ ರಸ ಸಿಗ್ತಾ ಇಲ್ಲ ಅಂತ ಹೇಳಿದರು. ಈಗ ಇನ್ನೊಂದು ಕತೆ ಹೇಳ್ತಾರೆ. ಕೋಕಣದ ಪರಿಮಳವು ಷಟ್ಪದ ಸ್ವೀಕರಿಸು ಒಂದದಲ್ಲಿ ಕಮಲ ಪುಷ್ಪ ಇದೆ, ಅದರಲ್ಲಿ ಮಧು ಇದೆ, ಅದನ್ನು ತಗೊಳ್ಳೋದಕ್ಕೆ ಯಾರಿಗೆ ಸಾಧ್ಯ? ದುಂಬಿಗೆ ಸಾಧ್ಯ, ಕಪ್ಪೆಗೆ ಸಾಧ್ಯನ ಅಂತ ಕೇಳ್ತಾರೆ. ಕಪ್ಪೆಗೆ ಆ ಮಧು ತೆಗಿಲಿಕ್ಕೆ ಬರೋದಿಲ್ಲ, ದುಂಬಿಗೆ ಮಧು ತೆಗಿಲಿಕ್ಕೆ ಬರುತ್ತೆ. ಅಯೋಗ್ಯರೆಲ್ಲ ಕಪ್ಪೆಗಳಿದ್ದ ಹಾಗೆ, ಯೋಗ್ಯರೆಲ್ಲ ದುಂಬಿಗಳಿದ್ದ ಹಾಗೆ. ಅದಕ್ಕೆ ಟೀಕಾರ ಶಂಕರ ಜಂಚರೀಕತಿ ಮೇ ಮನಃ ಅಂತೇಳಿ, ದುಂಬಿಗಳೆಲ್ಲ ಯೋಗ್ಯರು. ಪರಮಾತ್ಮನ ಪಾದಕಮಲದ ಮಧು ಗೊತ್ತಾಗೋದು ದುಂಬಿಗಳಂಥ ಸಜ್ಜನರಿಗೆ ಹೊರತು ಕಪ್ಪೆಗಳಂಥ ಬೇರೆಯವರಿಗೆಲ್ಲ. ಇನ್ನೂ ಆಶ್ಚರ್ಯ ಅಂದರೆ ಪರಿಮಳ ಅಲ್ಲಿ ಇದಿದೆ, ಸರೋವರ ಇದೆ, ಕಮಲ ಇದೆ, ಪಕ್ಕದಲ್ಲಿ ಕಪ್ಪೆ ಇದೆ. ಪಕ್ಕದಲ್ಲಿರೋ ಕಪ್ಪೆ ಗೊತ್ತಿಲ್ಲ, ಈ ದುಂಬಿಗೆ ನೀರಲ್ಲಿರೋದಿಲ್ಲ, ಹೊರಗಿರುತ್ತೆ. ಹೊರಗಿರೋ ದುಂಬಿ ಗೊತ್ತಾಗಿದೆ, ಜೊತೆಗಿರೋ ಕಪ್ಪೆ ಗೊತ್ತಾಗಿಲ್ಲ. ಅರ್ಥ ಆಯ್ತಾ? ಕೃಷ್ಣ ಎದುರು ನಿಂತ್ಕೊಂಡು ದುರ್ಯೋಧನ ಗೊತ್ತಾಗಲಿಲ್ಲ, ಭಕ್ತರು ಕೇಳಿಕೊಂಡು ಸಂತೋಷ ಪಡ್ತಿರ್ತಾರೆ. ಅರ್ಥ ಆಯ್ತಿಲ್ಲ, ಕೃಷ್ಣ ಎದೆ ವಿಶ್ವರೂಪ ತೋರಿಸಿದ್ರು ದುರ್ಯೋಧನ ಕಣ್ಣು ಮುಚ್ಕೊಂಡ್ಬಿಡ್ತಾನೆ ಅಂದರೆ ಅವನ ಯೋಗ್ಯತೆ ಇಲ್ಲ. ಇವಳು ಯೋಗ್ಯತೆ ಇದ್ದವರು ಇವತ್ತಿನ ಕಥೆ ಕೇಳಿ ಸಂತೋಷ ಪಡ್ತಾರೆ, ಕೃಷ್ಣ ವಿಶ್ವರೂಪ ತೋರಿಸಿದ ಅನ್ನೋ ಮಾತೆ ಲೋಕಕ್ಕೆ ಆಶ್ಚರ್ಯಕರ. ಇದರ ರಸ ಹರಿಭಕುತಗಲ್ಲದಲ್ಲಿ ಸ್ವಪ್ರ ಭೇಕ ಅಂದರೆ ಕಪ್ಪೆ, ನೆನಪಿಟ್ಕೊಂಡು ಭೇಕ ಅಂದರೆ ಕಪ್ಪೆ, ಕೋಕನದ ಅಂತಾರೆ ಕಮಲ, ಪರಿಮಳ ಅಂದರೆ ಪುಷ್ಪ, ಷಟ್ಪದ ಅಂತ ಹೇಳಿ ಆರು ಕಾಲಿರೋದು. ಆರು ಕಾಲಿರೋದು, ಆರು ಕಾಲು ನೊಣಕು ಇರುತ್ತೆ, ಆರು ಕಾಲು ದುಂಬಿಗೂ ಇರುತ್ತೆ. ಅದು ಹೆಸರು ಷಟ್ಪದ ಅಂದರೆ ಭ್ರಮರಕ್ಕೆ ಉಂಟು. ದಾಸರು ಭಾವಿನಿ ಷಟ್ಪದಿಯೊಳು ಬರೀತಾ ಇದ್ದಾರೆ. ಭಾವಿನಿ ಷಟ್ಪದಿ ಇದು ಯಾತಕ್ಕೆ ಹೆಸರಿಟ್ಟಿದ್ದಾರೆ ಗೊತ್ತಾ? ತಾ ಷಟ್ ಪದದಂತೆ ಇರೋದ್ರಿಂದ ಷಟ್ಪದಿಯಲ್ಲಿ ಬರೆದಿದ್ದಾರೆ ಅಂತ ಅರ್ಥ. ಷಟ್ಪದ ಭ್ರಮರ, ಷಟ್ಪದಿ ಅಂದರೆ ಆರು ಲೈನಿನ ಪದ್ಯ. ಆರು ಲೈನ್ ಇರೋದು ಷಟ್ ಪದ, ಪಾದ ಒಂದು ಎರಡು ಮೂರು. ಶ್ರೀರಮಣೇಕರ ಕಮಲ ಪೂಜಿತ ಚಾರುಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರವೀಂದ್ರ ಭವೇಂದ್ರ ಮುಖ ವಿನೂತ ನೀರಜ ಭವಾಂಡೋದಯ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಗೆ ಕರುಣಿಪು ಜಮಗೆ ಮಂಗಳವ. ನಾಲ್ಕು ಲೈನ್ ಇರೋದು ಬೇರೆ, ಅದು ಚೌಪದಿ. ಆರು ಲೈನ್ ಇದೆ ಷಟ್ಪದಿ. ಇವರು ಷಟ್ ಪದದಂತೆ ಬರೆದಿದ್ದರಿಂದ ಶಾಸ್ತ್ರದಲ್ಲಿ ಷಟ್ಪದಿ ಎನ್ನುವ ಹೆಸರು ಕೂಡ ಅದು ಸಾರ್ಥಕವಾಗಿ ಬರ್ಕೊಂಡಿದ್ದಾರೆ. ಸ್ವಪ್ರಯೋಜನ ರಹಿತ ಸಕಲೇಷ್ಟ ಪ್ರದಾಯಕ ಸರ್ವಗುಣಪೂರ್ಣ ಪ್ರಮೇಯ ಜರಾಮರಣ ವರ್ಜಿತ ವಿಗತ ಶೋಕ ವಿಪ್ರತಮ ವಿಶ್ವಾತ್ಮ ಘೃಣಿ ಸೂರ್ಯಪ್ರಕಾಶ ಅನಂತ ಮಹಿಮ ಘೃತ ಪ್ರತೀಕಾರಾಸಿ ತಾಂಗ್ರಿ ಸರೋಜ ಸುರರಾಜ. ದೇವರ ಮಹಿಮೆಗಳಿವೆ ವಿಷ್ಣು ಕೂಡ. ಸ್ವಪ್ರಯೋಜನ ರಹಿತ ನ ಪ್ರಯೋಜನವತ್ವ ಬ್ರಹ್ಮಸೂತ್ರ. ಇಷ್ಟೆಲ್ಲ ದೇವರು ಮಾಡ್ತಾನಲ್ಲ, ಏನಾದರೂ ಪ್ರಯೋಜನ ದೇವರಿಗುಂಟು ಅಂದರೆ ಸ್ವಪ್ರಯೋಜನ ಏನೇನೂ ದೇವರಿಗಿಲ್ಲ. ಇದು ಭಾರಿ ದೊಡ್ಡದು. ಎಲ್ಲ ಹಾಗೆ ತಾನು ಉಪವಾಸ ಇದ್ದರೆ ಇನ್ನೊಬ್ಬರಿಗೋಸ್ಕರ ಮಾಡ್ತಾನಲ್ಲ, ಸ್ವಲ್ಪ ತಾನು ತಗೊಳ್ಳೋದಿಲ್ಲ ಅಂದರೆ ಸ್ವಪ್ರಯೋಜನ ರಹಿತ. ಸಕಲೇಷ್ಟಪ್ರದ ಸ್ವಲ್ಪ ಕೆಲಸ ಮಾಡಿದರೂ ಕೂಡ ಫಲ ಕೇಳುತ್ತೇವೆ. ದೇವರು ಎಲ್ಲ ಕೆಲಸ ಮಾಡಿ ಕೂಡ ಏನೂ ಫಲ ಕೇಳೋದಿಲ್ಲ ಅಂದರೆ ಸ್ವಪ್ರಯೋಜನ ರಹಿತ. ಇನ್ಫ್ಯಾಕ್ಟ್ ಏನಾದರೂ ದೇವರು ತಾನು ಮಾಡಿದ ಸರಿಯಾಗಿ ಫಲ ಕೇಳಿದ್ದರೆ ಯಾರಿಗೂ ಕೊಡೋಕ್ಕಾಗ್ತಿರಲಿಲ್ಲ. ಈ ಕರೆಂಟ್ ಕೊಡುತ್ತೆ ಸರ್ಕಾರ, ಎಷ್ಟು ಬಿಲ್ ಮಾಡುತ್ತೆ ಗೊತ್ತಾ? ಪರ್ವ ಸೂರ್ಯನ ಇಟ್ಟಿದ್ದಾನೆ, ಸೂರ್ಯನ ಬಿಲ್ ಕೊಡೋದ್ರೆ ಗೋವಿಂದ ಮುದುವಿತಿ. ಈ 230 ವೋಲ್ಟ್ಸ್ಗೆ ಇಷ್ಟು ಕೊಡ್ತೇವೆ ನಾವು. ಸೂರ್ಯನ ಬೆಳಕು ಎಷ್ಟಿರುತ್ತೆ, ಎಷ್ಟು ಕೆಲಸ ಮಾಡ್ತಾನೆ ಸೂರ್ಯ. ಅದು ಬಿಲ್ ಕೊಡಲಿಕ್ಕೆ ದೇವರು ಏನಾದ್ರು ಹೇಳಿದರೆ ಯಾರಿಗೂ ಕೊಡೋಕ್ಕಾಗ್ತಿದ್ದಿಲ್ಲ. ದೇವರು ಪೈಸೆ ಕೂಡ ಇಲ್ಲ, ಸ್ವಲ್ಪ ಕೊಡ್ರಿ, ಸ್ವಲ್ಪ ನೀರು ಕೊಡ್ರಿ ಸಾಕೋದೆ, ಬೆಳಗ್ಗೆ 3 ಸತಿ ಮಧ್ಯಾಹ್ನ 3 ಸಾಯಂಕಾಲ 3 ಸತಿ ನೀರು ಕೊಡ್ರಿ. ಈಗ ಏನಾದ್ರು ಕೆವಿಗೆ ನೀರು ಕೊಟ್ಬಿಟ್ರೆ ತಗೋತಾರೆ ಅವರು, ಬೆಳಗ್ಗೆ 3 ಸತಿ ಸಾಯಂಕಾಲ ಮಧ್ಯಾಹ್ನ ನೀವು 3 ನೀರು ಕೊಡ್ತೀವಿ ಅಂತ ಹೇಳಿದರೆ ಗೋವಿಲ್ಲ. ದೇವರು ಎಷ್ಟು ಅನುಗ್ರಹ ಮಾಡ್ತಾನೆ ಅಂದರೆ ಸ್ವಲ್ಪ ಇಷ್ಟೆಲ್ಲ ಇಟ್ಕೋತಾನೆ, ಒಂದು ಪೈಸೆ ಕೇಳೋದಿಲ್ಲ. ಎಷ್ಟು ಭೂಮಿ ಕೊಟ್ಟಿದ್ದಾನೆ, ಬೆಳೆ ಬರುತ್ತೆ, ಹಣ್ಣು ಸಿಗುತ್ತೆ, ನಮಗೆ ಒಂದು ಹಲ್ಲು ರಿಪೇರಿಗೆ ಹೋದರೆ ಎಷ್ಟು ಖರ್ಚಾಗುತ್ತೆ, ಕಣ್ಣು ರಿಪೇರಿಗೆ ಎಷ್ಟು ಖರ್ಚಾಗುತ್ತೆ, ಕೈ ರಿಪೇರಿಗೆ ಎಷ್ಟು ಖರ್ಚಾಗುತ್ತೆ. ದೇವರೆಲ್ಲ ಫ್ರೀಯಾಗಿ ಕೊಟ್ಟಿದ್ದಾನೆ, ನಮಗೆ ಕೊಟ್ಟ ದೇವ್ರ ಕಲ್ಪನೆ ಬರೋದಿಲ್ಲ. ಅದನ್ನ ಅರ್ಥ ಮಾಡ್ಕೊಂಡು ದೇವರೇ ಅನ್ನೋದು ಚಾರ್ಜ್ ಮಾಡಲಿಕ್ಕೆ ಹೊರಟ್ರೆ ನಮಗೆ ಬದುಕು ಯಾರಿಗೂ ಕೊಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಕರುಣಾಳು ಅಂತ ಕರೀತಾನೆ. ಅಷ್ಟೇ, ದೇವರಿನ್ನೇನೂ ಇಲ್ಲ, ಕರುಣಾಳವಾಗಿ ಕೊಟ್ಟಿದ್ದಾನೆ. ಸಕಲ ಇಷ್ಟಪ್ರದಾಯಕ, ಇಷ್ಟ ಎಲ್ಲ ಕೊಟ್ಬಿಟ್ಟಿದ್ದಾರೆ. ದೇವರು ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಅಂತ ಕೊರಗಬೇಡಿ. ನಮ್ಮ ದೇಹಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕಣ್ಣಿಗೆಷ್ಟು, ಕಿವಿಗೆಷ್ಟು, ಬೆರಳಿಗೆಷ್ಟು, ರೆಪ್ಪೆಗೆಷ್ಟು, ಕ್ಯಾಟ್ರಾಕ್ಟ್ ಒಳಗಿರೋ ಇದಕ್ಕೆಷ್ಟು ಹೇಳಲಿಕ್ಕೆ ಸಾಧ್ಯ ಇಲ್ಲ. ದೇವರು ಕೊಟ್ಟಿರೋ ಕೋಟಿ ಕೋಟಿ ಬೆಲೆ ಮಾಡ್ತಕ್ಕಂಥ ದೇಹ ಕೊಟ್ಟಿದ್ದಾರೆ. ಇದನ್ನು ಡೂಪ್ಲಿಕೇಟ್ ಮಾಡೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಮತ್ತೆ ಅಂಥ ದೇಹ ಕೊಟ್ಟಿದ್ದಾನೆ, ಇನ್ನೇನು ಕೊಡಬೇಕು ದೇವರು ನಮಗೆ? ಸರ್ವಗುಣಪೂರ್ಣ ಪ್ರಮೇಯ, ಪ್ರಮೇಯ ಸರ್ವಗುಣಪೂರ್ಣ ಪ್ರಮೇಯ ಪರಮಾತ್ಮ, ಜರಾಮರಣವರ್ಜಿತ, ದೇವರಿಗೆ ಮುಪ್ಪಿಲ್ಲ ಸಾವಿಲ್ಲ, ಅಜರಾಮರಣ ಸಕಲಾರ್ಥಿಹರ ಕಮಲಾಪತಿ ರೀಡ್ಯತಮೋ ಅವತುನಃ, ಸ್ವಾದಸ್ತೋತ್ರದ ಮಾತದು. ದೇವರು ಮುಪ್ಪಾಗೋದಿಲ್ಲ, ದೇವರಿಗೆ ಸಾವಿಲ್ಲ, ಮುಪ್ಪು ಸಾವಿಲ್ಲದವನು ದೇವರು. ವಿಗತ ಶೋಕ, ದೇವರಿಗೆ ದುಃಖ ಇಲ್ಲ. ಅದಕ್ಕೆ ರಾಮಾಯಣದಲ್ಲಿ ಸೀತೆಯನ್ನು ದುಃಖಪಟ್ಬಿಟ್ಟ ಅಂತ ತಿಳ್ಕೊಳಕ್ ಹೋಗಬೇಡಿ. ವಿಗತ ಶೋಕ, ಕೃಷ್ಣ ಹಾಲು ಮೊಸರು ಬೆಣ್ಣೆ ಸಿಗಲಿಲ್ಲ ಅಂತ ದುಃಖಪಟ್ಟ ಅಂತ ತಿಳ್ಕೊಳಕ್ ಹೋಗಬೇಡಿ. ವಿಗತ ಶೋಕ, ಅವನಿಗೆ ಶೋಕ ಇಲ್ಲ. ವಿಪ್ರತಮ, ವಿಪ್ರ ಅಂದರೆ ವೇದ ತಿಳಿದವು. ವಿಪ್ರತಮ ವೇದಶ್ಚ ಸರ್ವೈ ರಹಮೇವ ವೇದ್ಯ, ವೇದಾಂತಕೃತ್ ವೇದ ವಿದೇವ ಚಾಹ. ದೇವರು ವಿಪ್ರತಮ. ವಿಶ್ವಾತ್ಮ, ವಿಶ್ವದಲ್ಲೇ ವಿಶ್ವಕ್ಕೆ ಸ್ವಾಮಿ, ಆತ್ಮ ಅಂದರೆ ಸ್ವಾಮಿ. ಘೃಣಿ ಅಂದರೆ ಕರುಣಾಳು, ಘೃಣ ಅಂದರೆ ಕರುಣೆ, ಘೃಣಿ ಧನಿ ಇದ್ದಾಗೆ ಕರುಣಾಳು. ಸೂರ್ಯಪ್ರಕಾಶ, ಅನಂತ ಸೂರ್ಯಪ್ರಕಾಶ, ಅನಂತ ಮಹಿಮ, ಅನಂತ ಮಹಿಮ, ದೇಶತಃ ಅನಂತ, ಕಾಲತಃ ಅನಂತ, ಗುಣತಃ ಅನಂತವಾದ ಮಹಿಮೆ ದೇವರು. ಘೃತಪ್ರತೀಕ ಆರಾಧಿತಾಂಘ್ರಿ ಸರೋಜ, ಘೃತಪ್ರತೀಕ ಅಂದರೆ ಮಹಾಲಕ್ಷ್ಮಿ, ಘೃತಪ್ರತೀಕ ಆರಾಧಿತ ಅಂಘ್ರಿ ಸರೋಜ, ಮಹಾಲಕ್ಷ್ಮಿಯಿಂದ ಪೂಜಿತವಾದಂತಹ ಪಾದಕಮಲ ಹೊಂದಿದವು. ಏನು ಧನ್ಯಡೋ ಲಕ್ಷ್ಮೇ ಎಂಥ ಮಾನ್ಯಡೋ, ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತೆ ಹೇಳು. ಘೃತಪ್ರತೀಕ ಆರಾಧಿತಾಂಗಿರಿ ಸರೋಜ, ಸುರರಾಜ, ದೇವತೆಗಳಿಗೆ ರಾಜ, ವಿಶ್ವದ ಸಾರ್ವಭೌಮ ಪರಮಾತ್ಮ. ದಶಾವತಾರ ಹೇಳ್ತಾರೆ ನೋಡಿ, ವನಚರಾದ್ರಿ ಧರಾಧರಣೆ ಜಯ, ಮನುಜ ಮೃಗವರ ವೇಷ ಜಯ, ವಾಮನ ತ್ರಿವಿಕ್ರಮ ದೇವ ಜಯ, ಭೃಗುರಾಮ ಭೂಮ ಜಯ, ಜನಕಜಾವಲ್ಲಭನೆ ಜಯ, ರುಕ್ಮಿಣೀ ಮನೋರಥ ಸಿದ್ಧಿದಾಯಕ, ಜಿನವಿಮೋಹಕ ಕಲಿವಿದಾರಣ, ಜಯ ಜಯಾರಮಣ. ಅಷ್ಟು ಬಂದು ಹೋಗ್ತಿದ್ರೆ ವನಚರಾದ್ರಿ ಧರಾಧರಣೆ ಜಯ, ಎಷ್ಟು ಬಂದಿದೆ ನೋಡಿ. ವನಚರ, ವನ ಅಂದರೆ ನೀರು, ವನಚರ ಜಲಚರ ಅಂದರೆ ಮೀನು, ಮತ್ಸ್ಯಾವತಾರ. ಆಮೇಲೆ ಅದ್ರಿಧರ, ಅದ್ರಿಧರ ಅಂತ ಹೇಳಿದರೆ ಮಂದರ ಹೊತ್ತಂಥ ಕೂರ್ಮ ರೂಪ, ಮತ್ಸ್ಯ ಕೂರ್ಮ. ಆಮೇಲೆ ಧರಾಧರ, ಧರ ಅಂದರೆ ಭೂಮಿ ಹೊತ್ತ ವರಾಹ. ವನಚರಾದ್ರಿ ಧರಾಧರನೇ ಜಯ. ಮನುಜ ಮೃಗವರ ವೇಷ ಜಯ, ಮನುಜ ನರ, ಮೃಗವರ ಸಿಂಹ, ಮನುಜ ಮೃಗವರ ನರಸಿಂಹ, ನರಸಿಂಹ ವೇಷದ ಪರಮಾತ್ಮನೇ ಜಯ. ಮೃಗ ಮೃಗವರ, ವರ ಅಂದರೆ ಧ್ರುವರ ರಾಜ, ಮೃಗವರ ಮೃಗರಾಜ, ಮೃಗರಾಜ ಸಿಂಹ, ಅದಕ್ಕೆ ನರಸಿಂಹ ರೂಪದ ಪರಮಾತ್ಮನೇ ಜಯ. ವಾಮನ ಜಯ, ತ್ರಿವಿಕ್ರಮ ದೇವ ಜಯ, ಭೃಗುರಾಮ ಭೂಮ ಜಯ, ಪರಶುರಾಮ ರೂಪ. ಜನಕಜಾವಲ್ಲಭನೇ ಜಯ, ರಾಮರೂಪ. ರುಕ್ಮಿಣಿ ಮನೋರಥ ಸಿದ್ಧಿದಾಯಕ, ಕೃಷ್ಣ ರೂಪ. ಜಿನವಿಮೋಹಕ ಬುದ್ಧ ರೂಪ. ಕಲಿವಿದಾರಣ ಕಲಿಕೆ ರೂಪ. ಜಯ ಜಯಾರಮಣ ಅಂತ ಹೇಳಿ ಜಯಾರಮಣ, ವಾಸು ಜಯಾರಮಣ ಅಂದರೆ ಸಂಕರ್ಷಣ, ಸಂಕರ್ಷ ಪರಮಾತ್ಮನೇ ಜಯ ಅಂದರೆ ನಿನ್ನ ಜಯವಾಗಲಿ ಅಂತ ನಾವು ಆಶೀರ್ವಾದ ಮಾಡೋ ದೇವರಿಗೆ. ನೀನು ಸರ್ವೋತ್ಕೃಷ್ಟನಾಗಿದ್ದಿ ಅಂತ, ನೀನು ಸರ್ವೋತ್ಕೃಷ್ಟನಾಗಿದ್ದಿ ಅಂತ ಒಂದೊಂದು ಹೆಸರು ನಿನಗೆ ಹೇಳ್ತಾ ಇದೆ ಅಂತ ಹೇಳಿ. ವನಚರಾದ್ರಿ ಧರಾಧರಣೆ ಜಯ, ಮನುಜ ಮೃಗವರ ವೇಷ ಜಯ, ವಾಮನ ತ್ರಿವಿಕ್ರಮ ದೇವ ಜಯ, ಭೃಗುರಾಮ ಭೂಮ ಜಯ, ಜನಕಜಾವಲ್ಲಭನೆ ಜಯ, ರುಕ್ಮಿಣಿ ಮನೋರಥ ಸಿದ್ಧಿದಾಯಕ, ಜನ ವಿಮೋಹಕ ಕಲಿವಿದಾರಣ, ಜಯ ಜಯಾರಮಣ. ಅಷ್ಟು ಹೇಳಿ ಕಲಿವಿದಾರಣ ನೆನಪಿರಬೇಕಾದ, ಕಲಿಯನ್ನು ನಾಶ ಮಾಡೋ ಶಕ್ತಿ ಇರೋದು ಇಬ್ಬರಿಗೆ, ಹರಿ ಮತ್ತು ವಾಯು ಅಷ್ಟೆ. ಕಲ್ಕಿ ಆಗಿ ಅವತಾರ ಮಾಡೋವರೆಗೂ ಕಲಿ ಹೋಗೋದಿಲ್ಲ. ಕಲೆಯಷ್ಟು ಕಾತ್ಕಾರತ ಏವ ಕಲ್ಕಿ, ಆಚಾರ ಅರ್ಥ ಕೊಡ್ತಾರೆ. ಕಲಿಗೆ ಬಂದು ಕಲಿ ಎಲ್ಲರನ್ನೂ ಬಂಧನ ಮಾಡ್ತಾನೆ, ಕಲಿಯನ್ನು ಭಗವಂತ ಬಂಧನ ಮಾಡ್ತಾನೆ, ಅದಕ್ಕೆ ಕಲ್ಕಿ ಅಂತ ಹೆಸರು. ಇನ್ನೊಬ್ಬರು ಯಾರು ಅಂದರೆ ವಾಯುದೇವರಿಗೆ ಸಾಧ್ಯ. ದುರ್ಯೋಧನ ಕಲಿ ಕೊಂದಿದ್ದು ಭೀಮಸೇನ ದೇವರು ಅಂದರೆ ಕಲ್ಕಿ ವಾಯುದೇವರು, ಕಲ್ಕಿ ನಾರಾಯಣ, ಸರ್ವೋತ್ತಮನಾದ ಕಲ್ಕಿ ನಾರಾಯಣ, ಜೀವೋತ್ತಮ ಕಲ್ಕಿ ಅಂದರೆ ವಾಯುದೇವರು. ಇಲ್ಲಿ ಸ್ವಾರಸ್ಯ ಇದೆ, ವಾಯುದೇವರಿಗೆ ಕಲ್ಕಿ ಅಂತ ಹೆಸರಿದೆ. ಎಲ್ಲಿದೆ ಗೊತ್ತಾ? ನೂರು ಹೆಸರು ಇಡ್ತಾರೆ ಋಜುಗಳ, ನೂರು ಹೆಸರು ಹೇಳಬೇಕಾದ್ರೆ ಪಾಹಿ ಕಲ್ಕಿ ಸುತೇಜ ದಾಸನೆ, ಕಲ್ಕಿ ಅಂತ ಒಂದು ಹೆಸರು ವಾಯುದೇವರಿಗೆ. ಆದ್ದರಿಂದ ಕಲಿ ಬಂಧನ ಮಾಡ್ತಕ್ಕಂತಹ ಶಕ್ತಿ ಅವರಿಗಿದೆ. ಅದಕ್ಕೆ ಸರ್ವಜ್ಞ ಮನ್ಯ ಮನವೇಕ್ಷ ಸಕಾರ್ಯ ವೀರ್ಯಂ ಸ್ಮೇರಾನನೋ ಭುವನ ಜೀವನ ಮಾವ ಭಾಷೆ. ಉಳಿದವ್ರನ್ನ ಯಾರು ಕಳಿಸಿದ್ರು ಕೂಡ ಅವರು ಕಲಿಗೆ ಅವರೇ ಈಡಾಗಿಬಿಡ್ತಾ ಇದ್ದರು. ಕಲಿ ನಿಗ್ರಹ ಮಾಡಿ ಇಪ್ಪತ್ತೊಂದು ದುರ್ಭಾಷೆ ಖಂಡನೆ ಮಾಡೋ ಶಕ್ತಿ ಇದ್ದಿದ್ದು ವಾಯುದೇವರಿಗೆ. ಅದಕ್ಕೆ ಅವರನ್ನು ಕಳಿಸಿಕೊಟ್ಟರು, ವಾಯು ಆಚಾರ್ಯರು ಬಂದರು, ಅದ್ಭುತವಾದ ಕಾರ್ಯವನ್ನು ಮಾಡಿದರು. ಕೊನೆಯ ಪದ್ಯ, ಸಚ್ಚಿದಾನಂದಾತ್ಮ ಬ್ರಹ್ಮಕರಾಶ್ಚಿತಾಂಘ್ರಿ ಸರೋಜ, ಸುಮನಸ ಪ್ರೋಚ್ಯ ಸನ್ಮಂಗಳದ ಮಧ್ವಾಂತಃಕರಣ ರೂಢ, ಅಚ್ಯುತ ಜಗನ್ನಾಥ ವಿಠಲ ನಿತ್ಯ ಮೆಚ್ಚಿದ ಜನರ ಬಿಡ, ಕಾಡ್ಗಿಚ್ಚನುಂಡಾರಣ್ಯದೊಳು ಗೋಗೋಪರನು ಕಾಯ್ದ. ದೇವರ ಮಹಿಮೆ ಹೇಳ್ತಾರೆ. ಸಚ್ಚಿದಾನಂದಾತ್ಮ, ಸತ್ ಚಿತ್ ಆನಂದ ಆತ್ಮ, ನಾಲ್ಕು ಯಾತಕ್ಕೆ ಹೇಳಿದರು ಅಂದರೆ ಈ ನಾಲ್ಕು ಗುಣ ಮನುಷ್ಯರು ಕೂಡ ಉಪಾಸನೆ ಮಾಡಬೇಕು. ಸಚ್ಚಿದಾನಂದಾತ್ಮೇತಿ ಮಾನುಷಸ್ತು ಸುರೇಶ್ವರಿ. ದೇವರು ಅನಂತ ಗುಣಪೂರ್ಣ, ಅದೆಲ್ಲ ಮಾಡೋಕ್ಕೆ ನಮಗೆ ಸಾಧ್ಯ ಇಲ್ಲ. ಯೂನಿವರ್ಸಿಟಿ ಎಷ್ಟೋ ಕೋರ್ಸ್ ಇರುತ್ತೆ, ಎಲ್ಲ ಮಾಡೋಕ್ಕಾಗುತ್ತಾ ನಮಗೆ? ನಾವು ಯಾವುದೋ ಕೋರ್ಸ್ ಮಾಡಿಬಿಡ್ತೇವೆ ಅಷ್ಟೇ. ಅನಂತ ಗುಣ ಇದ್ದರೂ ಕೂಡ ನಾಲ್ಕು ಗುಣ ತಪ್ಪದೇ ಉಪಾಸನೆ ಮಾಡಬೇಕು. ಸತ್, ಚಿತ್, ಆನಂದ, ಆತ್ಮ, ನಾಲ್ಕು ಗುಣ ಮಾಡಬೇಕು. ಸತ್ ಅಂದರೆ ನಿರ್ದೋಷ ಅಂತ ಅರ್ಥ, ಚಿತ್ ಅಂದರೆ ಜ್ಞಾನಪೂರ್ಣ ಅಂತ ಅರ್ಥ, ಆಮೇಲೆ ಆನಂದಪೂರ್ಣ, ಆತ್ಮ ಅಂದರೆ ಸ್ವಾಮಿ. ಇದನ್ನು ಯಾವಾಗಲೂ ಮರಿಬಾರ್ದು. ತುಂಬ ಆಪತ್ಕಾಲ ಬಂದಾಗ ಒಂದನ್ನಾರು ಮರಿಬಾರ್ದು ಅಂತ ಹೇಳ್ತಾರೆ. ಆದಿವ್ಯಾಧಿ ನಿಮಿತ್ತೇನ ವಿಕ್ಷಿಪ್ತ ಮನಸ್ಸೋಪಿತು, ತುಂಬ ಡಿಸ್ಟರ್ಬ್ ಆಗಿ ನಮಗೆ ರೋಗಾದಿಗಳು ಬಂದ ಕಾಲಕ್ಕೆ ಒಂದನ್ನಾರು ಮರಿಬಾರದು. ಯಾವುದು ಅಂದರೆ ಆತ್ಮ. ಆತ್ಮೇತಿ ತೂಪಗಚ್ಚಂತಿ ಗ್ರಹಯಂತಿ ಚ ಓಂ ಅಂತ ಹೇಳಬೇಕಾದ್ರೆ ಆತ್ಮ ಅಂದರೆ ಸ್ವಾಮಿ ಅಂತ. ದೇವರನ್ನು ಸ್ವಾಮಿ ಅಂತ ಉಪಾಸನೆ ಮಾಡೋದನ್ನು ಯಾವಾಗಲೂ ಬಿಡಬಾರದು. ಸ್ವಾಮಿ ಅನ್ನೋದೇನು ಹೇಳುತ್ತೆ? ಆಚಾರ ಸಿದ್ಧಾಂತ. ನೀನು ಸ್ವಾಮಿ ನಾನು ದಾಸ ಅಂದರೆ ದೇವರು ಭೇದ ಚಿಂತನೆ ಮಾಡೋಕ್ಕಾಗಲಿಲ್ಲ ಈಗ ಅಂದರೆ ಅಭೇದ ಚಿಂತನೆ ಯಾವ ಕಾಲಕ್ಕೂ ಮಾಡಬಾರದು ಅಂತ ಅರ್ಥ. ಭೇದ ಚಿಂತನೆಯೇ ಮಾಡಬೇಕು, ಸರ್ವೋತ್ತಮತ್ವ ಚಿಂತನೆಯೇ ದೇವರಲ್ಲಿ ಮಾಡಬೇಕು. ಬ್ರಹ್ಮ ಕರಾಚಿತ್ ಅಂಘ್ರಿ ಸರೋಜ, ಮೊದಲೇನಂತ ಹೇಳಿದ್ರು, ಶ್ರೀರಮಣಿಕರ ಕವಲ ಪೂರಿತ ಚಾರುಚರಣ ಸರೋಜ ಅಂತ ಈಗ ಹೇಳ್ತಾರೆ. ಬ್ರಹ್ಮ ಕರಾಚಿತ್ ಅಂಘ್ರಿ ಸರೋಜ ಅಂತ ಹೇಳ್ತಾರೆ. ನಮಗೆ ಸ್ವಲ್ಪ ಕನ್ಫ್ಯೂಷನ್ ಬಂತೀಗ. ಅಲ್ಲಿ ನೋಡಿದ್ರೆ ಲಕ್ಷ್ಮೀದೇವಿಯ ಕರಕವನ ಪೂಜಿತ ಅಂತ ಹೇಳ್ತಾರೆ, ಇಲ್ಲಿ ಬ್ರಹ್ಮದೇವರ ಕರಕವನ ಪೂಜಿತ ಅಂತ ಹೇಳ್ತಾರೆ. ಯಾವ ಸರಿ ಅಂತ ಹೇಳಿದರೆ, ಮೊದಲನೇ ಅರ್ಥ, ಅಲ್ಲಿ ಶ್ರೀರಮಣಿ ಅಂದರೆ ಮಹಾಲಕ್ಷ್ಮಿ, ಇಲ್ಲಿ ಬ್ರಹ್ಮ ಅಂದರೂ ಮಹಾಲಕ್ಷ್ಮಿ ಅಂತಲೇ ಅರ್ಥ. ಆಚಾರ ಉಲ್ಲೇಖ ಮಾಡ್ತಾರೆ, ಬ್ರಹ್ಮಾಣಿ ಜೀವಾ ಸರ್ವೇಪಿ ಪರಬ್ರಹ್ಮಾಣಿ ಮುಕ್ತಿಗಾಹ ಪ್ರಕೃತಿ ಪರಮಂ ಬ್ರಹ್ಮ ಪರಮಂ ಮಹದಚ್ಯುತ ಅಂತ ತತ್ವ ನಿರ್ಣಯದಲ್ಲಿ ಆಚಾರ್ಯರ ಮಾತೆ. ಇಲ್ಲಿ ಬ್ರಹ್ಮಕರಾಚಿತ ಲಕ್ಷ್ಮೀಕರಾಚಿತ ಅಂತಲೇ ಅರ್ಥ. ಇನ್ನೊಬ್ಬೊಬ್ಬರು ಅಂದರೆ ಬ್ರಹ್ಮದೇವರು ಹೌದು, ಅವರು ಕರಾಚಿತ ಎಲ್ಲ ರೀತಿಯಲ್ಲಿ, ಇವರು ಕರಾಚಿತ ಕೆಲವು ಹಂತದಲ್ಲಿ, ಆದ್ದರಿಂದ ದೋಷ ಇಲ್ಲ. ಸುಮನಸ ಪ್ರೋಚ್ಯ, ಸುಮನಸ ಸುಮನಸರು ದೇವತೆಗಳು. ಪ್ರೋಚ್ಯ ಅಂತ ಹೇಳಿದರೆ ಉಚ್ಚ ಅಂದರೆ ಉತ್ತಮ, ಪ್ರೋಚ್ಯ ಅಂದರೆ ಅವರಿಂದ ಭಾರಿ ಮೇಲಿರೋರು. ಸುಮನಸ ಪ್ರೋಚ್ಯ ದೇವತೆಗಳಲ್ಲಿ ಎಲ್ಲರ ಮೇಲೆ ತಗೊಂಡ್ರೆ ಸರಸ್ವತಿ ಭಾರತೀಯರು ಗರುಡ ಸೇರಿದಾಗಿಂದ ನೂರು ಗುಣ ಮೇಲಿದ್ದಾರೆ. ಆಮೇಲೆ ಬ್ರಹ್ಮವಾಯುಗಳು ಅವರಿಂದ ಮೇಲೆ ನೂರು ಗುಣ ಇದ್ದಾರೆ, ನೂರು ನೂರಾಯಿತು. ಮಹಾಲಕ್ಷ್ಮಿ ಅವರ ಮೇಲೆ ಕೋಟಿ ಗುಣ ಮೇಲಿದ್ದಾರೆ. ನಾರಾಯಣನ ಮೇಲೆ ಅನಂತ ಗುಣ ಮೇಲಿದ್ದಾನೆ. ಅದರಿಂದಾಗಿನೇ ಪ್ರೋಚ್ಯ ಅನ್ನೋ ಪದ ಅರ್ಥ ಆಗುತ್ತೆ. ಸ್ವಲ್ಪ ಮೇಲೆ ಅಲ್ಲ, ಭಾರಿ ಮೇಲಿದ್ದಾನೆ ಅಂತ ಹೇಳೋದಕ್ಕೋಸ್ಕರ ಸುಮನಸ ಪ್ರೋಚ್ಯ. ಸನ್ಮಂಗಳದ, ಸನ್ಮಂಗಳಗಳನ್ನ ಸದಾಕಾಲ ಪರಮಾತ್ಮ ಕೊಡ್ತಾನೆ. ಮಂಗಲಂ ಭಗವಾನ್ ವಿಷ್ಣು, ಮಂಗಲಂ ಮಧುಸೂದನ. ಮಧ್ವಾಂತಃಕರಣ ರೂಢ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ. ಇದನ್ನು ಯಾರೂ ಬೈಪಾಸ್ ಮಾಡೋಕ್ಕೆ ಬರೋದಿಲ್ಲ. ಎಲ್ಲರೂ ಬೈಪಾಸ್ ಸರ್ಜರಿ ಮಾಡ್ತಾರಲ್ಲ, ಈ ಬೈಪಾಸ್ ವಾಯುದೇವರನ್ನು ಬೈಪಾಸ್ ಮಾಡೋಕ್ಕೆ ಯಾರಿಗೂ ಬರೋದಿಲ್ಲ. ಅದರಿಂದಾಗಿನೇ ಮಧ್ವಾಂತಃಕರಣ ರೂಢ ಅನ್ನೋ ಪದ ಹೇಳಿ ಆಚಾರ್ಯರ ಮನಸ್ಸಿನ ಯಾವಾಗಲೂ ಪರಮಾತ್ಮ ನೆಲೆಸಿದ್ದಾನೆ. ಶುದ್ಧ ಭಾಗವತ ಧರ್ಮ ರಥರಾದ್ದರಿಂದ ಎಂದೂ ದೇವರನ್ನ ಮರೆಯೋದಿಲ್ಲ. ಅಚ್ಯುತ, ದೇವರಿಗೆ ಚ್ಯುತಿ ಇಲ್ಲ. ಚ್ಯುತಿ ಅಂದ್ರೇನು? ನಾಲ್ಕು ಥರ ಚ್ಯುತಿ ಬರುತ್ತೆ. ಅನಿತ್ಯತ್ವ, ದೇಹಹಾನಿ, ದುಃಖಪ್ರಾಪ್ತಿ, ಅಪೂರ್ಣತ, ನಾಶ ಚತುರ್ವಿಧ ಪ್ರೋಕ್ತ ತದಭಾವೋ ಹರೇಸ್ತದ. ನಾಶ ನಾಲ್ಕು ವಿಧ ಇರೋದು. ಅನಿತ್ಯತ್ವ, ಈ ಗಡಿಗೆ ಗಡಿಗೆ ಒಡೆದೋಗ್ಬಿಡುತ್ತೆ. ಅನಿತ್ಯತ್ವ, ದೇಹಹಾನಿ, ಭೀಷ್ಮಾದಿಗಳು ದೇಹ ಬಿಡ್ತಾರೆ, ಅವೆಲ್ಲ ದೇಹ ಬಿಡ್ತೇವೆ, ಅದು ದೇಹಹಾನಿ ಎರಡಾಯಿತು. ಮೂರನೇದು ದುಃಖಪ್ರಾಪ್ತಿ, ದುಃಖ ಬರೋದು, ಅದೊಂದು ರೀತಿ ಸಾವಿದ್ದಾಗೆ ಲೆಕ್ಕ. ದುಃಖ ಅಂಬುದು ಸಾವಿದ್ದಾಗೆ. ಸೂತ್ರದ ಮನೆಯಲ್ಲಿ ಯಾರು ಭಿಕ್ಷೆ ಕೇಳಕ್ಕೆ ಬರ್ತಾರೆ, ಮನೆಯಲ್ಲಿ ಯಾರೂ ಇಲ್ಲ, ಹೋಗಿ ಬಂದುಬಿಡ್ತಾರೆ. ನೂರಾರು ಜನ ಇರ್ತಾರೆ, ಯಾರೂ ಇಲ್ಲ ಅಂತಾರೆ, ಅಂದರೆ ದುಃಖದಲ್ಲಿದ್ದಾಗ ಇದ್ದರೂ ಇಲ್ಲ ಅಂತ ಅರ್ಥ. ಕೊನೆಯದು ಅಪೂರ್ಣತ. ಮೊದಲನೇದು ಜಡಗಳಿಗಿದೆ, ಎರಡನೇದು ಚೇತನಗಳಿಗಿದೆ, ಮೂರನೇದು ಬ್ರಹ್ಮದೇವರಿಗಿದೆ. ಯಾಕೆ? ರುಜುನಾಮ್ ಏಕೈವಾಸ್ತಿ ಪರಮೋತ್ಸಾಹ ವರ್ಜನ. ನಾಲ್ಕನೇದು ಮಹಾಲಕ್ಷ್ಮಿಗಿದೆ. ನಾಲ್ಕು ಇಲ್ಲದೇ ಇರೋದು ಒಬ್ಬನೇ ಅಚ್ಯುತ ಅಂದರೆ ದೇವರೊಬ್ಬನೇ. ಅದಕ್ಕಾಗಿ ಅಚ್ಯುತ ಅಂತ ದೇವರ ಹೆಸರು. ಚ್ಯುತಿ ಇಲ್ಲದವನು ಅಚ್ಯುತ. ಜಗನ್ನಾಥ ವಿಠಲ ಅವರ ಅಂಕಿತ ಅದು. ನಿತ್ಯ ಮೆಚ್ಚಿದ ಜನರ ಬಿಡ. ನಿಜವಾಗಲೂ ಯಾರು ತನ್ನನ್ನು ಆರಾಧನೆ ಮಾಡ್ತಾರೆ ಅಂತ ಭಕ್ತರನ್ನು ಕೈ ಬಿಡೋದಿಲ್ಲ. ಯೋಗಕ್ಷೇಮಂ ಮಹಾಮ್ಯಹಂ ಅಂತ ಹೇಳ್ತಾನೆ. ಕಾಡ್ಗಿಚ್ಚ ನುಂಡ ಅರಣ್ಯದೊಡು ಗೋಪರನು ಕಾಯ್ದ. ಒಂದು ಮಹಾ ಕೃಷ್ಣಾವತಾರ ಸಂಬಂಧಪಟ್ಟ ಉಲ್ಲೇಖ ಮಾಡ್ತಾರೆ. ಸುತ್ತಲೂ ಕಾಡ್ಗಿಚ್ಚೆ ಬಂದುಬಿಡ್ತದೆ, ಗೋಪ ಗೋಪಿಯರೆಲ್ಲ ಇರ್ತವೆ, ಗೋವುಗಳಿರ್ತವೆ. ಆ ಎಲ್ಲರೂ ಕೃಷ್ಣ ಕೃಷ್ಣ ಅಂತ ಕರೀತಾರೆ. ಕೃಷ್ಣ ಅಲ್ಲಿ ನೋಡ್ತಾನೆ, ಒಂದು ಕ್ಷಣ ಬಾಯಿ ತೆಗಿತಾನಷ್ಟೇ, ಎಲ್ಲ ನುಂಗಿ ಹಾಕ್ಬಿಡ್ತಾನೆ ಕೃಷ್ಣ. ಕೃಷ್ಣ ಬರೀ ಹಾಲು ಮೊಸರು ಬೆಣ್ಣೆ ಕತ್ತಿ ಎಲ್ಲ ಕತೆ ಕೇಳಿರ್ತಾರೆ, ಕಿಚ್ಚನ್ನೇ ನುಂಗಿ ಹಾಕಿಬಿಡ್ತಾನೆ, ಪೂರ್ತಿ ನುಂಗಿ ಹಾಕ್ತಾನೆ. ಯಾ ಮಾಡಿ ಏನು ಮಾಡಿದ? ಗೋಪರನ್ನು ಕಾಯ್ದ, ಗೋವುಗಳನ್ನು ಕಾಯ್ದ, ಗೋಪರನ್ನು ಕಾಯ್ದ. ಆದ್ದರಿಂದ ನಾವು ಗೋವುಗಳ ಸಂರಕ್ಷಣೆನೂ ಮಾಡಬೇಕು. ಗೋಪ, ಗೋ ಅಂದರೆ ಶಾಸ್ತ್ರ, ಗೋಪ ಅಂದರೆ ಜ್ಞಾನಿಗಳು. ಇಬ್ಬರನ್ನು ಗೋಬ್ರಾಹ್ಮಣ ಹಿತಾಯಚ ಅಂತ ಬದುಕಬೇಕು ಅಂತ ಅರ್ಥ ಅದಕ್ಕೆ. ಮತ್ತು ಗೋದಾನಾದಿಗಳನ್ನು ಮಾಡಬೇಕು. ಇವತ್ತು ಅಧಿಕ ಮಾಸದಲ್ಲಿ ಗೋದಾನಕ್ಕೆ ಭಾರಿ ಮಹತ್ವ ಹಿಡ್ತಾರೆ. ಅಧಿಕ ಮಾಸದಲ್ಲಿ ಗೋದಾನಕ್ಕೆ ವಿಶೇಷ ಮಹತ್ವ ಹಿಡ್ತಕ್ಕಂಥ ಕಾಲ ಇದೆ. ಎಲ್ಲ ಕಾಲಕ್ಕೂ ಗೋದಾನ ಮಾಡಬೇಕು. ಅಧಿಕ ಮಾಸದಲ್ಲಿ ಅತ್ಯಧಿಕ ಪುಣ್ಯಕ್ಕೋಸ್ಕರ ಗೋದಾನ ಮಾಡಿ. ಅಕಸ್ಮಾತ್ ಆಗಿಲ್ಲ, ಈಗ ಮಾಡ್ತೀವಿ ಸಂಕಲ್ಪ ಮಾಡಿ ಆಮೇಲಾದರೂ ಕೊಡಿ, ಗೊತ್ತಾಯ್ತು, ಈ ದುಡ್ಡಿಲ್ಲ ಅಂತ ತಿಳ್ಕೊಬೇಡ, ದುಡ್ಡು ಬಂದಮೇಲೆ ಕೊಡ್ತೇನೆ ಅಂತ ಸಂಕಲ್ಪ ಮಾಡಿದರೂ ಕೂಡ ದೇವ್ರ ಪುಣ್ಯ ಮಾಡ್ತಾ ಅದು ನಡೆಸಬೇಕಂತ ಸುಮ್ಮನೆ ಸಂಕಲ್ಪ ಮಾಡಿ ಕೂತ್ಬಿಡಬಾರ್ದು. ಮುಂದೊಂದು ಕಾಲಕ್ಕೆ ನಡೆಸಿಬಿಟ್ರೆ ಬಹಳ ಶ್ರೇಷ್ಠ. ದೀಪದಾನ, ಗೋದಾನ, ಯಾವ ದಾನ ಮಾಡಿದರೂ ಶ್ರೇಷ್ಠ. ಗೋದಾನ ಭಾರಿ ದೊಡ್ಡದು. ಒಂದು ಗೋವನ್ನು ದಾನ ಮಾಡಿದರೆ ಎಷ್ಟು ಪ್ರಯೋಜನ ಬರಬಹುದು ಅಂತ ಹೇಳಿದರೆ, ಅದರ ಮೈ ಮೇಲೆ ಎಷ್ಟು ರೋಮಗಳಿರ್ತಾವಲ್ಲ, ಒಂದೊಂದು ರೋಮಕ್ಕೆ 1,000 ವರ್ಷ ಅದು, ಎಷ್ಟು ರೋಮ ಇರುತ್ತೆ ಲೆಕ್ಕ ಇಟ್ಕೊಳ್ಳಿ, ಅಂಥ ರೋಮ 8 ವರ್ಷಗಳ ಸ್ವರ್ಗಲೋಕದಲ್ಲಿ ಇರ್ತಾನಂತ. ಇಂಥದ್ದು ಯಾವ ಬ್ಯಾಂಕಲ್ಲಿ ಇಟ್ಟರೂ ಇಷ್ಟು ನಮಗೆ ಸಿಗೋದಿಲ್ಲ, ಯಾವ ಎಲ್ಲೇಸಿಗಲೇಸಿ ಇಷ್ಟು ಬರೋದಿಲ್ಲ. ಅದರಿಂದಾಗಿನೇ ಗೋದಾನ ಮಾಡೋದು ಭಾರಿ ಕಡಿಮೆ. ಇನ್ವೆಸ್ಟ್ಮೆಂಟ್ ಎಷ್ಟು ಪ್ರೀಮಿಯಂ ಕೊಡ್ತೀರಿ ನೀವೀಗ? 15,000 20,000 ಅಷ್ಟೇ. ಅದು ಲಕ್ಷಾಂತರ ಪ್ರೀಮಿಯಂ ಕೊಟ್ಟು ಕೆಲವು ಸತ್ ಅಷ್ಟೇ ಬರುತ್ತೆ, ಜಾಸ್ತಿನೇ ಬರೋದಿಲ್ಲ ಕೆಲವು ಸಲ. ಇದು ನೋಡಿದ್ರೆ ಎಷ್ಟು ಬರುತ್ತೆ ಅಂತ ಅರ್ಥ ಮಾಡಿಕೊಂಡ್ರೆ ಗೋದಾನ ಭಾರಿ ಶ್ರೇಷ್ಠವಾದ ದಾನ. ಮತ್ತು ಇನ್ನೊಂದು ಹೇಳಬೇಕು, ಈ ಜುಲೈ 14ರಿಂದ, ಇದು ಜೂನ್ನಲ್ಲಿ ಇದ್ದೇವೆ, ಜುಲೈ 14ರಿಂದ ಸಿಂಹ ಮಾಸ ಶುರುವಾಗ್ತದೆ. ಸಿಂಹ ಮಾಸದಲ್ಲಿ ಗೋದಾವರಿಗೆ ಗಂಗೆ ವಿಶೇಷ ಸನ್ನಿಧಾನ, ಗಂಗಾ ಸನ್ನಿಧಾನ. ಆಗ 60 ಕೋಟಿ ವರ್ಷ ಗಂಗಾ ಸ್ನಾನ ಮಾಡಿದ ಪುಣ್ಯ ಈ ವರ್ಷ ಗೋದಾವರಿ ಸ್ನಾನ ಮಾಡಿದ್ರೆ ಬರುತ್ತಂತ, ಅಷ್ಟು ಪುಣ್ಯಕರವಾದದ್ದು. ಎಲ್ಲ ಜ್ಞಾನಿಗಳು ಒಪ್ಪಿರೋದು, ಎಲ್ಲ ಪುರಾಣಗಳು ಸಾರಿರತಕ್ಕಂಥ ವಿಚಾರ ಅಂತ. ಅವಕಾಶ 1 ವರ್ಷ ಇರ್ತದೆ, ಅವಸರ ಇಲ್ಲ. ಸರಿಯಾಗಿ ಒಂದು ಜುಲೈ 14ರವರೆಗೂ ಇರ್ತದೆ 1 ವರ್ಷ ಕಾಲ. ಗುರು ಒಂದು ರಾಶಿಯಲ್ಲಿ 1 ವರ್ಷ ಇರ್ತಾನೆ, ಆದ್ದರಿಂದ 1 ವರ್ಷ ಅವಕಾಶ ಇರ್ತದೆ. ಮೊದಲ 12 ದಿವಸ ಭಾರಿ ಶ್ರೇಷ್ಠ, ಮಧ್ಯೆ 12 ದಿವಸ ಶ್ರೇಷ್ಠ, ಕೊನೆ 12 ದಿವಸ ಶ್ರೇಷ್ಠ, ಮಧ್ಯೆ ಯಾವಾಗಲೂ ಹೋದರೂ ಪರವಾಗಿಲ್ಲ, ಅಂತೂ ವರ್ಷ ನಮಗೆ ಚಾನ್ಸ್ ಇರ್ತದೆ. ಇದು ಒಂದು. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಅಂದರೆ, ಈ ಸಿಂಹರಾಶಿಯಲ್ಲಿ ಗುರು ಇದ್ದಾಗ ಗೋಮತಿ ನದಿಯಲ್ಲೂ ಕೂಡ ಗಂಗಾ ಸನ್ನಿಧಾನ. ಅದು ಎಷ್ಟು ಅಂದರೆ, ದ್ವಾರಕಾ ಮಹಾತ್ಮೆಯಲ್ಲಿ ಹೇಳ್ತಾರೆ ಗೋದಾವರಿ ಸ್ನಾನಕ್ಕೆ ಎಷ್ಟು ಮಹತ್ವ ಹೇಳ್ತಾರೋ ಅದಕ್ಕಿಂತ ಜಾಸ್ತಿ ಮಹತ್ವ ಗೋಮತಿ ಸ್ನಾನ ಮಾಡಿದ್ರೆ ಬರುತ್ತೆ ಅಂತ ಹೇಳ್ತಾರೆ. 2 ಈ ವರ್ಷನೇ ಬಂದಿರೋದು, ಈ ವರ್ಷದಲ್ಲೇ 2 ಇರೋದ್ರಿಂದಾಗಿನೇ ಗೋಮತಿ ಇರೋ ದ್ವಾರಕಾದಲ್ಲಿ. ದ್ವಾರಕಾ ಗೋಮತಿ ಬೇರೆ, ನೈಮಿಷಾರಣ್ಯ ಗೋಮತಿ ಬೇರೆ. ನೈಮಿಷಾರಣ್ಯ ಗೋಮತಿ ನದಿ ಅದು ಉಪನದಿ, ಗಂಗೆಗೆ ಸೇರಿ ಮುಂದೆ ಹೋಗ್ತದೆ. ಇದು ಮಹಾನದಿ. ಇದು ಗೋಮತಿ ಆಚಾರ್ಯರು ದ್ವಾರಕಾಕ್ಕೆ ಹೋದಾಗಲೇ ಮಹಿಮೆ ತೋರಿಸಿದ್ದು. ಗೋಮತಿ ತೀರದಲ್ಲಿ ಆಚಾರ ಸಂಚಾರ ಮಾಡಿದ ಜಾಗ, ಅಲ್ಲಿ ಸ್ನಾನ ಮಾಡಬೇಕು. ಅದು ಬಲು ಸುಲಭದ ಸ್ನಾನ, ಅದು ಇರೋದು ಎಷ್ಟು, ಒಂದು ಫರ್ಲಾಂಗ್ ಕೂಡ ಇಲ್ಲ, ಇಲ್ಲಿ ಹುಟ್ಟುತ್ತೆ ಅಲ್ಲಿ ಮುಳುಗು ಸೇರಿಬಿಡು ಸಮುದ್ರ ಅಷ್ಟೇ, ತುಂಬ ಹರಿಯೋದಿಲ್ಲ, ಅದು ಒಂದು ಫರ್ಲಾಂಗ್ ಕೂಡ ಹರಿಯೋದಿಲ್ಲ. ಅಷ್ಟರಲ್ಲಿ ಸ್ನಾನ ಮಾಡಿದರೆ ಭಾರಿ ಪುಣ್ಯ. ಗೋದಾವರಿ ಸ್ನಾನಕ್ಕಿಂತ ಜಾಸ್ತಿ ಪುಣ್ಯ. ಆದ್ದರಿಂದ ಇದು ಬಿಟ್ಟು ಅದು ಮಾಡಬಾರ್ದು, ಎರಡು ಮಾಡಿಬಿಟ್ರೆ ಮುದುವೆ ರಿಸ್ಕೇ ಇರೋದಿಲ್ಲ. ಗೋದಾವರಿ ಸ್ನಾನವನ್ನು ಮಾಡಬೇಕು, ಒಂದು ನಮ್ಮ ಗೋಮತಿ ಸ್ನಾನವನ್ನು ಮಾಡಬೇಕು. ದೊಡ್ಡ ಪರ್ವಕಾಲ ಅದು. ಅಧಿಕ ಮಾಸದಲ್ಲಿ ಗೋದಾವರಿ ಸ್ನಾನ ಶ್ರೇಷ್ಠ. ಮತ್ತೆ ಅಧಿಕ ಮಾಸದಲ್ಲಿ ಸಿಂಹರಾಶಿ ಬರುತ್ತೆ, ಸೊ 14-15 ಬರುತ್ತಲ್ಲ ಅದು ಇನ್ನೂ ಶ್ರೇಷ್ಠ. ಜುಲೈ 14 ಇನ್ನೂ ಅಧಿಕ ಮಾಸನೇ ಇರ್ತದೆ. ಮತ್ತೆ ಸಿಂಹರಾಶಿಯಲ್ಲಿ ಗುರುಪ್ರವೇಶ ಕೂಡ ಮಾಡಿಬಿಡ್ತಾರೆ, 2 ದಿವಸ ಫುಲ್ ಚಾನ್ಸ್ ಇರ್ತದೆ. 14-15 2 ದಿವಸಗಳ ಕಾಲ ವಿಶೇಷ ಸನ್ನಿಧಾನ ಗೋದಾವರಿಯಲ್ಲಿ, ಗೋಮತಿಯಲ್ಲೂ ಕೂಡ. ಎರಡನ್ನು ಉಪಯೋಗ ಮಾಡಿಕೊಡೋದು ದೊಡ್ಡ ಅವಕಾಶ. ಇದೆಲ್ಲ ಯಾಕೆ ಹೇಳ್ತಿರೋದು, ಮತ್ತೆ ಮತ್ತೆ ಬರೋದಿಲ್ಲ, ಮತ್ತೆ 12 ವರ್ಷಕ್ಕೂ ಬರೋಕ್ಕೆ ಅಧಿಕ ಮಾಸ ಇದರಲ್ಲೇ ಬರುತ್ತೆ ಅಂತ ಏನು ಗ್ಯಾರಂಟಿ? ಮತ್ತೆ ಒಂದ್ಸರಿ ಜೀವನದಲ್ಲಿ ಒಂದೇ ಸರ್ತಿ ಬರೋದು ಚಾನ್ಸ್, ಲೈಫ್ ಟೈಮ್ ನಮಗೆ ಅವಕಾಶವಾದ್ದರಿಂದ ಕಳ್ಕೊಳ್ಳೋದಕ್ಕೆ ಹೋಗಬಾರದು. ಎಷ್ಟು ಪ್ರಯತ್ನ ಮಾಡಿದರೂ ಮೋಕ್ಷ ಭಾರಿ ದೂರ. ಆದ್ದರಿಂದ ಎಲ್ಲ ಇನ್ವೆಸ್ಟ್ಮೆಂಟು ಮಾಡಿಬಿಡ್ಬೇಕು. ಮನೆ ತೊಗೋಬೇಕಾದ್ರೆ ಇದು ಬದ್ದದ್ದೆಲ್ಲ ಹಾಕಿಬಿಡ್ತಾರೆ. ನಾನು ವೈಕುಂಠಕ್ಕೆ ಹೋಗಬೇಕಾದ್ರೆ ಎಲ್ಲ ಸಾಧನೆ ಮಾಡಿ ಹಾಕಿಬಿಡ್ಬೇಕು. ಮುಖ್ಯವಾಗಿ ನಾನು ಅನ್ನೋದು ಬಿಡಬೇಕು, ಅದು ಭಾಳ ಇಂಪಾರ್ಟೆಂಟ್. ಅದನ್ನು ಬಿಟ್ಟು ಮಾಡಿದರೆ ಇಷ್ಟು ಕೇಳಿದ ಸಾರ್ಥಕವಾಗ್ತದೆ ಅಂತ ಹೇಳ್ತಾ, ಅಧಿಕ ಮಾಸದಲ್ಲಿ ಭಗವಂತನ ಕಥೆ ಅತ್ಯಂತ ಪುಣ್ಯಕರ. ಎಲ್ಲ ಬಿಟ್ಟರು ಭಾಗವತ ಉಪೋಪದಾನ ನಂಬರ್ 1. ಅದಕ್ಕಿಂತ ಶ್ರೇಷ್ಠವಾದದ್ದು ಶ್ರವಣಾದಿಗಳು. ಅದನ್ನು ಮಾಡೋ ರೀತಿಯಲ್ಲಿ ಕಾರ್ಯಕ್ರಮ ಏರ್ಪಾಟು ಮಾಡೋದು ಭಾರಿ ಕಷ್ಟ. ನಮ್ಮ ಪುಣ್ಯ ಪರಮಪೂಜ್ಯ ಪೇಜಾವರ ಶ್ರೀಪಾದಗಳವರ ಕೂಡಪ್ರಜ್ಞೆ ವಿದ್ಯಾಪೀಠದಿಂದಾಗಿ ಪ್ರತಿನಿತ್ಯದ ಒಂದು ಜ್ಞಾನ ಕಾರ್ಯಕ್ಕೆ ಅವಕಾಶ ಒಳ್ಳೆ ನಮಗೆ ಹೇಗೆ ಸಿಕ್ಕಿದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಂತ ಪರಮಪೂಜ್ಯ ಶ್ರೀಪಾದಗಳವರಿಗೆ ಈ ಸಮಯದಲ್ಲಿ ನನ್ನ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಈ ಉಪನ್ಯಾಸದ ನಿಮಿತ್ತದಲ್ಲಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಎರಡನೇದಾಗಿ, ಮಳೆಯಲ್ಲೂ ಕೂಡ ಸಾಕಷ್ಟು ಜನ ನೀವು ಹರಿಕಥಾಮೃತಸಾರ ಕೇಳೋದಕ್ಕೆ ಬಂದಿದ್ದೀರಿ, ನಿಮಗೆ ಧನ್ಯವಾದಗಳನ್ನು ಹೇಳ್ತಾ, ಇಲ್ಲಿಯ ಕಾರ್ಯಕರ್ತರಾಗಿ ನಮ್ಮ ವಿದ್ವಾಂಸರಾದ ಕೇಶವಾಚಾರ್ಯರು ಸಹಕರಿಸಿದ ಅವರಿಗೂ ಧನ್ಯವಾದಗಳನ್ನು ಹೇಳ್ತಾ, ಈ ಕಾರ್ಯಕ್ರಮ ಯೋಜನೆಯನ್ನು ಮಾಡಿದ ಪುಣ್ಯ ನಮ್ಮ ಶ್ರೀ HS ವಾಸುದೇವಮೂರ್ತಿ ದಂಪತಿಗಳದು. ಅವರು ವರ್ಷಪೂರ್ತಿ ಒಂದಲ್ಲ ಒಂದು ಪ್ರವಚನ ಮಾಡಿಸ್ತಾನೇ ಇರ್ತಾರೆ. ಕಳೆದ ತಿಂಗಳು ಭಾಗವತ ಏಕಾದಶಿಸ್ಕಂದದ ಪ್ರವಚನ ಇಲ್ಲಿ ಆಗಿತ್ತು, 25-31ರವರೆಗೂ ಅವರೇ ಈ ಕಾರ್ಯಕ್ರಮ ಪ್ರಯೋಜನ ಮಾಡಿಬಿಟ್ಟು ಈ 3 ದಿವಸಗಳ ಸರ್ವಪ್ರತೀಕ ಸಂಧಿಯ ಕಾರ್ಯಕ್ರಮಕ್ಕೆ ಸೇವಾಕರ್ತರಾಗಿದ್ದಾರೆ. ಅವರಿಗೂ ದೇವರ ವಿಶೇಷ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ನಮ್ಮ ಪ್ರತಿಷ್ಠಾನದ ಅನೇಕ ಕಾರ್ಯಗಳಲ್ಲೂ ಅವ್ರ ಸಹಕಾರ ಅನೇಕ ರೀತಿಯಲ್ಲಿ ಇರ್ತಾ ಇದೆ. ಗ್ರಂಥ ಪ್ರಕಾಶನ ಮತ್ತು ಅನೇಕಕ್ಕೂ ಅವರು ಸಹಕಾರ ಕೊಡ್ತಾರೆ. ಅವರ ಕಾರ್ಯಕ್ಕೆ ಹೀಗೆ ನಿರಂತರ ನಡೀಲಿ, ವಿಶೇಷ ಹರಿವಾಳ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಈ ಪ್ರವಚನ ಮಾಲಿಕೆಯನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತಾರೆ. ಸರ್ವೇಂದ್ರಿಯ ಪ್ರೇರಕೇನ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಶ್ರೀಯತಾಂ ಕಮಲಾಲಯ.
ಎಲ್ಲರೂ ಲೈನಾಗಿ ಬರಬೇಕು ಮತ್ತು ವಾಸುದೇವ ಮೂರ್ತಿಗಳು ಮುಂದೆ ಬಂದು ಅವ್ರಿಗೆ ಆಚಾರ್ಯಗೆ ಇದು ಮಾಡಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀವಿ. ನಾಳೆ ಸಂಗೀತ ಕಾರ್ಯಕ್ರಮ, ಇವರದ್ದು 33 ಹಾಡುಗಳನ್ನು ಶೇಷಗಿರಿ ದಾಸರವರು ರಾಯಚೂರವರು 6:30 ಶುರು ಮಾಡ್ತಾರೆ ಅಂತ ಸಮಿತಿಯವರು ತಿಳಿಸಿರೋದ್ರಿಂದ ತಾವುಗಳೆಲ್ಲವೂ 6 ಗಂಟೆ ಸರಿಯಾಗಿ ಇಲ್ಲಿಗೆ ಆಗಮಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ.